ஸ்ரீகுருப்போ நம. ஹரி ஓம். ஹயக்ரீவம் சிதானந்த விக்ரஹம் சதனுக்ரஹம் தசக்ரீவச்சதம் சாபான்மணிக்ரீவ விமோசனம் ஸ்வநாம க்ரஹணாதேவா நிரஸ்த க்ரஹ விக்ரஹம் விருந்தாவனகதம் வந்தே ப்ரஹ்ம ருத்ரேந்திர வந்திதம் ஸ்வாந்தஸ்தானந்த சய்யாய பூர்ண ஜ்ஞான சரணசே உத்துங்க வாக்தரங்காய மத்வதுக்தாப்தயே நம. குருமகில குணஜம் சத்குணைகாதிவாசம் சமதம பரிநிஷ்டம் சத்வநிஷ்டம் வரிஷ்டம் சகலசுஜனசிஷ்டம் நித்ய நிர்தூத கஷ்டம் ஹயமுகபதநிஷ்டம் மாம் பஜந்து ப்ரபன்னாஹ. பூஜ்யாய ராகவேந்திராய சத்யதர்மரதாய ச பஜதாம் கல்பவ்ருக்ஷாய நமதாம் காமதேனவே நீலாகரார்ச்சிதானந்த லீலா கோபால பாலிதான் வித்யா பயோநிதீன் வந்தே பிரம்ம வித்யா குருன் மம. பிரம்மச்சரிய ஹரிப்ரீதி சுவித்யா வாதசாரிணஹ இஷ்டதான் கஷ்டஹர்த்ருன்னஹ வித்யா மான்யான் முனீன் நும. வாஜிராஜ பதத்வந்த்வ வாரிஜாசக்த மானசான் விஸ்வப்ரிய குருன் வந்தே மந்தோஹம் தேவி சுத்தயே. சத்யம் சத்யம் புனசத்யம் விஷ்ணு தீர்த்த பிரசாதத்தஹ சர்வே காமா பவந்தே வாஷபதோ பிம்ப சந்நிதௌ சிந்தாமணிம் சுபக்தானாம் கல்பவ்ருக்ஷம் ச காமதம் ஸ்வாமினம் த்வாம் ரகுப்ரேம தீர்த்தம் வந்தேஹ்யபீஷ்டதம் அஜ்ஞான திமிரச்சேதம் புத்தி சம்பத் பிரதாயகம் விஜ்ஞான விமரம் சாந்தம் விஜயாக்ய குரும் பஜே கோப பிரகர சங்காஷம் கோபாலர்ச்சன தத்பரம் கோதேவ வந்திய பாதாப்ஜம் கோபாலாக்ய குரும் பஜே ஜலஜேஷ்டநிபாகாரம் ஜகதீஷ பதாஸ்ரயம் ஜகதீதல விக்யாதம் ஜகன்நாத குரும் பஜே ஸ்ரீ குருப்யோ நம. ஹரி ஓம். தாசரு திருகாடித ஜாக கோபாலதாசரு காயத்ரி மந்திரத சித்தியன்னு ಪಡದ ಜಾಗದಲ್ಲಿ ಕೂತಿದ್ದೇವೆ. ಯಾಕಂದರೆ ದೊಡ್ಡವರ ದರ್ಶನ ಬಹಳ ಅಪರೂಪ. ವಿಜಯದಾಸರು ಸುಳಾದಿಯಲ್ಲಿ ಹೇಳುತ್ತಾರೆ, ದೊಡ್ಡವರ ದರ್ಶನ ಅಪರೂಪ, ಅವರಿದ್ದ ಜಾಗದ ದರ್ಶನವೂ ಬಹಳ ಅಪರೂಪ ಅಂತ ಹೇಳ್ತಾರೆ. ಎಷ್ಟೋ ಜನ್ಮಗಳ ಪುಣ್ಯ ಇದ್ದರೆ ಹೊರತು ದೊಡ್ಡವರು ಕಾಲಿಟ್ಟ ಜಾಗದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ. ಅದರಲ್ಲೂ ಹೇಳ್ತಾರೆ, ದೊಡ್ಡ ಜ್ಞಾನಿಗಳ ವೃಂದಾವನ ಮುಟ್ಟಿ ಪೂಜಾ ಮಾಡಬೇಕಾದರೆ 7 ಜನ್ಮಗಳ ಪುಣ್ಯ ಪೂರ್ಣ ತುಂಬಿರಬೇಕಂತ, ಇಳಿದಿದ್ರೆ ಮೂಲ ವೃಂದಾವನ ಮುಟ್ಟಿ ಪೂಜಾ ಮಾಡಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ. ಹಾಗೆ ನಮ್ಮ ಗೋಪಾಲದಾಸರ ಸನ್ನಿಧಾನ, ತತ್ರಾಪಿ ಅವರು ಗಾಯತ್ರಿ ಮಂತ್ರವನ್ನು ಸಿದ್ಧಿಯ ಪಡೆದ ಈ ಸಂಕಾಪುರ ಪ್ರಾಣದೇವರ ಸನ್ನಿಧಾನ, ಅವರು ವಿಶೇಷವಾಗಿ ತಪಸ್ಸು ಮಾಡಿದ ಜಾಗದಲ್ಲಿ ನಾವು ಕೂತಿದ್ದೇವೆ. ಗೋಪಾಲದಾಸರು ಕರೆಸಿಕೊಂಡಿದ್ದಾರೆ. ಈ 2 ದಿವಸಗಳ ಕಾಲ ಗೋಪಾಲದಾಸರ ಸುಳಾದಿಗಳ ಚಿಂತನಾ ಕಾರ್ಯಕ್ರಮ ಇಲ್ಲಿ ಮಾಡೋಣ ಅಂತ. ಅವರ ಅಂತರ್ಯಾಮಿಯಾದ ಗೋಪಾಲ ವಿಠಲನ ಪಾದಾರವಿಂದಕ್ಕೆ ನಮಸ್ಕಾರವನ್ನು ಸಲ್ಲಿಸಿ ತಾತ್ಪರ್ಯ ಏನು, ಇಷ್ಟು ಸುಳಾದಿಗಳು, ಈ ಎಲ್ಲದರ ತಾತ್ಪರ್ಯ ಏನು ಅಂದರೆ, ಜೀವಿಯ ಆದವ ಭಗವಂತನಿಂದ ಸೃಷ್ಟನಾಗಿ ಬಂದಿದ್ದಾನೆ, ಶರೀರ ಪಡ್ಕೊಂಡು ಬಂದಿದ್ದಾನೆ. ಶರೀರ ಪಡ್ಕೊಂಡು ಬಂದಂಥ ಜೀವಿ ಯಾವುದಕ್ಕೆ ಬಂದಿದ್ದಾನೆ ಎಂಬುದನ್ನು ಚೆನ್ನಾಗಿ ತಿಳಿಯಬೇಕು. ನಂತರ ತನಗೇನು ಬೇಕು ಏನು ಬೇಡ, ಅಂದರೆ ಈಗ ತನ್ನ ಬುದ್ಧಿಗೆ ತೋರಿದಂತೆ ಏನು ಬೇಕು ಏನು ಬೇಡ ಅಂತಲ್ಲದೆ, ಶಾಸ್ತ್ರ ಹೇಳಿದ ಪ್ರಕಾರ ತನಗೇನು ಬೇಕು ತನಗೇನು ಬೇಡ, ಸಾರಾಸಾರ ವಿವೇಕ ಅಂದರು. ಸಾರ ಅಂದರೆ ಬೇಕಾಗಿದ್ದು, ಅಸಾರ ಅಂದರೆ ಬೇಡದ್ದು. ಜೀವನಾದವನಿಗೆ, ಸಜ್ಜೀವಿಯಾದವನಿಗೆ ಯಾವುದು ಸಾರ ಯಾವುದು ಅಸಾರ ಅಂತ ಶಾಸ್ತ್ರ ನಿರ್ಣಯ ಮಾಡಿದೆ. ಅದು ತಲೆಗೆ ಹೋಗಬೇಕು, ತಲೆಗೆ ಬರಬೇಕು, ಚೆನ್ನಾಗಿ ನಿರ್ಣಯ ಆಗಬೇಕು. ತದನಂತರ ಭಗವಂತನ ಪದಾರವಿಂದವನ್ನು ಹಿಡಿದು ಅವನನ್ನೇ ಚಿಂತನೆ ಮಾಡತಾ ಮಾಡತಾ ಬರಬೇಕು. ಅವನ ಪಾದಾರವಿಂದಕ್ಕೆ ಬಿದ್ದಾಗ ಭಗವಂತ ಹೇಳುತ್ತಾರೆ, ಫಸ್ಟ್ ಹೇಳ್ತಾರೆ, ದಾಸನಾದರೆ ಏನು, ಉಣಲಿಬೇಕು ಕರ್ಮ. ಅದು ಏನೇ ದಾಸನಾಗಿರಲಿ ಏನೇ ಆಗಿರಲಿ, ನೀ ಮಾಡಿಕೊಂಡು ಬಂದದ್ದನ್ನು ಉಣಲೇಬೇಕಾಗುತ್ತೆ. ಆದ ಕಾರಣ ವಿಶೇಷವಾಗಿ ಏನೇ ಕರ್ಮಗಳಿದ್ರೂ ನಾನು ಕೊಟ್ಟೇ ಕೊಡ್ತೇನೆ, ನಾನು ಕಾಲ ಕಾಲಕ್ಕೆ ಏನೇನು ನಿನ್ನ ಕರ್ಮದ ಫಲವನ್ನು ಕೊಡುತ್ತೇನೋ ಅದನ್ನು ಅನುಭವಿಸುವ ಕಾಲಕ್ಕೆ ನನ್ನನ್ನು ದೂಷಣ ಮಾಡದೆ, ಕೈ ಮುರಿದಿಯ ಕಾಲ್ ಮುರಿದಿಯ ಯಾಕೆ ಮುರಿದಿ ಏನು ನಾನೇನು ಮಾಡಿದೆ ನಿನಗೆ, ನಿನಗೆ ಪಂಚಾಮೃತ ಅಭಿಷೇಕ ಮಾಡ್ತೀನಿ ನಿನಗೆ ನಿತ್ಯವೂ ಕೂಡ ನನ್ನ ಕೈ ಯಾಕೆ ಮುರಿದಿ ಅಂತ ಈ ದೇವರನ್ನು ಕೇಳದೆ ಯಾವ ಯಾವ ಕಾಲಕ್ಕೆ ಏನೇನು ನಾನು ಮಾಡುತ್ತೇನೋ ಒಳ್ಳೆಯದೋ ಕೆಟ್ಟದೋ ಎರಡನ್ನೂ ಕೂಡ ಸಹಿಸಿಕೊಂಡು ಎರಡನ್ನೂ ಕೂಡ ನನ್ನ ಪೂಜಾ ಅಂತ ಅನುಭವಿಸುವ ಬುದ್ಧಿಯಿಂದ ಇರೋದೇ ಸಾಧನ. ಆ ಭಗವಂತನನ್ನು ಆ ರೀತಿಯಾಗಿ ಚಿಂತನೆ ಮಾಡಬೇಕು. ಆ ಚಿಂತನೆ ಮಾಡೋ ಕ್ರಮದಲ್ಲಿ ಮತ್ತು ಹೇಳ್ತಾ ಬರ್ತಾರೆ, ಪ್ರಧಾನವಾದ ಸೂತ್ರ ಒಂದು ಕೂತಿದೆ. ಏನದು ಅಂದರೆ ಭಗವಂತ ಸ್ವತಂತ್ರ, ಜೀವ ಅಸ್ವತಂತ್ರ. ಭಗವಂತ ಸ್ವತಂತ್ರ, ಜೀವ ಅಸ್ವತಂತ್ರ. ಇಬ್ಬರು ಕರ್ತೃಗಳೇ, ಇಬ್ಬರು ಕರ್ತೃಗಳೇ. ಕರ್ತೃಗಳು ಅಂದರೆ ಮಾಡುವವರೇ. ದೇವ ಸ್ವತಂತ್ರವಾಗಿ ಮಾಡ್ತಾನೆ, ಜೀವ ದೇವರ ಅಧೀನದಲ್ಲಿ ಮಾಡ್ತಾನೆ. ಹಾ, ಸರಿಯಾಗಿ ನೋಡಿದರೆ ಎರಡು ಫ್ಯಾನ್ ಇವೆ, ಎರಡೂ ಫ್ಯಾನ್ ಅಲ್ಲಿ ವೈಂಡಿಂಗ್ ಒಂದೇ ಇದೆ, ತಿರುಗುವ ಧರ್ಮ, ವೈಂಡಿಂಗ್ ಒಂದೇ ಇದೆ. ಆದರೆ ಒಂದು ಫ್ಯಾನಿಗೆ ಕನೆಕ್ಷನ್ ಇಲ್ಲ, ಇನ್ನೊಂದು ಫ್ಯಾನಿಗೆ ಡೈರೆಕ್ಟ್ ಆಗಿ ಇನ್ಬಿಲ್ಟ್ ಬ್ಯಾಟರಿ ಇದೆ. ಒಂದು ಫ್ಯಾನ್ ನಿಂತು ಹೋಗಿದೆ, ಇನ್ನೊಂದು ಫ್ಯಾನ್ ತಿರುಗ್ತಾನೇ ಇದೆ. ಅದಕ್ಕಂದ್ರೂ ಈ ತಿರುಗೋ ಧರ್ಮ ಎರಡಕ್ಕೂ ಒಂದೇ ಇದ್ರೂ ಶಕ್ತಿ ಒಂದಕ್ಕಿಲ್ಲ, ಒಂದಕ್ಕಿದೆ, ಇನ್ಬಿಲ್ಟ್ ಪವರ್ ಇದೆ. ಆ ರೀತಿಯಲ್ಲಿ ಭಗವಂತ ಜೀವ ಇಬ್ಬರಿಗೂ ಕೂಡ ಮೂರು ಧರ್ಮಗಳಿವೆ, ಜ್ಞಾನ ಇಚ್ಛಾ ಕ್ರಿಯಾ ಅಂದರೆ ಪ್ರಯತ್ನ ಎಂಬ ಮೂರು ಧರ್ಮ. ಜ್ಞಾನ ಅಂದರೆ ಜೀವನೂ ತಿಳಿಯಬಲ್ಲ, ದೇವರೂ ತಿಳಿಯಬಲ್ಲರು. ಜೀವನು ಇಚ್ಛಾ ಪಡಬಲ್ಲ, ದೇವರು ಇಚ್ಛಾ ಪಡಬಲ್ಲರು. ಜೀವ ಪ್ರಯತ್ನ ಮಾಡಬಲ್ಲ ಅಂದರೆ ಮಾಡುವ ಧರ್ಮವಿದೆ, ದೇವರಿಗೂ ಪ್ರಯತ್ನ ಮಾಡುವ ಧರ್ಮವಿದೆ. ಸರಿಯಾಗಿ ಹೇಳಬೇಕಾದ್ರೆ ತಿಳಿಯುವ ಧರ್ಮ ಇಬ್ಬರಿಗೂ ಇದೆ, ಇಚ್ಛಾ ಪಡುವ ಧರ್ಮ ಇಬ್ಬರಿಗೂ ಇದೆ, ಪ್ರಯತ್ನ ಮಾಡುವ ಧರ್ಮ ಇಬ್ಬರಿಗೂ ಇದೆ. ಧರ್ಮ ಇದ್ದಷ್ಟು ಮಾತ್ರಕ್ಕೆ ಕೆಲಸ ನಡೆಯಲ್ಲ, ಧರ್ಮ ಇದ್ದಷ್ಟು ಮಾತ್ರಕ್ಕೆ ಕೆಲಸ ನಡೆಯಲ್ಲ, ಶಕ್ತಿ ಬೇಕು. ಸ್ವಾತಂತ್ರ್ಯ ಶಕ್ತಿ ಇದ್ದರೆ ಈ ಮೂರು ನಡೆಯುತ್ತೆ. ದೇವರಲ್ಲಿ ಸ್ವಾತಂತ್ರ್ಯ ಶಕ್ತಿ ಇದೆ, ಜೀವನಲ್ಲಿ ಸ್ವಾತಂತ್ರ್ಯ ಶಕ್ತಿ ಇಲ್ಲ. ಇದು ಸಹಜವಾಗಿಯೇ ಇದೆ, ಅದು ಯಾರೂ ತೆಗೆದಿಲ್ಲ, ಯಾರು ದೇವರಿಗೆ ಕೊಟ್ಟಿಲ್ಲ, ನಮಗೆ ತೆಗೆದಿಲ್ಲ. ಅಂತಹ ಕಾಲಕ್ಕೆ ದೇವ ತಾನಾಗಿ ತಿಳಿಯಬಲ್ಲ, ತಾನಾಗಿ ಇಚ್ಛಾ ಪಡಬಲ್ಲ, ತಾನಾಗಿ ಪ್ರಯತ್ನ ಮಾಡಬಲ್ಲ. ಜೀವ ತಾನಾಗಿ ತಿಳಿಯಲಾರ, ತಾನಾಗಿ ಇಚ್ಛಾ ಪಡಲಾರ, ತಾನಾಗಿ ಪ್ರಯತ್ನ ಮಾಡಲಾರ. ಈ ಮೂರು ಇದೆ. ಹಾಗಾದರೆ ನಾವು ಮಾಡ್ತಾ ಇದ್ದೀವಲ್ಲ, ತಿಳ್ಕೊಂತ ಇದ್ದೀವಿ, ಇಚ್ಛಾ ಪಡ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಾ ಇದ್ದೀವಲ್ಲ ಅಂದ್ರೆ ಹಾಗಲ್ಲ. ಭಗವಂತ ನಮ್ಮ ಒಳಗಿದ್ದುಕೊಂಡು ನಮಗೆ ತಿಳಿಯುವಂತೆ ಮಾಡುತ್ತಾನೆ. ಭಗವಂತ ತಿಳಿಸಿದರೆ ಜೀವ ತಿಳಿಯುತ್ತಾನೆ, ಭಗವಂತ ಇಚ್ಛಾ ಪಡಿಸಿದರೆ ಜೀವ ಇಚ್ಛಾ ಪಡುತ್ತಾನೆ, ಭಗವಂತ ಪ್ರಯತ್ನ ಮಾಡಿಸಿದರೆ ಜೀವ ಪ್ರಯತ್ನ ಮಾಡುತ್ತಾನೆ. ಹಾಗಾದ್ರಿಂದ ಜ್ಞಾನ ಇಚ್ಛಾ ಪ್ರಯತ್ನ ಜೀವನಿಗಿದೆ. ಯಾರ ಮೂಲಕ? ಭಗವಂತನ ಮೂಲಕ ಇದೆ. ಆದ್ದರಿಂದ ಜೀವನನ್ನ ಪರಾಧೀನ ಕರ್ತ ಅಂತ ಕರೀತಾರೆ, ಭಗವಂತನನ್ನ ಸ್ವತಂತ್ರ ಕರ್ತ ಅಂತ ಕರೆದು. ಹಾಗಾದರೆ ಈ ಜೀವನ ಭಗವಂತ ನಮಗೆ ಕೊಟ್ಟಿದ್ದಾನೆ. ಹೇಳುತ್ತಾರೆ ಸಾಧನ ಅಂದ್ರೆ ಏನು ಅಂದಾಗ, ಪರಿವ್ರತ ರಾಜ ತಾನು ಕ್ಷತ್ರಿಯನಾಗಿ ಹುಟ್ಟಿದಾಗ ಕ್ಷತ್ರಿಯನಿಗೆ ಏನು ಧರ್ಮವಿದೆ? ರಾಜ್ಯ ಬಾಳೋದು, ಮದುವೆ ಆಗಿ ಸಂತಾನವನ್ನು ಪಡೆಯೋದು ಮೊದಲಾದ ಧರ್ಮ. ಅದನ್ನ ಮಾಡದೆ ಬ್ರಾಹ್ಮಣರಂತೆ ಸನ್ಯಾಸಿಯಂತೆ ಒಂದು ಮೂಲೆಗೆ ದೇವರ ಚಿಂತನೆ ಮಾಡುತ್ತಾ ಧ್ಯಾನ ಮಾಡುತ್ತಾ ಇದ್ದ. ಅದನ್ನು ನೋಡಿ ಬ್ರಹ್ಮದೇವರೇ ಹೇಳುತ್ತಾರೆ, ದೇವರು ನಿನಗೆ ಯಾವ ವರ್ಣದಲ್ಲಿ ಯಾವ ಆಶ್ರಮದಲ್ಲಿ ಹುಟ್ಟಿಸಿದ್ದಾನೋ ಆ ವರ್ಣ ಆಶ್ರಮಗಳಿಗೆ ತಕ್ಕಂಥ ಧರ್ಮವನ್ನು ಆಚರಣೆ ಮಾಡುವುದೇ ದೇವರ ಪೂಜಾ. ಅದನ್ನು ಬಿಟ್ಟು ನೀನು ಬೇರೆ ಏನು ಸಾಧನೆಗಳು ಮಾಡಿದರೂ ದೇವರಿಗೆ ಪ್ರೀತಿ ಆಗಲ್ಲ. ಅದನ್ನು ತಿಳ್ಕೊಂಡು ನಾವು ಯಾವ ವರ್ಣದಲ್ಲಿ ಯಾವ ಆಶ್ರಮದಲ್ಲಿ ಇದ್ದೇವೋ ಅದಕ್ಕೆ ತಕ್ಕಂಥ ಧರ್ಮಾಚರಣೆ, ಮನೆ ಕೆಲಸಗಳು ಎಲ್ಲವನ್ನ ಮಾಡುತ್ತಾ ಇರಬೇಕು. ಹೆಂಡತಿ ಮಕ್ಕಳ ಪೋಷಣ, ಎಲ್ಲ ಬಂಧು ಬಳಗ ನೋಡಿಕೊಳ್ಳೋದು ಎಲ್ಲವೂ ಆಗ್ತಾ ಇರಬೇಕು. ಆಗುವ ಕಾಲಕ್ಕೆ ಈ ಚಿಂತನೆ ಇರಬೇಕು. ಏನು ಭಗವಂತ ಸ್ವತಂತ್ರ, ನಾನು ಅಸ್ವತಂತ್ರ, ಸ್ವಾಮಿ ನನ್ನೊಳಗೆ ನಿಂತುಕೊಂಡು ಈ ರೀತಿಯಾಗಿ ಎಲ್ಲ ವ್ಯಾಪಾರ ಮಾಡಿ ಮಾಡಿಸ್ತಾ ಇದ್ದಾನೆ ಅಂತ ತಿಳಿದು ಆ ತಿಳ್ಕೊಂಡೇ ವ್ಯಾಪಾರವನ್ನು ಮಾಡುತ್ತಾ ಕೊನೆಗೆ ಪ್ರತಿಯೊಂದು ಕರ್ಮವನ್ನು ಭಗವಂತನಿಗೆ ಪೂಜಾ ಅಂತ ಅರ್ಪಣೆ ಮಾಡಬೇಕು. ಪ್ರಾತಃ ಪ್ರಭೃತಿ ಸಾಯಾಂತಂ ಸಾಯಾದಿ ಪ್ರಾತರಂ ತಥಾ ಯತ್ ಕರೋಮಿ ಜಗನ್ನಾಥ ತದಸ್ತು ತವ ಪೂಜನಂ ಅಂತ ಭಗವಂತನಿಗೆ ಅರ್ಪಣೆ ಮಾಡಬೇಕು. ಈ ಸಾಧನ ಕರ್ಮಗಳನ್ನು ಮಾಡಬೇಕು. ಕರ್ಮಗಳನ್ನು ಮಾಡುವ ಕಾಲಕ್ಕೇನೆ ದೇವರ ಪೂಜಾ ಅಂತಲೇ ಮಾಡಬೇಕು. ಅದನ್ನು ಇಲ್ಲಿ ಎರಡು ಶಬ್ದಗಳು ಹೇಳುತ್ತಾರೆ, ಒಂದು ಸ್ಮರಣೆ, ಒಂದು ಉಪಾಸನ ಅಂತ. ನಾವು ಭಗವಂತನ ಉಪಾಸನೆ ಮಾಡಲೇಬೇಕು. ಉಪಾಸನೆ ಅಧಿಕಾರಿಗಳೇ ನಾವೆಲ್ಲ. ಯಾವ ಉಪಾಸನೆ ಅಧಿಕಾರಿಗಳು ಆ ಉಪಾಸನೆಯನ್ನು ಮಾಡಬೇಕು. ನಾವು ಯಾವುದಕ್ಕೆ ಅಧಿಕಾರಿಗಳು ಅಂದರೆ ಭಗವಂತನನ್ನು ನಮ್ಮ ಒಳಗೆ ನಮಗೆ ಯಾವ ಮಟ್ಟದವರೆಗೆ ಯೋಗ್ಯತೆ ಇದೆಯೋ ಅಷ್ಟು ಚಿಂತನೆ ಮಾಡಲಿಕ್ಕೆ ನಾವು ಅಧಿಕಾರಿಗಳೇ. ಇರುವಿಗೆ ಸಕ್ಕರೆ ಬೆಟ್ಟದಷ್ಟಿರಬಹುದು. ಇರುವಿಗೆ ಎಷ್ಟು ಅಧಿಕಾರ, ತನ್ನ ಬಾಯಿಗೆ ಎಷ್ಟು ಎಟಕೊತ್ತೋ ಅಷ್ಟೇ ಸಕ್ಕರೆ ಒಳಗೆ ಅದಕ್ಕೆ ಅಧಿಕಾರ. ಹಾಗೆ ನಮಗೆ ಭಗವಂತನ ಚಿಂತನೆ ಮಾಡಲಿಕ್ಕೆ ಎಷ್ಟು ಅಧಿಕಾರ ಇರುತ್ತೋ ಅಷ್ಟೇ ನಾವು ಚಿಂತನೆ ಮಾಡಬೇಕು. ಅದು ಹೆಚ್ಚು ಮಾಡಲಿಕ್ಕೂ ಆಗೋದಿಲ್ಲ. ಹೆಚ್ಚು ಮಾಡಲಿಕ್ಕಾಗಿ ನಾವು ಮಾಡುತ್ತಾ ಇದ್ರೆ, ಬೇಡ ಅಂತ ನಿಲ್ಲಿಸಿದ್ರೆ ಆ ಪ್ರಶ್ನೆ ಬರ್ತಿತ್ತು. ನಾವು ಮಾಡಲಿಕ್ಕೇ ಆಗಲ್ಲ, ಇದ್ದದ್ದನ್ನೇ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಅದಕ್ಕೆ ಅಲ್ಲಿ ಹೇಳುತ್ತಾರೆ, ಭಗವಂತನ ಸತತ ಸ್ಮರಣೆಯೇ ಉಪಾಸನೆ. ಒಮ್ಮೆ ಮಾಡಿದರೆ ಅದು ಸ್ಮರಣೆ. ಈಗ ಕರ್ಮ ಸಮರ್ಪಣೆ ಭಗವಂತನಿಗೆ ಮಾಡಿದೆ. ಆ ಮಾಡೋ ಕಾಲಕ್ಕೆ ಬೆಳಿಗ್ಗಿನಿಂದ ರಾತ್ರಿವರೆಗೂ, ರಾತ್ರಿಯಿಂದ ಬೆಳಿಗ್ಗಿನವರೆಗೂ, ಹೇ ಸ್ವಾಮಿ ಏನು ಕರ್ಮ ಮಾಡಿ ಮಾಡಿಸ್ತಾ ಇದೆಯಾ, ಆ ಕರ್ಮವೆಲ್ಲ ನಿನ್ನ ಪೂಜೆ ಆಗಲಿ ಅಂತ ಎಲ್ಲ ಕರ್ಮವನ್ನ ಸಾರಾಸಗಟಾಗಿ ಒಮ್ಮೆಲೆ ಕೃಷ್ಣಾರ್ಪಣ ಬಿಡೋದು, ಅದು ಸ್ಮರಣೆ ಆಗುತ್ತೆ. ಮತ್ತೇನು ಮಾಡಬೇಕು? ಆಯಾ ಕಾಲದಲ್ಲಿ ಆಯಾ ಕರ್ಮಗಳು ನಡೆಯುವಾಗ ಆಯಾ ಕಾಲದಲ್ಲಿ ಭಗವಂತನ ಪೂಜಾ ಅಂತ ತಿಳಿದು ಚಿಂತನೆ ಮಾಡೋದು ಉಪಾಸನ. ಅದು ಹೇಗೆ ಮಾಡಬೇಕು ಅಂದಾಗ, ಅವರವರ ಮನದಭಿಲಾಷ ಸಲ್ಲಿಸುವುದು ಮಹಾಯಜ್ಞ ಹರಿಪೂಜಾ. ಏನು ಸುತ್ತೂ ಇರತಕ್ಕಂಥ ಯಾವ ಯಾವ ವ್ಯಕ್ತಿಗಳಿದ್ದಾರೆ, ಆ ವ್ಯಕ್ತಿಗಳು ನಮ್ಮ ಹತ್ತಿರ ಬಂದಾಗ ಅವರಿಗೆ ಬೇಕಾದ ಪದಾರ್ಥಗಳನ್ನು ಕೊಡುವಾಗ, ಊಟವೋ ತಿಂಡಿಯೋ ಹಾಲೋ ಅಥವಾ ವಸ್ತ್ರವೋ, ಅವರಿಗೇನು ಸಲಕರಣೆಗಳು ಬೇಕೋ, ಅದು ಒಮ್ಮೆ ಎಲ್ಲೋ ಹೋಗಿ ಆರಾಧನೆ ಕಾಲಕ್ಕೆ ಮಾತ್ರ ಅಂತಾರ. ನಿತ್ಯ ಮನೆಯಲ್ಲಿ, ನಿತ್ಯ ಮನೆಯಲ್ಲಿ ನಡೀತಾನೆ ಇರುತ್ತೆ. ಭಗವಂತ ಅಮ್ಮ ನನಗೆ ಡ್ರೆಸ್ ಒಂದು ಬೇಕು, ಅಪ್ಪ ಡ್ರೆಸ್ ಕೊಡಿ ಅಂತ ಹೇಳಿದ, ಆ ಕೊಡಿಸ್ತೀವಿ ನಾವು. ಕೊಡಿಸೋ ಕಾಲಕ್ಕೆ ಮಗನಿಗೆ ಅಂತ ಕೊಡಿಸ್ತೀವಿ, ಅದೊಂದು ಚೂರು ತೆಗೆದು ಬಿಟ್ರೆ ಆಯಿತು ಅಂತಾರೆ. ಆ ಮಗನಿಗೆ ಕೊಡಿಸುವಾಗ ಆ ಮಗನ ಆಕಾರದಲ್ಲಿ ಭಗವಂತ ಇದ್ದಾನೆ, ಅವನಿಗಿದು ವಸ್ತ್ರ ಅಂತ ತೆಗೆದ್ರೆ ದೊಡ್ಡ ಸಾಧನೆ ಆಯಿತು. ಕೊಡೋದೇನೋ ಮಗನಿಗೆ, ಆ ಮಗನೊಳಗಿರು ಭಗವಂತನಿಗೆ ಅಂತ ನಾವು ಸಂಕಲ್ಪ ಮಾಡಿದರೆ ಅದು ಸಾರ್ಥಕ ಆಯಿತು. ಬಂಗಾರದ ಸರ ಹೆಂಡತಿ ಕೊಡಬೇಕು, ಕೊಟ್ಟು ಅಪ್ಪ. ಕೊಡೋ ಕಾಲಕ್ಕೆ ಅಲ್ಲಿ ಸ್ವಾಮಿ ಇದ್ದಾನೆ ಅವನಿಗೆ ಅಂತ ಹೇಳಿದರೆ ಶ್ರೀನಿವಾಸನಿಗೆ ಬಂಗಾರದ ಸರ ಹಾಕಿದಷ್ಟೇ ಫಲ. ಅದೇ ಹೇಳುತ್ತಾ ಬರ್ತಾ ಇದ್ದಾರೆ. ಬೆಳಿಗ್ಗಿಂದ ರಾತ್ರಿ ಪರ್ಯಂತ ಏನೇನು ಕರ್ಮಗಳು ಮಾಡುತ್ತೀವಿ. ಚಿಕ್ಕ ಹುಡುಗ ಇದ್ದ, ಮೊಮ್ಮಗ, ಅಮ್ಮ ಸ್ನಾನ ಮಾಡಿಸು ಅಂತ ಹೇಳಿದ, ಸ್ನಾನ ಮಾಡಿಸಿದ್ವಿ. ಅಯ್ಯೋ ದೇವರಿಗೆ ಅಭಿಷೇಕ ಅಂದರೆ ಸಾಲಿಗ್ರಾಮಕ್ಕೆ ಅಭಿಷೇಕ ಮಾಡಿದಷ್ಟೇ ಫಲ. ಅದರಿಂದ ನಾವು ಮಡಿಯಿಂದ ಸ್ನಾನ ಮಾಡಿಕೊಂಡು ದೇವಸ್ಥಾನದ ಒಳಗೆ ಹೋಗಿ ಅಲ್ಲೇ ಏನೋ ಉಪಾಸನೆ ಮಾಡಬೇಕು ಅಂತೇನಿಲ್ಲ. ನಾವು ಇದ್ದ ಕಡೆಯೇ ಭಗವಂತ ನಮಗೆಲ್ಲ ಕಡೆ ಎಟಕ್ತಾ ಇದ್ದಾನೆ. ಅವನನ್ನು ಅಲ್ಲಲ್ಲಿ ನೋಡಿ ಅಲ್ಲಲ್ಲಿ ಅಲ್ಲಿ ಮಗನಲ್ಲಿ ನಿಂತು ನನಗಿದು ಬೇಕು ಅಂತ ಕೇಳಿಸಿದವ ದೇವರೇ. ಆದ್ದರಿಂದ ಅಲ್ಲಿರೋ ದೇವರ ಪೂಜಾ ಆ ವಸ್ತುವನ್ನು ಕೊಡೋದ್ರಿಂದ ಆಗುತ್ತೆ. ಈ ರೀತಿಯಾಗಿ ಸಾಧುಮಾನಯೇ ಎಲ್ಲರನ್ನು ಕೂಡ ಸಂತೋಷಪಡಿಸಬೇಕು ಈ ಚಿಂತನೆಯಿಂದ ಅಂತ ಹೇಳ್ತಾರೆ. ಅಂಥ ಚಿಂತನೆ ನಮಗೆ ಬರಬೇಕು ಬರಬೇಕು ಅಂತ ಹೇಳಿದರೆ ನಮ್ಮಲ್ಲಿ ಒಳ್ಳೆ ಗುಣಗಳು ಇರಬೇಕು. ಅಂದರೆ ಒಂದೊಂದು ಗುಣ ನೋಡೋಣ. ನಮ್ಮಲ್ಲಿ ಸಹನ ಶಕ್ತಿ ಇರಬೇಕು. ಸಹನ ಶಕ್ತಿ ಇರುತ್ತೆ, ಇರಬೇಕಾದ ಮಟ್ಟಕ್ಕೆ ಇರಲ್ಲ. ಇರಬೇಕಾದ ಮಟ್ಟಕ್ಕೆ ಇರಲ್ಲ. ಎಷ್ಟು ಒಂದು ಸಲ ಸ್ನಾನ ಮಾಡ್ತೀವಿ, ದೇವರ ಪೂಜಾಕ್ಕೆ ಅಂತ ಕೂತಿರ್ತೀವಿ, ಮಧ್ಯದಲ್ಲಿ ಏನಾದರೂ ತರಡಿಕ್ಕೆ ಹೋದಾಗ ಮೈಲಿಗೆ ಆಗುತ್ತೆ, ಮತ್ತು ಎರಡನೇ ಸಲ ಸ್ನಾನ, ಮತ್ತು ಮೂರನೇ ಸಲ ಸ್ನಾನ, ಪ್ರಾರಬ್ಧಕ್ಕೆ ಅವತ್ತು ನಾಲ್ಕನೇ ಸ್ನಾನ ಆಯಿತಾ ದೇವರ ಪೂಜೆ ಅಲ್ಲಿಗೆ ಗೋವಿಂದ, ಪಕ್ಕದಲ್ಲಿದ್ದವರಿಗೆ ನೀವೇ ಪೂಜಾ ಮುಗಿಸ್ಬೇಡ್ರಿ ಇವತ್ತು ನಾಲ್ಕು ಸಲ ಆಯಿತು ಭಾಳ ಸುಸ್ತಾಗ್ತಾ ಇದೆ ಅಂತ ಅಲ್ಲಿಗೆ ನಿಲ್ಲಿಸ್ತೇವೆ. ಅಂದರೆ ಸಹನ ಶಕ್ತಿ, ತಡ್ಕೊಳ್ಳುವ ಶಕ್ತಿ ನಮಗೆ ಬಹಳ ಕಡಿಮೆ. ಹಾಗೆ ಸಿಟ್ಟು ಜಾಸ್ತಿ, ಎಲ್ಲರೂ ಅಷ್ಟೆ ಆಯಾ ಸಮಯದಲ್ಲಿ ಸಿಟ್ಟು ಫ್ಲೇರಪ್ ಆಗೋಗ್ಬಿಡ್ತಾ ಇರುತ್ತೆ. ಅದಕ್ಕೆ ಹೇಳಿದ್ರು ದುರ್ಗುಣಗಳು ತುಂಬ ಕೂತಿವೆ, ಸದ್ಗುಣಗಳು ಬಹಳ ಕಡಿಮೆ ಇವೆ. ಆದ್ದರಿಂದ ನಾವು ದುರ್ಗುಣಗಳನ್ನು ಕಳ್ಕೊಂಡು ಸದ್ಗುಣಗಳನ್ನು ಬೆಳೆಸಿಕೊಂಡರೆ ಅದರಿಂದಾಗಿ ಸಾಧನೆ ಒಳ್ಳೆ ಮಟ್ಟದಲ್ಲಿ ಆಗಲಿಕ್ಕೆ ಸಾಧ್ಯ. ಆವಾಗ ಮತ್ತು ಪ್ರಶ್ನೆ ಬಂತು, ನಮಗೆ ಒಳ್ಳೆ ಗುಣಗಳು ಬರಬೇಕಾದರೆ ಹೇಗೆ, ಯಾವುದರಿಂದ ಬರಲಿಕ್ಕೆ ಸಾಧ್ಯ, ಯಾವ ರೀತಿಯಲ್ಲಿ ಬರಲಿಕ್ಕೆ ಸಾಧ್ಯ ಒಳ್ಳೆ ಗುಣಗಳು ಸದ್ಗುಣಗಳು ಬರಬೇಕಾದರೆ? ಆವಾಗ ಹೇಳಿದರು ಒಳ್ಳೆ ಗುಣಗಳು ಬರಬೇಕಾದರೆ ನಮ್ಮ ಪ್ರಯತ್ನದಿಂದ ಬರುತ್ತೆ ಅಂತ. ಬಹಳ ತಪ್ಪು ಕಲ್ಪನೆ. ಒಳಗಿರುವ ಭಗವಂತನಿಗೆ ನಾವು ಶರಣಾಗತರಾದರೆ ಭಗವಂತ ನಮಗೆ ಒಳ್ಳೆ ಗುಣಗಳನ್ನು ಕೊಡಬೇಕಷ್ಟೇ ಹೊರತು, ದೇವರು ನಾನು ಅಸ್ವತಂತ್ರ ದೇವರು ಸ್ವತಂತ್ರ ಎಂಬ ಚಿಂತನೆ ಇಲ್ಲದಲೇ ನಮಗೆ ನಾವು ಒಳ್ಳೆ ಗುಣಗಳನ್ನು ಪಡ್ಕೊಳ್ಳಿಕ್ಕೆ ಆಗುತ್ತೆ ಅಂತ ಯಾರಾದರೂ ತಿಳ್ಕೊಂಡರೆ ಅದು ಹೇಗಿರುತ್ತೆ ಅಂದರೆ, ಕನ್ನಡಿ ಎದುರಿಗೆ ನೀವು ನಿಂತಿದ್ದೀರಾ, ನಿಮ್ಮ ಪ್ರತಿಬಿಂಬವಿದೆ ಕನ್ನಡಿಯಲ್ಲಿ, ಕನ್ನಡಿ ಒಳಗಿರತಕ್ಕಂಥ ಪ್ರತಿಬಿಂಬ ಅದಕ್ಕೇನಾದರೂ ಕೊರಳಲ್ಲಿ ಹಾರ ಬರಬೇಕಾದರೆ ಹೇಗೆ ಬರಬೇಕು? ಎದುರಿಗಿರುವಂಥ ನೀವು ಹಾಕಿ ನೀವು ನಿಮ್ಮ ಕೊರಳಲ್ಲಿ ಹಾಕಿಕೊಂಡ್ರೇನೆ ಅದರ ಕೊರಳಲ್ಲಿ ಹಾರ ಬರಲಿಕ್ಕೆ ಸಾಧ್ಯ. ಬೇರೆ ಅದು ಏನು ಕಷ್ಟಪಟ್ಟರು ತಲ್ಲ ಕಳಗಾದರೂ ಕೂಡ ಅದರ ಕೊರಳಲ್ಲಿ ಹಾರ ಬರಲಿಕ್ಕೆ ಸಾಧ್ಯವೇ ಇಲ್ಲ, ಇಂಪಾಸಿಬಲ್. ಬೇಕಾದ್ರೆ ಕನ್ನಡಿಗೆ ಹಾರ ಬಂದು ಬೀಳಬಹುದು ಅಷ್ಟೇ ಹೊರತು ಕೊರಳಿಗೆ ಹಾರ ಬಂದು ಬೀಳಲ್ಲ. ಅದರ ಕೊರಳಿಗೆ ಹಾರ ಬೀಳಬೇಕಾದರೆ ನೀವು ಹಾಕ್ಕೊಂಡ್ರೇನೆ ಬರುತ್ತೆ, ಇಲ್ಲದಿದ್ರೆ ಇಲ್ಲ. ಹೌದಾ? ಆ ರೀತಿಯಲ್ಲಿ ನಮಗೆ ಏನೇನು ಒಳ್ಳೆ ಗುಣಗಳು ಬೇಕೋ ಆ ಗುಣಗಳೆಲ್ಲ ಭಗವಂತನ ಚಿಂತನೆಯಿಂದಲೇ ಬರುತ್ತೆ. ಹೇಗೆ? ಬಿಂಬ ಪ್ರತಿಬಿಂಬ ಭಾವ. ಭಗವಂತ ಬಿಂಬ, ನಾವು ಪ್ರತಿಬಿಂಬರು. ಭಗವಂತ ಬಿಂಬ, ನಾವು ಪ್ರತಿಬಿಂಬರು. ಆತ ಹೇಗಿದ್ದಾನೆ? ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ತುಂಬಾ ಗುಣಗಳಿವೆ. ಅಂತಹ ಕಾಲಕ್ಕೆ ಅವನ ಪ್ರತಿಬಿಂಬರಾದ ನಾವು ಕೂಡ ಹಾಗೆ ಇರಬೇಕಲ್ಲ. ಈಗ ನೀವು ಕೊರಳು ತುಂಬ ಹಾರಗಳಿದ್ದರೆ ನೀವು ಕನ್ನಡಿ ಮುಂದೆ ನಿಂತಾಗ ಕನ್ನಡಿಯಲ್ಲಿ ಪ್ರತಿಬಿಂಬನೂ ಹಾರಗಳಿಂದಲೇ ಕಾಣಬೇಕು. ಅಂತಹ ಕಾಲಕ್ಕೆ ಭಗವಂತ ಬಿಂಬ ಅಂತ ಕರೆಸಿಕೊಂಡು ಜೀವ ಪ್ರತಿಬಿಂಬ ಅಂತಾದರೆ ದೇವರು ವಿಶೇಷವಾಗಿ ಅನಂತ ಕಲ್ಯಾಣ ಗುಣಗಳಿವೆ ಅಂದರೆ ಜೀವನಲ್ಲೂ ಕಾಣಿಸಬೇಕಲ್ಲ ಅಂತ ಪ್ರಶ್ನೆ ಬರುತ್ತೆ. ಅವಾಗ ಉತ್ತರ ಕೊಡ್ತಾರೆ, ಹಾಗಲ್ಲ, ದೇವರಲ್ಲಿ ಅನಂತ ಕಲ್ಯಾಣ ಗುಣಗಳಿದ್ದರೂ ಕೂಡ ಹೊರಗೆ ತೋರದೆ ಅದನ್ನ ತನ್ನ ಶಕ್ತಿಯಿಂದ ಇಚ್ಛಾಶಕ್ತಿಯಿಂದ ಪ್ರಕಟ ಮಾಡದೆ ಒಳಗೆ ಬಚ್ಚಿಟ್ಟುಕೊಂಡರೆ ನಿಮ್ಮ ಹತ್ರ ತುಂಬಾ ಸರಗಳಿವೆ ಅಂತ ಪ್ರಸಿದ್ಧಿ. ಆದರೆ ನಿಮ್ಮ ಪ್ರತಿಬಿಂಬ ಕೊರಳಲ್ಲಿ ಒಂದು ಹಾರ ಇಲ್ಲ. ಅರ್ಥ ಏನು? ನೀವು ನಿಮ್ಮ ಹಾರಗಳನ್ನ ಪೆಟ್ಟಿಗೆಯಲ್ಲಿ ಬಚ್ಚಿಟ್ಟು ಬರೇ ಕೊರಳಿನಿಂದ ನಿಂತಿದ್ದೀರಿ ಅಂತ ಅರ್ಥ ಆಯ್ತಷ್ಟೇ. ಅಷ್ಟು ಮಾತ್ರಕ್ಕೆ ನಿಮ್ಮಲ್ಲಿ ಹಾರಗಳಿಲ್ಲ ಅಂತ ನಿಮಗೇನು ಅಪಕೀರ್ತಿ ಬರಲಿಲ್ಲ, ಹಾರ ಇದ್ದವರೇ ಅಂತ ನಿಮಗೆ ಕೀರ್ತಿಯೇ. ಆದರೆ ನೀವು ಇಚ್ಛಾಪಟ್ಟು ಹಾಕ್ಕೊಂಡಿಲ್ಲ ಅಷ್ಟೇ. ಅಂತಹ ಕಾಲಕ್ಕೆ ಆ ಪ್ರತಿಬಿಂಬಕ್ಕೆ ತನ್ನ ಕೊರಳಲ್ಲಿ ಒಳ್ಳೆ ಒಳ್ಳೆ ಹಾರ ಬೇಕು ಅಂತ ಅನಿಸಿದರೆ ಅವಾಗೇನು ಮಾಡಬೇಕು? ಎದುರಿಗೆ ನಿಂತ ನಿಮ್ಮನ್ನೇ ಕೇಳಬೇಕು, ನೀನು ಒಂದು ಹಾರ ಹಾಕ್ಕೊಂಡ್ರೆ ನನ್ನ ಕೊರಳಲ್ಲಿ ಹಾರ ಬರುತ್ತೆ ಅಂತ ಪ್ರತಿಬಿಂಬ ಬಿಂಬವನ್ನು ಕೇಳಬೇಕು, ಬೇರೆ ಗತಿ ಇಲ್ಲ. ಆವಾಗ ನೀವು ಕೇಳಿದ್ರಿ ಪ್ರತಿಬಿಂಬವನ್ನ, ಯಾವ ಹಾರ ಬೇಕು? ತುಂಬಾ ಹಾರಗಳಿವೆ ನನಗೆ, ನನ್ನ ಹತ್ರ ತುಂಬಾ ಹಾರ ಇವೆ, ಯಾವ ಹಾರ ಬೇಕು ಅಂದರೆ ಇಂಥ ಹಾರ ನೀನು ಹಾಕ್ಕೊಂಡ್ರೆ ನನಗೆ ಅಂಥ ಹಾರ ಕೊರಳಲ್ಲಿ ಬರುತ್ತೆ. ಇದನ್ನೇ ಗೋಪಾಲದಾಸರು ಸುಂದರವಾಗಿ ಹೇಳುತ್ತಾರೆ. ದೇವರಲ್ಲಿ ಅನಂತ ಕಲ್ಯಾಣ ಗುಣಗಳಿವೆ, ಅದರಲ್ಲಿ ಯಾವ ಗುಣ ನಿನಗೆ ಬೇಕಯ್ಯ? ಅದನ್ನ ದೇವ ತನ್ನ ಗುಣವನ್ನ ತಾನು ಧಾರಣೆ ಮಾಡುತ್ತಾನೆ, ಪ್ರಕಟ ಮಾಡುತ್ತಾನೆ. ಮಾಡಿದರೆ ಅದಕ್ಕೆ ತಕ್ಕಂತ ಗುಣ ನಮ್ಮಲ್ಲಿ ಪ್ರಕಟ ಆಗ್ತಾ ಬರುತ್ತೆ. ಆ ಒಂದು ದೃಷ್ಟಿಯಲ್ಲಿ ಒಂದು ವಿಶೇಷವಾದ ಸುಳಾದಿಯನ್ನ ದಾಸರಾಯರು ಹೇಳುತ್ತಾ ಬರ್ತಾರೆ. ನಿನ್ನ ನಿರ್ದೋಷನೆಂದು ನಾ ನಿರ್ದೋಷಿಯಾಗುವೆ. ನಮ್ಮಲ್ಲಿ ದೋಷಗಳು ತುಂಬಾ ಕೂತಿವೆ, ಆ ದೋಷಗಳು ಹೋಗಬೇಕಾದ್ರೆ ದೇವರನ್ನ, ನಮ್ಮೊಳಗಿರೋ ದೇವರನ್ನ ನಿರ್ದೋಷಿ ನಿರ್ದೋಷಿ ಎಂದು ಚಿಂತನೆ ಮಾಡಿದರೆ ನಾವು ದೋಷರಹಿತರಾಗ್ತೇವೆ. ನಿನ್ನ ಸರ್ವಜ್ಞನೆಂದು ಜ್ಞಾನವಂತನಾಗುವೆ. ನಿನ್ನ ಸರ್ವಜ್ಞ, ಸರ್ವಜ್ಞ ಅಂತ ಸರ್ವಂ ಜಾನಾತೀತಿ ಸರ್ವಜ್ಞ, ಎಲ್ಲವನ್ನ ತಿಳ್ಕೊಂಡಿದ್ದಾನೆ, ಆದ್ದರಿಂದ ದೇವರಿಗೆ ಸರ್ವಜ್ಞ ಅಂತ ಹೆಸರು. ಆದ್ದರಿಂದ ಭಗವಂತನನ್ನ ಸರ್ವಜ್ಞ ಅಂತ ಗುಣಚಿಂತನೆ ಮಾಡಿದರೆ ನಮ್ಮಲ್ಲಿ ಒಳ್ಳೆ ಜ್ಞಾನ ಬರುತ್ತೆ. ನಿನ್ನ ಬಲವು ಪೂರ್ಣನೆಂದು ನಾ ಬಲಿಷ್ಠನಾಗುವೆ. ನೀನು ಒಳ್ಳೆ ಪೂರ್ಣ ಬಲ ಇರತಕ್ಕಂಥವ ಅಂತ ಚಿಂತನೆ ಮಾಡಿ 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 ನಾನು ಬಲಿಷ್ಠನಾಗ್ತೇನೆ ಹರಿಯೇ. ನಿನ್ನ ಸುಖ ಪೂರ್ಣನೆಂದು ಇನ್ನು ನಾ ಸುಖಿಸುವೆ. ನಿನ್ನ ಸುಖಪೂರ್ಣ ಆನಂದಪೂರ್ಣ ಅಂತ ಚಿಂತನೆ ಮಾಡತಾ ಮಾಡತಾ ನಾನು ಆನಂದ ಪಡುತ್ತೇನೆ. ಒಬ್ಬರು ನನಗೆ ಸಿಕ್ಕಿದ್ರು, ಅವರ ಅನುಭವಗಳನ್ನು ಹೇಳುತ್ತಾ ಬಂದಿದ್ರು ದಾಸವರ್ಗದವರೇ, ಅವರ ಗುರುಗಳಿಂದ ಅಂಕಿತ ಪಡೆದರು. ಅವರಿಗೆ ಸಂಸಾರದಲ್ಲಿ ಬಹಳ ಕಷ್ಟಗಳಿತ್ತು, ಮಾನಸಿಕವಾಗಿ ತುಂಬ ತೊಂದರೆಗಳು ಇತ್ತು. ಅದಕ್ಕೆ ಗುರುಗಳ ಹತ್ರ ಹೋದರಂತೆ. ಅವರು ಹೋಗಿ ನಾನು ಉದ್ಧಾರ ಮಾಡಬೇಕು ಅಂದರೆ ಅಂಕಿತ ಕೊಡ್ತೇನೆ ಅಂತ ಕೊಟ್ಟರವರು. ಕೊಟ್ಟಾಗ ಏನು ಅಂಕಿತ ಕೊಟ್ಟರು ಅಂದರೆ ಆನಂದಾದ್ರಿ ವಿಠಲ ಅಂದರು. ಆನಂದಾದ್ರಿ ವಿಠಲ ಅಂತ ಕೊಟ್ಟು ಕೊಟ್ಟು ಅದನ್ನೇ ಅಕ್ಷರ ಲಕ್ಷ ಜಪ ಮಾಡು ಅಂತ ಹೇಳಿದರು. ಹಾಕಿ ದೇವರನ್ನ ಆನಂದಾದ್ರಿ ವಿಠಲ, ಆನಂದಾದ್ರಿ ವಿಠಲ, ಆನಂದಾದ್ರಿ ವಿಠಲ ಅಂತ ಚಿಂತನೆ ಮಾಡ್ತಾ 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 ಬಂದು ಆಕೆ ದುಃಖಗಳೆಲ್ಲ ಪರಿಹಾರ ಆಯಿತು. ಆಕೆ ಹೇಳಿಕೊಂಡದ್ದು, ನನ್ನ ದುಃಖಗಳು ಜೀವನದಲ್ಲಿ ಪರಿಹಾರ ಆಗುತ್ತೆ ಅಂತ ನನಗೆ ನಂಬಿಕೆ ಇದ್ದಿಲ್ಲ, ಎಲ್ಲ ದುಃಖಗಳು ಪರಿಹಾರ ಆಯಿತು. ಮಕ್ಕಳಿಗೆ ಪ್ರಾಬ್ಲಮ್, ಡಾಕ್ಟರ್ ಹೇಳಿದ್ರೆ ಅಂದ್ರೆ ಈ ಜನ್ಮದಲ್ಲಿ ಪರಿಹಾರ ಆಗಲ್ಲ ಅನ್ನುವಂಥ ಡಿಸೀಸ್ ಏನಿತ್ತು ಅದು ಸುಂದರವಾಗಿ ಪರಿಹಾರ ಆಯಿತು. ಅದಕ್ಕೆ ದೇವರನ್ನ ಸುಖಪೂರ್ಣ ಆನಂದಪೂರ್ಣ ಅಂತ ಚಿಂತನೆ ಮಾಡಿದರೆ ನಾವು ಆನಂದ ಭರಿತರಾಗ್ತೇವೆ. ನಿನ್ನ ಬಾಲದ ಕೊನೆಯ ಕೂದಲ ತುದಿ 10,000 ಭಾಗ ಮಾಡಿದರೆ ಎಷ್ಟೋ ಅಷ್ಟು ಸಣ್ಣದು ಜೀವ. ಈ ಶರೀರವನ್ನು ಹೊರಿಲಿಕ್ಕಾಗಲ್ಲ, ಅಸ್ವತಂತ್ರ ಒಂದು. ಅದರಿಂದ ದೇವರೇ ವಿರಾಟ್ ರೂಪದಿಂದ ಈ ಶರೀರ ಸುತ್ತು ತಾನೇ ನಿಂತುಕೊಂಡು ಜೀವಿಗೆ ಕದಲಬೇಕು ಅಂತ, ಮಾತಾಡಬೇಕು ಅಂತ, ಅಲ್ಲಿಗೆ ಹೋಗ್ಬೇಕು ಇಲ್ಲಿಗೆ ಹೋಗ್ಬೇಕು ಅಂತ ಎಲ್ಲ ಆಸೆಗಳನ್ನ ಕೊಟ್ಟು ಅದಕ್ಕೆ ತಕ್ಕಂತೆ ಆ ಶರೀರದ ಸುತ್ತು ತಾನೇ ನಿಂತಿರ್ತಾನೆ, ಶರೀರವನ್ನ ಕದಲಿಸ್ತಾನೆ, ಕರ್ಕೊಂಡು ಹೋಗ್ತಾನೆ, ಬರ್ತಾನೆ, ಎಲ್ಲ ಮಾಡ್ತಾನೆ. ಇದನ್ನ ದತ್ತ ಸ್ವಾತಂತ್ರ್ಯ ಅಂತ ಕರೆದು, ಸ್ವಾತಂತ್ರ್ಯವೇ ಇಲ್ಲದ ಜೀವನದಲ್ಲಿ ದೇವರು ನಿಂತು ತನ್ನ ಸ್ವಾತಂತ್ರ್ಯ ಶಕ್ತಿಯನ್ನ ಪ್ರಕಟ ಮಾಡಿ ಅದರ ಮೂಲಕ ಅವರ ಕಾರ್ಯಗಳನ್ನ ಮಾಡಿಸೋದನ್ನ ದತ್ತ ಸ್ವಾತಂತ್ರ್ಯ ಅಂದ್ರು. ಅಂದ್ರೆ ನಮಗೆ ದೇವರು ಕೊಟ್ಟ ಸ್ವಾತಂತ್ರ್ಯ ಕೊಡೋದು ಅಂದ್ರೆ ದೇವರಿಂದ ಅಭಿನ್ನ ಯಾವುದು ಸ್ವಾತಂತ್ರ್ಯ? ಸ್ವಾತಂತ್ರ್ಯ ದೇವರ ಗುಣ, ದೇವರು ಬೇರೆ ಅಲ್ಲ, ಸ್ವಾತಂತ್ರ್ಯ ಬೇರೆ ಅಲ್ಲ. ಆದರೆ ಅಂಥ ಭಗವಂತ ನಮ್ಮಲ್ಲಿ ನಿಂತು ಶಕ್ತಿ ಪ್ರಕಟ ಮಾಡೋದೇ ದತ್ತ ಸ್ವಾತಂತ್ರ್ಯ. ಹಾ, ಇವಾಗ ದೇವರು ನಮಗೆ ಸ್ವಾತಂತ್ರ್ಯವನ್ನು ಅಂದರೆ ದತ್ತ ಸ್ವಾತಂತ್ರ್ಯ ಹೇಗೆ ಕೊಡ್ತಾನೆ ಅಂದರೆ ನಮ್ಮೊಳಗೆ ನಿಂತು ನಮ್ಮಿಂದ ಎಷ್ಟು ಕೆಲಸ ಆಗಬೇಕೋ ಅದಕ್ಕೆ ತಕ್ಕಂಥ ಶಕ್ತಿ ದೇವರು ಪ್ರಕಟ ಮಾಡಿ ನಮ್ಮಿಂದ ಕೆಲಸ ಮಾಡಿಸ್ತಾನೆ. ಆದರೆ ಈಗ ನೋಡಿ, ಬೆಳಿಗ್ಗೆದ್ದು ಸ್ನಾನ ಮಾಡಿ ಸಂಧ್ಯಾ ವಂದನೆ ಒಂದು ಚಿಕ್ಕ ದೇವರ ಪೂಜೆ ಮುಗಿಸೋದ್ರೊಳಗೆ ನಮ್ದು ಶಕ್ತಿ ಕಮ್ಮಿ ಆಗ್ಬಿಡ್ತಾ ಇದೆ. ಆದರೆ ಎಲ್ಲರಿಗೂ ಪೂಜೆ ಆಯಿತು, ಬೆಳಿಗ್ಗೆ ಸುಸ್ತು ಆಯಿತು, ಚೂರು ಹೊಟ್ಟೆಗೆ ತೀರ್ಥ ಪ್ರಸಾದವು ಹೋಯಿತು, ಶಕ್ತಿ ಬಂತು. ಆ ಹುಡುಗರು ಹಿಂದೆ ಕೂತಿದ್ದಾರೆ, ಇವತ್ತು ಬೆಳಿಗ್ಗೆ ದೇವರ ಪೂಜೆಗೆ ಒಳಗೆ ಹೋದ ಹುಡುಗರು, ಅವ್ರು ಹೇಳ್ತಾ ಇದ್ದಾರೆ ಅಲ್ಲೊಂದು ಬಂಡೆ ಹಾಕ್ಬೇಕಂತೆ ಪ್ರಾಣದೇವರ ಹಿಂದೆ. ಆ ಬಂಡೆ ಹಾಕ್ಬೇಕಾದ್ರೆ ಮಡಿಲೆ ಹಾಕ್ಬೇಕು, ಅದಕ್ಕೆ ಇವತ್ತು ಊಟ ಎಲ್ಲ ಆಗೋವರೆಗೂ ಇದ್ದು ನಂತರ ಸ್ನಾನ ಮಾಡಿಕೊಂಡು ಹೋಗಿ ಮತ್ತ ಬಂಡೆ ಹಾಕಿ ಸಿಮೆಂಟ್ ಹಾಕಿ ನೀರು ಹೋಗ್ಲಿಕ್ಕೆ ವ್ಯವಸ್ಥೆ ಮಾಡಿಕೊಂಡು ನಂತರ ಊಟ ಮಾಡಬೇಕು ಅಂತ ಸಂಕಲ್ಪ ಆ ಪ್ರಾಣಿಗಳದು. ಅಷ್ಟರವರೆಗೂ ಇರಬೇಕಾದ್ರೆ ಶಕ್ತಿ ಬೇಕಲ್ಲ, ಅದು ನಮ್ಮಲ್ಲಿಲ್ಲ ಸದ್ಯಕ್ಕೆ, ಅವರಲ್ಲಿದೆ. ಅಂದರೆ ದೇವರು ನಮ್ಮೊಳಗೆ ಸ್ವಲ್ಪ ಶಕ್ತಿ ಪ್ರಕಟ ಮಾಡ್ತಾ ಇದ್ದಾನಾದ್ದರಿಂದ ಆ ಕೆಲಸ ಕೈ ಹಾಕಲ್ಲ. ನಮಗನ್ನು ಕೇಳಿದ್ರೆ ಇಲ್ಲಿ ಬಿಡಪ್ಪ ನೋಡೋಣ, ಬರೋ ವರ್ಷ ನೋಡೋಣ ಅಂತೀವಿ. ಅವರಿಗೂ ಸದ್ಯಕ್ಕೆ ಮಾಡ್ತಿದ್ದಾರೆ ಅಂದರೆ ದೇವರು ಅಲ್ಲಿ ನಿಂತು ಆ ಶಕ್ತಿ ಪ್ರಕಟ ಮಾಡುತ್ತಾ ಇದ್ದಾನೆ ಅಂತ ಅರ್ಥ. ಈಗ ಲೆಕ್ಕ ಮತ್ತು ಲೆಕ್ಕಾಚಾರ ಶುರು ಆಗ್ತಾ ಇದೆ. ಸ್ವಲ್ಪವೇ ಶಕ್ತಿ ಇದೆ ಅಂತ ಹಾಗೆ ತಿನ್ನೋದು ಮಲಗೋದು ಮಾಡ್ತಾ ಇದ್ರೆ ಸಾಧನೆ ಯಾವಾಗ ಆಗಬೇಕು? ಆಗಲ್ಲ. ಸದ್ಯಕ್ಕಂತೂ ದೇವರು ಸ್ವಲ್ಪವೇ ಶಕ್ತಿ ಪ್ರಕಟ ಮಾಡ್ತಾ ಇದ್ದಾನೆ. ಅದಕ್ಕೆ ದೇವರನ್ನ ಸ್ವಾಮಿ ಇನ್ನಷ್ಟು ಶಕ್ತಿ ಕೊಡು, ಇನ್ನಷ್ಟು ನಿನ್ನ ಶಕ್ತಿ ಪ್ರಕಟ ಮಾಡಿ ನನ್ನಿಂದ ವಿಶೇಷ ಸಾಧನೆ ಮಾಡಿಸು ಅಂತ ದೇವರಲ್ಲಿ ನಾವು ಪ್ರಾರ್ಥನೆ ಮಾಡುತ್ತಾ ಇದ್ದರೆ ಅದಕ್ಕೆ ದೇವರನ್ನ ಏನದು ಚಿಂತನೆ ಮಾಡಬೇಕು? ಅಯ್ಯ ನಿನ್ನ ಸ್ವಾತಂತ್ರ್ಯ ನೆಂದು ಎನ್ನ ಸ್ವಾತಂತ್ರ್ಯ ಬಲಿಪೇ ಆ ದೇವರ ಸ್ವತಂತ್ರ ಸ್ವತಂತ್ರ ಅಂತ ಚಿಂತನೆ ಮಾಡ್ತಾ ಇದ್ರೆ ಇನ್ನಷ್ಟು ವಿಶೇಷ ಶಕ್ತಿಯನ್ನ ನಮ್ಮಲ್ಲಿ ಪ್ರಕಟ ಮಾಡಿ ಆ ಕೆಲಸ ಮಾಡಿಸ್ತಾನೆ. ಕೆಲವರಿಗೆ ಹೌದು ಸಾಧನಾ ಮಾರ್ಗದಲ್ಲೇ ಇರ್ತೀವಿ, ಆದರೆ ಒಂದು ಕೇಳ್ತೀವಿ ಅದನ್ನು ಅನುಷ್ಠಾನ ಮಾಡೋದ್ರೊಳಗೆ ಇನ್ನೊಂದು ಬಂದಿರುತ್ತೆ, ಅದನ್ನು ಅನುಷ್ಠಾನ ಮಾಡೋದ್ರೊಳಗೆ ಇನ್ನೊಂದು ಬಂದಿರುತ್ತೆ, ಅಯ್ಯಪ್ಪ ಎಷ್ಟು ಮಾಡಬೇಕು ಅಂತ ಸುಸ್ತಾಗಿ ಕೊಡೋರು. ಯಾವುದು ಮಾಡಬೇಕು ಟೆಕ್ನಿಕ್ ತಲೆಗೆ ಅರ್ಥ ಆಗ್ತಾ ಇರಲ್ಲ, ಸುಸ್ತಾಗಿ ಕೂತು ಯಪ್ಪ ಅಂತ ಇದ್ರೆ ಅದಕ್ಕೂ ದೇವರ ಚಿಂತನೆ ಮಾಡಿದರೆ ಸ್ಫೂರ್ತಿಯನ್ನ ಕೊಡ್ತಾನೆ. ಅದಕ್ಕೆ ಹೇಳ್ತಾ ಇದ್ದಾರೆ, ನಿನ್ನ ಅನಾದಿಯಂದು ಇನ್ನು ನಾ ನಿತ್ಯ ನಾನಾ ಹೇ. ಭಗವಂತನನ್ನ ಅನಾದಿ ಅನಾದಿ ಅಂತ ಚಿಂತನೆ ಮಾಡಿ ನಾವು ನಿತ್ಯರಾಗ್ತೀವಂತೆ. ಸ್ವಲ್ಪ ಚಿಂತೆಗೆ ಈಡು ಮಾಡುವ ಸುದ್ದಿ, ಜೀವ ನಿತ್ಯ ಆಗೋದೇನು? ಜೀವ ಅನಾದಿಯಿಂದ ನಿತ್ಯ ಆಗೇ ಇದ್ದಾನೆ, ಅನಾದಿಯಿಂದ ಜೀವ ನಿತ್ಯ ಆಗಿದ್ದಾನೆ. ದೇವರನ್ನ ಅನಾದಿ ಅಂತ, ದೇವರ ಅನಾದಿಯಾಗೇ ಇದ್ದಾನೆ, ಜೀವನು ಅನಾದಿಯಾಗೇ ಇದ್ದಾನೆ, ನಿತ್ಯನೂ ಆಗಿದ್ದಾನೆ. ಹೊಸದಾಗಿ ನಿತ್ಯನಾಗಬೇಕಾದ ಅವಶ್ಯಕತೆ ಜೀವನಿಗಿಲ್ಲ. ಮತ್ತೆ ದೇವರನ್ನ ಅನಾದಿ ಅನಾದಿ ಹೇಳಿದು ನಾನು ನಿತ್ಯನಾಗ್ತೇನೆ ಅಂದ್ರೆ ಇದು ಅರ್ಥ ಇಲ್ಲದ ಮಾತು. ನಾವು ನಿತ್ ಮೊದಲೇ ಆಗಿದ್ದೇವಲ್ಲ, ನಿತ್ಯ ಆಗದೆ ಇದ್ದಿದ್ರೆ ನಿತ್ಯ ಆಗಬೇಕಾಗಿತ್ತು. ಅವಾಗಂದ್ರು ಹಾಗಲ್ಲ, ಒಂದು ಜಡವಸ್ತು ಬಿದ್ದಿದ್ದಂತೆ ಜೀವನು ಬಿದ್ದಿರೋದು ನಿತ್ಯ ಅಂತಲ್ಲ. ಅದಕ್ಕೆ ದಾಸರೊಂದು ಮಾತು ಹೇಳ್ತಾರೆ, ಅನಾದಿಯಲ್ಲಿಂದ ಎನ್ನ ತನು ಮನ ಕರಣಗಳು ಇಲ್ಲದಾಗಿ ಇವೆ. ಎಲ್ಲಾ ಇಂದ್ರಿಯಗಳಿವೆ, ಎಲ್ಲವೂ ಇವೆ ಸ್ವರೂಪದಲ್ಲಿ, ಆದರೆ ಸ್ವಾತಂತ್ರ್ಯವೇ ಇಲ್ಲ. ಇದ್ರೂ ವೇಸ್ಟ್, ಬಿದ್ದಿದ್ದೇ, ಅದನ್ನ ಅನಾದಿ ಅಂತ ಹೇಳಲ್ಲ. ಅಂದ್ರೆ ಒಳ್ಳೆ ಚಟುವಟಿಕೆಯಿಂದ ಸದಾ ಇರೋದನ್ನ ಇರುವಿಕೆ ಅಂತ ಕರೆದ್ರು. ಅಂತ ಇರುವಿಕೆ ಅನಾದಿಯಿಂದ ಅಂತಾದರೆ, ಸದಾ ಇರಬೇಕು ಮುಂದೆ ಕೂಡ ಅಂತಾದರೆ, ದೇವರು ನಮ್ಮಲ್ಲಿ ನಿಂತು ಆಕ್ಟಿವಿಟಿ ಮಾಡಿಸಬೇಕು. ಮಾಡಿಸಬೇಕಾದರೆ ದೇವರನ್ನ ಅನಾದಿ ಅನಾದಿ ಅಂತ ಚಿಂತನೆ ಮಾಡಿದರೆ ನಮಗೆ ವಿಶೇಷವಾಗಿ ಇಂಥ ನಿತ್ಯವು ಅಂದ್ರೆ ಆ ಚಟುವಟಿಕೆ ಎಂಬುದು ಬರ್ತಾ ಇರುತ್ತೆ. ನಿನ್ನ ನಿರ್ಗುಣನೆಂದು ನಾ ನಿರ್ಗುಣನಾಗುವೆ. ನಮಗೆ ಮೂರು ಗುಣಗಳಿವೆ. ಯಾವ ಗುಣ ಅಂದ್ರೆ ಸತ್ವಗುಣ, ರಜೋಗುಣ, ತಮೋಗುಣ ಅಂತ ಮೂರು ಗುಣಗಳಿದ್ದರೆ, ಆ ಮೂರು ಗುಣಗಳಿಂದ ಬಂಧನ ನಮಗೆ ಸದಾ ಇದೆ. ಸತ್ವಗುಣದಿಂದ ಬಂಧನ ಹೇಗೆ ಅಂದರೆ, ಸತ್ವಗುಣ ನಮಗೆ ಈ ಲೌಕಿಕದ ಪದಾರ್ಥಗಳ ಮೇಲೆ ಬಯಕೆಗಳನ್ನು ಕೊಟ್ಟು ಲೌಕಿಕ ಪದಾರ್ಥಗಳ ಸತ್ಯತ್ವ, ಅದರ ಸುಂದರತ್ವ ತಿಳಿಸಿಕೊಟ್ಟು, ಅಂದರೆ ಮನೆಯಲ್ಲಿ ದೊಡ್ಡ ಟಿ ವಿ ಇತ್ತು ನಮ್ಮದು, ಅಂದರೆ ದೊಡ್ಡದು ಅಂದರೆ ಹಿಂದಿನ ಕಾಲದ್ದು, ದಪ್ಪಕ್ಕಿರೋದು, ಕಾಣಿಸ್ತಾನೆ ಇತ್ತು, ಅದೇನು ಕಾಣಿಸ್ದಂಗೇನು ಹೋಗಿಲ್ಲ, ಚೆನ್ನಾಗೇ ಇತ್ತು. ಆದರೆ ಅದು ಇದ್ರು ಚೆನ್ನಾಗೇ ಇದ್ರು ಮನೆ ಮನೆಗೆದ್ದವರು, ಈ ಪಕ್ಕ ಮನೆಯವರು ಆ ಹ್ಯಾಂಗರ್ ಥರ ಟಿ ವಿ ತಂದುಕೊಂಡ್ರು. ತಂದುಕೊಂಡ ಮೇಲೆ ಇವನ ಕರೆದ್ರು, ಒಂದು ಸ್ವಲ್ಪ ನೋಡ್ಲಿಕ್ಕೆ ಬರ್ಬೇಕು ನೀವು, ಇವ್ರು ತೋರಿಸಿದ್ರೆ ಹೊರತು ಹೊಟ್ಟೆ ಸಂಕಟ ಕಮ್ಮಿ ಆಗಲ್ಲ. ಇವ್ರನ್ನ ಕರೆಯುತ್ತಾರೆ, ಇವ್ರನ್ನ ಕರೆದ್ರೆ ಇವರಲ್ಲಿ ಹೋಗಿ ನೋಡಿ ಬಂದ್ಮೇಲೆ ಸಂಕಟ ಶುರುವಾಗುತ್ತೆ. ಅಷ್ಟರವರೆಗೂ ನೋಡಿ ಸಂತೋಷಪಟ್ಟ ಆ ದೊಡ್ಡ ಟಿವಿಯನ್ನು ನೋಡಿ ಅಯ್ಯೋ ಇದು ಓಲ್ಡ್ ಮಾಡಲ್ ಅಂತ ಅದರ ಮೇಲೆ ನೆಗ್ಲಿಜೆನ್ಸ್ ಬರುತ್ತೆ, ಇನ್ನು ಹೊಸದು ಬರಲೇಬೇಕು ಅಂತ ಹಠ ಬರುತ್ತೆ. ಬಂದ ಮೇಲೆ ನೋಡಿ ತಗಲು ಹಾಕಿ ಅದನ್ನು ನೋಡೋವರೆಗೂ ಇನ್ನು ಬಿಡಲ್ಲ. ಇದು ಸತ್ವಗುಣ ಕಟ್ಟಿ ಹಾಕೋ ರೀತಿ. ಸತ್ವಗುಣ ವಸ್ತುಗಳ ಮೇಲೆ ಅದರ ನಿಜವಾದ ಗುಣಗಳನ್ನು ಪರಿಚಯ ಮಾಡಿಯೇ ಆಸೆಯನ್ನು ಹುಟ್ಟಿಸಿ ಕಟ್ಟಿಸಿ ಹಾಕುತ್ತೆ. ಇನ್ನು ರಜೋಗುಣದ ಕಾರ್ಯ ಏನು ಅಂದರೆ ಕೆಲಸ. ಕೆಲಸವನ್ನು ನಾನಾ ರೀತಿಯಾಗಿ ಮಾಡಿಸಿ ಮಾಡಿಸಿ ಕಟ್ಟಿ ಹಾಕುತ್ತೆ. ಹೇಗೆ, ಇವನಿಗೇನು ಉದ್ಯೋಗ ಒಂಚೂರು ಇತ್ತು, ದುಡ್ಡು ಇತ್ತು ಸ್ವಲ್ಪ, ತನ್ನ ಪಾಡಿಗೆ ತಾನಿದ್ದಾನೆ, ಕಣ್ಣು ಇನ್ನೊಬ್ಬರ ಮೇಲೆ ಬಿತ್ತು, ಅವ ತುಂಬ ಸಂಪಾದಿಸ್ತಾನೆ, ಯಾಕೆ ಕಾರಣ ಏನು, ತಿರುಗ್ತಾನೆ, ಆ ತಿರುಗೋ ಜಾಸ್ತಿ ಇರೋದ್ರಿಂದ ತುಂಬ ಸಂಪಾದನೆ ಮಾಡ್ತಾನೆ ಅಂತ ಗೊತ್ತಾಯಿತು. ಅದಕ್ಕೆ ತಾನು ತಿರುಗ್ಲಿಕ್ಕೆ ಶುರು ಮಾಡಿದ, ತಿರುಗೋದು ಜಾಸ್ತಿ ಆಯಿತು, ಕರ್ಮ ಜಾಸ್ತಿ ಆಯಿತು, ದುಡ್ಡು ಆಸೆ ಜಾಸ್ತಿ ಆಯಿತು. ಹೌದಾ, ಅದೇ ರಜೋಗುಣದ ಕಾರ್ಯ. ಇನ್ನು ತಮೋ ಗುಣದ ಕಾರ್ಯ ಗೊತ್ತೇ ಗೊತ್ತು, ಸಿಟ್ಟು ಹೊಡೆಯೋದು ಬಡಿಯೋದು ಅದು ಇದು ಎಲ್ಲ ಕೂಡ. ಅದಕ್ಕೆ ಹೇಳ್ತಾರೆ, ಈ ಮೂರು ಗುಣಗಳಿಂದ ನಾವು ದೂರ ಆದರೆ ಅದೇ ಸಾಧನ, ಅದಕ್ಕಿಂತ ಇನ್ಯಾವುದಿಲ್ಲ. ಸಾಧನೆಯ ಫಲ ಅದೇ, ಮೂರು ಗುಣಗಳಿಂದ ದೂರ ಆಗಲಿಕ್ಕೆ ಮಾಡುವುದೇ ಸಾಧನ. ಅದಕ್ಕೆ ಸುಮ್ಮನೆ ನಾವು ಏನು ಮಾಡಿದರೂ ಬರಲ್ಲ, ಅದನ್ನು ಒಂದು ಮಾಡಿದರೆ ಮಾತ್ರ ಬರುತ್ತೆ. ಹೇಳುತ್ತಾರೆ, ನಿನ್ನ ನಿರ್ಗುಣನೆಂದು ನಾ ನಿರ್ಗುಣನಾಗುವೆ. ಭಗವಂತನನ್ನ ನಿರ್ಗುಣ ನಿರ್ಗುಣ ಅಂತ ಉಪಾಸನೆ ಮಾಡಿದರೆ ನಾವು ನಿರ್ಗುಣರಾಗ್ತೇವೆ. ಭಿನ್ನ ಕಾಮರಹಿತ ಗೋಪಾಲ ವಿಠಲ, ನಿನ್ನ ಅಧೀನವೋ ದೇವ ಎನ್ನ ವಿಭವಾತಿಶಯ. ತುಂಬಾ ಸುಂದರ ಶಬ್ದಗಳು ಪ್ರಯೋಗ ಮಾಡ್ತಾರೆ. ಭಿನ್ನ ಕಾಮರಹಿತ ಗೋಪಾಲ ವಿಠಲ ಅಂದ್ರು, ಏನು ಈ ಶಬ್ದಕ್ಕರ್ಥ? ಕಾಮ ಅಂತ ನಮಗಿದೆ, ಕಾಮ ಅಂದ್ರೆ ಬಯಕೆ, ಬಯಕೆ ನಮಗಿದೆ. ಆ ಬಯಕೆ ಜೀವನ ಸ್ವರೂಪದಲ್ಲಿ ಸೇರಿಕೊಂಡದ್ದೋ ಬೇರೇನೋ ಅಂತ. ಸ್ವಲ್ಪ ಆಳವಾಗಿ ಹೋಗಬೇಕು, ಹೋಗ್ತೇನೆ. ಇಷ್ಟುವರೆಗೆ ಬಂದು ಗೋಪಾಲದಾಸರ ಹತ್ರ ಬಂದು ಆಳವಾಗಿ ಹೋಗದಿದ್ರೆ ಅವರಿಗೆ ಇದಾಗ ಯಾಕೆ ಇಲ್ಲಿ ಬಂದಿ ಅಂತ ಕೇಳ್ತಾರೆ ಅವರು. ಅದಕ್ಕೆ ಸ್ವಲ್ಪ ಆಳವಾಗಿ ಹೋಗೋಣ. ಹಾಗಾದರೆ ಜೀವನಿಗೆ ಎರಡು ರೀತಿಯಾದ ಮನಸ್ಸಿದೆ. ಒಂದು ಸ್ವರೂಪ ದೇಹದೊಳಗೆ ಮನಸ್ಸಿದೆ, ಆದ ಮೇಲೆ ಈ ಶರೀರದೊಳಗೆ ಇನ್ನೊಂದು ಮನಸ್ಸಿದೆ. ಶರೀರದೊಳಗಿರುವ ಮನಸ್ಸಿಗೆ ಜಡ ಮನಸ್ಸು ಅಂತ ಹೆಸರು. ಸ್ವರೂಪದೊಳಗಿರುವ ಮನಸ್ಸಿಗೆ ಚಿನ್ಮನಸ್ಸು ಅಥವಾ ಸಾಕ್ಷಿ ಅಂತ ಹೆಸರು. ಸಾಕ್ಷಿ ಅಂತ ಹೆಸರು. ಜೀವನಿಗೆ ಈ ಜಡವಾದ ಮನಸ್ಸಿನಿಂದಲೂ ಬಯಕೆಗಳು ಬರ್ತಾ ಇರುತ್ತೆ. ಯಾವುದೋ ನೋಡಿದೀವೋ ಸದ್ಯಕ್ಕೆ, ನೋಡಿದಾಗ ಅದು ಬೇಕು ಅಂತ ಬಯಕೆ ಬಂತು. ಅದು ಸಾಲಗ್ರಾಮ ಇರ್ಬೋದು, ಪ್ರತಿಮಾ ಇರ್ಬೋದು, ಸೂಟ್ ಕೇಸು ಇರ್ಬೋದು, ಯಾವುದು ಬೇಕಾದ್ರೂ ಇರ್ಬೋದು. ಅದು ನೋಡಿದ ಕೂಡಲೇ ಬೇಕು ಅಂತ ಬಯಕೆ ಬಂತು. ಈ ಬಯಕೆ ಎಲ್ಲಿರುತ್ತೆ? ಹೊರಗಿನ ಮನಸ್ಸಿನಲ್ಲಿ ಇರುತ್ತೆ ಬಯಕೆ. ಈ ಹೊರಗಿನ ಮನಸ್ಸು ಜೀವನಿಂದ ಬೇರೇನೋ ಒಂದೇನೋ. ಅಂದರೆ ಹೊರಗಿನ ಮನಸ್ಸು ಜಡ ಚೇತನವಲ್ಲ, ಆದ್ದರಿಂದ ಜೀವನಿಂದ ಬೇರೆ. ಆದ್ದರಿಂದ ಆ ಜೀವನಿಂದ ಬೇರೆ ಆದ ಜಡವಾದ ಮನಸ್ಸಿನಲ್ಲಿ ಬಯಕೆ ಬಂದರೆ ಅದು ಜೀವನಿಂದ ಭಿನ್ನವಾದ ಬಯಕೆ. ಒಂದು ವೇಳೆ ಜೀವನಿಗೆ ಲಿಂಗ ದೇಹವೇ ಇಲ್ಲದೆ ಮೋಕ್ಷಕ್ಕೆ ಹೋದಾಗ ಅಲ್ಲಿ ನೋಡಬೇಕು ಅಂತ ಏನಾದರೂ ಅಪೇಕ್ಷೆ ಬಂದರೆ ಆ ಆಸೆ ಚಿನ್ಮನಸ್ಸಿನಲ್ಲಿ ಬರೋದು. ಜೀವನಿಗಿರುವ ಚಿನ್ಮನಸ್ಸು ಅಂತ ಹೇಳಿದರೆ ಅದು ಜೀವನಿಂದ ಸಪರೇಟ್ ಅಲ್ಲ. ಆದ್ದರಿಂದ ಚಿನ್ಮನಸ್ಸಿನಲ್ಲಿ ಬರುವ ಬಯಕೆಗಳು ಜೀವನಿಂದ ಸಪರೇಟ್ ಅಲ್ಲ. ಆದ್ದರಿಂದ ಇವಾಗ ದೇವರನ್ನು ತಗೊಂಡ್ರೆ ದೇವರಿಗೆ ಮನಸ್ಸಿದೆಯೋ ಇಲ್ವೋ? ಇದೆ. ಅದೆಂಥದ್ದು? ದೇವರಿಂದ ಅಭಿನ್ನವಾದ್ದು. ಅಂದರೆ ದೇವರು ಬೇರೆ ಅಲ್ಲ, ದೇವರ ಮನಸ್ಸು ಬೇರೆ ಅಲ್ಲ. ಆದ್ದರಿಂದ ಅಲ್ಲಿ ಹುಟ್ಟಿದ ಬಯಕೆ ಒಂದು, ದೇವರು ನಮ್ಮನ್ನು ಸೃಷ್ಟಿ ಮಾಡಬೇಕೆಂಬ ಇಚ್ಛಾ ದೇವರಿಗೆ ಬಂತು. ಆ ಇಚ್ಛಾ ದೇವರ ಸ್ವರೂಪವೇನೋ ಅಲ್ಲವೋ, ದೇವರ ಸ್ವರೂಪವೇ. ಆದರೆ ನಮಗಾಗಲ್ಲ, ನಾವು ನಮಗೇನು ಬಯಕೆಗಳು ಬರ್ತಾ ಇವೆ ಅದು ನಮ್ಮ ಸ್ವರೂಪದ್ದಲ್ಲ, ಅದು ಹೊರಗಿನ ಜಡವಾದ್ದು. ಅದಕ್ಕೆ ನಮ್ಮಿಂದ ವಿರುದ್ಧವಾದವ ನೀನು. ನಮ್ದೆಲ್ಲ ಬಯಕೆಗಳು ಎಂಥದ್ದು ಅಂದ್ರೆ ಹೇಳ್ತಾರೆ, ಭಿನ್ನ ಕಾಮ ನಮ್ದು. ನಮ್ಮದೆಲ್ಲ ಭಿನ್ನ ಕಾಮ, ನಮ್ಮಿಂದ ಭಿನ್ನವಾದ, ನಮ್ಮಿಂದ ನಾವು ಚೇತನರು. ನಮ್ಮ ಮನಸ್ಸು ಜಡವಾದ, ಈ ಶರೀರದೊಳಗಿರುವ ಮನಸ್ಸು ಜಡ, ಅದರಿಂದ ಅದು ಭಿನ್ನ. ಅದರೊಳಗೆ ಬಂದ ಕಾಮ ನಮ್ಮಿಂದ ಭಿನ್ನ. ಜಡವಾದ ಮನಸ್ಸು ನಮ್ಮಿಂದ ಭಿನ್ನ, ಜಡವಾದ ಮನಸ್ಸಿನೊಳಗೆ ಬಂದಿರುವ ಕಾಮನೆ ಅದು ಜಡ, ಅದರಿಂದ ಅದು ಭಿನ್ನ. ಅದರಿಂದ ದೇವರು ನಾವು ಏನಾದವು? ದೇವರು ಭಿನ್ನ ಕಾಮ ಇಲ್ಲದವ, ತನ್ನಿಂದ ಭಿನ್ನವಾದ ಕಾಮ ಇಲ್ಲದವ. ನಾವು ನಮ್ಮಿಂದ ಭಿನ್ನವಾದ ಕಾಮ ಇರುವಂಥವರು. ಅವ್ರು ಮುಂದೇನು ಮಾಡಬೇಕು ಅಂದರೆ ಈ ಭಿನ್ನವಾದ ಕಾಮನೆಗಳು ನಮಗೆ ಹೊರಟು ಹೋಗಬೇಕು. ಈ ದೇಹಗಳೆಲ್ಲ ಹೊರಟು ಹೋಗಬೇಕು, ಒಳಗೆ ಅಭಿನ್ನವಾದ ಕಾಮ ಬೇಕು ನಮಗೆ. ಅದಕ್ಕೆ ದೇವರನ್ನ ಭಿನ್ನ ಕಾಮರಹಿತ ಗೋಪಾಲ ಇಷ್ಟ ಇಷ್ಟ ಆಳಕ್ಕೆ ಹೋಗ್ತಾರೆ ಗೋಪಾಲ. ಎಲ್ಲಿ ಇಡ್ಡಿ ಹಾಗೆ ಬಾಣದಿಂದ ಹಾಕಿ ಹೊಡೆದ್ರೆ ಹೃದಯದ ಎಲ್ಲೋ ಮೂಲೆಗೆ ಹೋಗಿ ಚುಚ್ಕೊಂಡು ಒಳಗೆ ಹೋದಂತೆ ಗೋಪಾಲದಾಸರ ಮಾತು. ಒಂದೊಂದು ಒಂದೊಂದು ಆಳ, ಬಹಳ ಭಾರ, ಬಹಳ ಭಾರ. ಭಿನ್ನ ಕಾಮರಹಿತ. ಹಾಗಾದರೆ ಭಿನ್ನ ಕಾಮರಹಿತರು ನಾವು ಯಾವಾಗ ಆಗ್ತೀವಿ ಮೋಕ್ಷದಲ್ಲಿ? ಈ ಸಂಸಾರಾವಸ್ಥೆಯಲ್ಲಿ ಇರೋ ಪರ್ಯಂತ ನಮಗೆ ಈ ಶರೀರ ತಪ್ಪಿದ್ದಲ್ಲ, ಲಿಂಗ ಶರೀರ ತಪ್ಪಿದ್ದಲ್ಲ. ನಮಗೆ ಎಷ್ಟು ಮನಸ್ಸುಗಳಿವೆ ಅಂದರೆ ಸ್ವರೂಪ ದೇಹದ್ದು ಒಂದು ಮನಸ್ಸು, ಲಿಂಗ ದೇಹ, ಅನಿರುದ್ಧ ದೇಹ, ಸ್ಥೂಲ ದೇಹ, ಮೂರು ದೇಹಗಳದ್ದು ಮೂರು ಮನಸ್ಸುಗಳಿವೆ. ಆ ಮೂರು ಮನಸ್ಸುಗಳು ಜಡಗಳೇ. ಈ ಜಡವಾದ ಮನಸ್ಸು ಯಾವಾಗ ಹೋಗುತ್ತೆ? ಆ ಶರೀರ ಹೋದಾಗ ಮಾತ್ರ ಹೋಗುತ್ತೆ. ಇನ್ನೊಂದು ಇದೆ, ಹೇಳುತ್ತಾರೆ ಎಷ್ಟರ ಪರ್ಯಂತ ನಮಗೆ ಲಿಂಗ ದೇಹ ಗಟ್ಟಿಮುಟ್ಟಿ ಆಗಿದೆಯೋ ಅಷ್ಟರ ಪರ್ಯಂತ ಹೊರಗಿನ ದೇಹಗಳು ಬರ್ತಾನೆ ಇರುತ್ತೆ. ಎಷ್ಟು ತಿಪ್ಪರಲಾಗ ಹಾಕಿದ್ರು ಬಂದೇ ಬರ್ತಾ ಇರುತ್ತೆ, ಅದರ ಲಕ್ಷಣ ಅದು. ಆದ ಕಾರಣ ಈ ಲಿಂಗ ದೇಹ ನಾಶ ಆದರೆ ಹೊರತು ಈ ನಮ್ಮಿಂದ ಭಿನ್ನವಾದ ಮನಸ್ಸು, ನಮ್ಮಿಂದ ಭಿನ್ನವಾದ ಮನಸ್ಸಿನಲ್ಲಿ ಬರುವ ಕಾಮನೆ ಹೋಗಲ್ಲ. ಹಾಗಾದರೆ ದೇವರನ್ನ ಭಿನ್ನ ಕಾಮರಹಿತ, ಭಿನ್ನ ಕಾಮರಹಿತ ಅಂತ ಚಿಂತನೆ ಮಾಡಿದರೆ ಎಲ್ಲಿಗೆ ಫಲ ಅಂದ್ರೆ ಮೋಕ್ಷವೇ ಫಲ. ಅಂದ್ರೆ ನಾವು ಭಿನ್ನ ಕಾಮರಹಿತರಾಗ್ತೀವಿ. ಭಿನ್ನ ಕಾಮರಹಿತರಾಗುವುದು ಅಂದ್ರೆ ನಮ್ಮಿಂದ ಭಿನ್ನವಾದ ಮನಸ್ಸು, ಅದಕ್ಕೆ ಸಂಬಂಧಪಟ್ಟ ಶರೀರಗಳೆಲ್ಲ ಹೋಗಿಬಿಡುತ್ತೆ. ಹೋಗಿಬಿಟ್ರೆ ಏನಾಗುತ್ತೆ, ನಾವು ಮೋಕ್ಷಕ್ಕೆ ಹೋಗಿಬಿಡ್ತೇವೆ. ಅಂದ್ರೆ ದೇವರನ್ನ ಭಿನ್ನ ಕಾಮರಹಿತ ಅಂತ ಚಿಂತನೆ ಮಾಡಿದರೆ ಅದಕ್ಕೇನು ಫಲ ಅಂದ್ರೆ ಮೋಕ್ಷವೇ ಫಲ ಅಂತ ಹೇಳ್ತಾರೆ. ಅಥವಾ ಹಾ, ಮೋಕ್ಷಕ್ಕೆ ಹೋಗ್ಲಿಕ್ಕೆ ಮೊದಲು ಇಲ್ಲಿ ಲಿಂಗ ದೇಹ ಸುಟ್ಟಂತಾಗಿ ಬಿಟ್ರು ಸಾಕು, ಲಿಂಗ ದೇಹ ಸುಟ್ಟಂತಾಗಿ ಬಿಟ್ರು ಸಾಕು, ನಾವು ಭಿನ್ನ ಕಾಮರಹಿತರಾಗ್ತೇವೆ. ಅದು ಯಾವಾಗ, ದೇವರ ದರ್ಶನದಿಂದ ಆ ಅಪರೋಕ್ಷ ಜ್ಞಾನ ಆಗಬೇಕು. ಅದಕ್ಕೆ ದೇವರನ್ನ ಭಿನ್ನ ಕಾಮರಹಿತ, ಭಿನ್ನ ಕಾಮರಹಿತ ಅಂತ ಚಿಂತನೆ ಮಾಡಿದರೆ ಅಪರೋಕ್ಷ ಜ್ಞಾನವೇ ಫಲ. ಅದನ್ನು ಹೇಳ್ತಾ ಇದ್ದಾರೆ, ಭಿನ್ನ ಕಾಮರಹಿತ ಗೋಪಾಲ ವಿಠಲ ನಿನ್ನ ಅಧೀನವೋ ದೇವ ಎನ್ನ ವಿಭವ ಅತಿಶಯ. ನನ್ನ ವೈಭವವೆಲ್ಲ ನಿನ್ನ ಅಧೀನ, ಎನ್ನ ಅತಿಶಯವೂ ನಿನ್ನ ಅಧೀನ. ಸ್ವಲ್ಪ ನೋಡಬೇಕಿಲ್ಲಿ ಯಾವ ಯಾವ ಜನ್ಮದಲ್ಲಿ ನಮಗೆ ಎಷ್ಟೆಷ್ಟು ಮೆರೆಸಬೇಕೋ, ಎಷ್ಟೆಷ್ಟು ನಮ್ಮಿಂದ ಕಾರ್ಯ ಮಾಡಿಸಬೇಕೋ ಅಷ್ಟು ಮಾಡಿಸ್ತಾನೇ ಇರ್ತಾನೆ. ಅದಲ್ಲದೆ ಒಮ್ಮೊಮ್ಮೆ ಅತಿಶಯ ಕೆಲಸಗಳು ಮಾಡಿಸ್ತಾ ಇರ್ತಾನೆ. ಅತಿಶಯ ಕೆಲಸಗಳು ಅಂದರೆ, ಈಗ ಒಬ್ಬರಿರ್ತಾರೆ ಅವರಿಂದ ಅಷ್ಟು ಒಂದೇ ಕೆಲಸ ನಡೀತಾ ಇರುತ್ತೆ, ಅವರೊಳಗೆ ಇನ್ನೊಬ್ಬರು ಬಂದು ಸೇರಿಕೊಂಡ್ರೆ ಆವೇಶ ಅಂತಾರೆ. ಆವೇಶ ಬಂದಾಗ ಅತಿಶಯವಾದ ಕೆಲಸಗಳು ನಡೆಯುತ್ತೆ. ಇದು ಒಳಗೆ ಆಳಕ್ಕೆ ಹೋಗ್ತಾ ಇದ್ದಾರೆ. ನನ್ನ ವಿಭವ ಅಂದ್ರೆ ಸ್ವರೂಪಕ್ಕೆ ತಕ್ಕಂತೆ ಆ ಜನ್ಮದಲ್ಲಿ ಪ್ರಕಟ ಆಗುವಂತಹ ಶಕ್ತಿ ಸಾಮರ್ಥ್ಯ ಎಲ್ಲ. ಅತಿಶಯ ಅಂದರೆ ತವರಕ್ಕಿಂತ ದೊಡ್ಡವರಾದ ಜ್ಞಾನಿಗಳು ಅವರಲ್ಲಿ ಸೇರಿಕೊಂಡು ಅವರಿಂದ ಮಾಡಿಸೋದು ಅತಿಶಯ. ಇದು ವಿಭವ ಅತಿಶಯ ಅಂತ. ಹಾಗಾದ್ರೆ ಗೋಪಾಲದಾಸರಲ್ಲಿ ಎಷ್ಟು ಜನ ಇದ್ರು ಅಂದ್ರೆ ಲೆಕ್ಕ ಇಡ್ಲಿಕ್ಕೆ ಸಾಧ್ಯವಿಲ್ಲ. ಅಷ್ಟು ಜನ ದೇವತೆಗಳು ಕೂತ್ಕೊಂಡಿದ್ರು. ಓ ವರೋಸೆಯಾಗಿ ಗೋಪಾಲದಾಸರಲ್ಲಿ ಇರತಕ್ಕಂತಹ ದೇವತೆಗಳ ಪರಿಚಯ ಹೀಗೆ ಅಂತ ಜ್ಞಾನಿಗಳೊಬ್ಬರು ಹೇಳುತ್ತಾರೆ. ಆ ರೀತಿಯಲ್ಲಿ ವಿಭವ ಅತಿಶಯ ಅಂತ ಎರಡನ್ನು ಮಾಡಿಕೊಟ್ರು. ಆ ಎರಡೂ ಕೂಡ ನಿನ್ನ ಅಧೀನವೋ ದೇವ ಎನ್ನ ವಿಭವ ಅತಿಶಯ. ಇನ್ನ ಮುಂದೆ ಹೇಳುತ್ತಾರೆ, ಸ್ವಾಮಿ ಎಂದು ನಿನ್ನ ಉಪಾಸನೆಯನ್ನು ಮಾಡಿ ದೇವರನ್ನ ಸರಿ ಎಲ್ಲಿ ಅವಾಗೆ ಹೊಸದಾಗಿ ಆಫೀಸಲ್ಲಿ ಸೇರ್ಕೊಂಡಿದ್ದಾರೆ, ಆಫೀಸಲ್ಲಿ ಸೇರ್ಕೊಂಡಿದ್ದಾರೆ. ಬರೋದೇ ಜಾಬು ಯಾವುದಾಗಿದೆ, ಆಫೀಸರ್ ಆಗಿ ಬಂದ್ಬಿಟ್ಟಿದೆ. ಅವನ ಕಾಲಿಗೆ ಒಂದು 20 ಜನ 30 ಜನ ಇದ್ದಾರೆ ಅಂದ್ಕೊಳ್ಳಿ. ಬಂದ ಕೂಡಲೇ ಈ ಕಳಗಿದ್ದವರು ತುಂಬಾ ವರ್ಷಗಳಿಂದ ಇರ್ತಾರೆ, ಕಳಗಿದ್ದವರು ಅಷ್ಟೇ ಅಲ್ಲ, ಎಕ್ಸ್ಪೀರಿಯನ್ಸ್ ತುಂಬಾ ಇರುತ್ತೆ ಆಫೀಸಲ್ಲಿ, ತುಂಬಾ ಎಕ್ಸ್ಪೀರಿಯನ್ಸ್ ಇರುತ್ತೆ. ಈ ಬಂದವ ಹೊಸದವನಿಗೆ ಏನು ಗೊತ್ತಿರಲ್ಲ. ಅವ್ರಿಗೆ ಇವನು ನೋಡಿದ್ರೆ ಆಟ ಆಡಿಸ್ಬೇಕು ಅಂಥೇಳಿ ಕೆಲಸ ಬಂದರೂ ಕೂಡ, ಸಾರ್ ನಮಗಿದು ಬರ್ತಾ ಇಲ್ಲ ಏನು ಮಾಡ್ಬೇಕು ಹೇಳ್ರಿ, ಅವನಿಗೂ ಗೊತ್ತಿರಲ್ಲ ಏನು ಮಾಡಬೇಕು ಅಂತ ಇವನ್ನ ಕೇಳ್ತಾನೆ. ಆಗ ಆಟ ಆಡಿಸಿ 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 ಒದ್ದಾಡಿಸ್ತಾ ಇರ್ತಾರೆ. ಅದೇನು ಹೊಸದಾಗಿ ಬಂದವ್ರಿಗೇನಿಲ್ಲ, ಹಳೆಯವ್ರಿಗೇನೆ ಚಳ್ಳಿ ಹಣ್ಣು ತಿನ್ನಿಸ್ತಾ ಇರ್ತಾರೆ, ತುಂಬ ಇರುತ್ತೆ. ತನ್ನ ಕಳಗಿನವರು ತನ್ನ ಮಾತು ಕೇಳದೆ ಹೋಗೋದು ಅಂಬೋದಿದೆ. ಅದಕ್ಕೆ ಅವರು ಹೇಗಾಗಬೇಕು ಅಂದರೆ ನಾವು ಹೇಳಿದ ಮಾತನ್ನು ಕೇಳಿರ್ಬೇಕು, ಇಮ್ಮಿಡಿಯೇಟ್ ಥಕ್ ಅಂತ ಮಾಡಬೇಕು. ಅದು ನಿಮ್ಮ ತಲೆಯಲ್ಲಿದೆಯಾ? ಹಾಗಾದರೆ ಸ್ವಾಮಿ ಎಂದು ನಿನ್ನುಪಾಸನೆಯನ್ನು ಮಾಡಿ ಸ್ವಾಮಿಯಾಗುವೆನಯ್ಯ ಎನಗಿಂತ ಅವರರಿಗೆ. ನಮಗಿಂತ ಅವಗರ ಅಲ್ರಿ, ಆಫೀಸ್ ಎಲ್ಲ ನಮಗೆ ಎಲ್ಲ ಬಿಟ್ಟು ಕೂತಿದ್ದೇವೆ ನಿಮ್ಮ ಹತ್ರ ಅಂದ್ರೆ, ನಮಗಿಂತ ಅವರರು, ನಮಗಿಂತ ಚಿಕ್ಕವರಾದ ಸಾಧಕರು ಯಾರಿರ್ತಾರೆ ಅವರಿಗೆ ನಾವು ತಿಳಿಸಿ ಹೇಳಬೇಕಂತೆ. ನಾವು ತಿಳಿಸಿ ಹೇಳಿದರೆ ಅವರು ತಿಳಿಯುವ ಸ್ಥಿತಿಯಲ್ಲಿರಬೇಕು. ಅದಕ್ಕೆ ಅವರಿಗೆ ತಿಳಿಸಿ ಹೇಳುವ ಕಾಲಕ್ಕೆ ಈ ನಾವು ಚಿಂತನೆ ಮಾಡಿದರೆ ನಮ್ಮ ಬಿಂಬಮೂರ್ತಿಯೇ ಅವರಲ್ಲಿ ನಿಂತು ನಮ್ಮ ಮಾತನ್ನ ಕೇಳುವಂತೆ ಮಾಡಿಬಿಡ್ತಾನೆ. ಇನ್ನಾ ಪ್ರಧಾನವಾದ್ದು ಬರ್ತಾ ಇದೆ. ಏನದು? ಎನಗಿಂತ ಅವರರು ಅಂದ್ರೆ ಯಾರ್ಯಾರು ಬಂದ್ರು ಅಂದ್ರೆ, ಸದ್ಯಕ್ಕೆ ಸಾಧನೆ ಮಾಡುವಂತ ಸಜ್ಜೀವ ರಾಶಿಗಳು ಮಾತ್ರ ಅಲ್ಲದೆ ನಮಗೆ ಕಾಟುವಂತ ದೈತ್ಯರು ನಮಗಿಂತ ಅವರರು. ದೈತ್ಯರಿಗಿಂತ ಮೇಲ್ ಗ್ರೇಡ್ ನಾವು, ನಮಗಿಂತ ಮೇಲ್ ಗ್ರೇಡ್ ಅವರು ಯಾರು ಅಂದ್ರೆ ದೇವತೆಗಳು. ನಮಗಿಂತ ಅವರರು ನಮ್ಮ ಮಾತು ಕೇಳ್ತಾ ಇಲ್ಲ, ಖುಷಿ ಬಂದಂತೆ ನಮ್ಮನ್ನು ಆಡಿಸ್ತಾ ಇದ್ದಾರೆ ದೈತ್ಯರು. ಅವರಿಗೆ ನಾವು ಸ್ವಾಮಿ ಆಗಬೇಕಂತೆ. ಅದಕ್ಕೆ ಹೇಳ್ತಾರೆ, ನಾವೀ ಚಿಂತನೆಗಳನ್ನು ಮಾಡಿದರೆ ಏನಾಗುತ್ತೆ ಅಂದರೆ, ವಿಜಯದಾಸರು ಹೇಳ್ತಾರೆ, ನಮ್ಮ ಶರೀರದೊಳಗೆ ದೈತ್ಯರು ತಮ್ಮ ಕೆಲಸ ನಡೆಯಲಾರದೆ ಗದ ಗದ ನಡಗು ತಲಿಪ್ಪರು ಅಂತ ಬಿದ್ದಿರ್ತಾರೆ. ಅವರ ಕೆಲಸ ಆಗ್ಲಿಕ್ಕಿಲ್ಲ, ಆಚೆ ಕಡೆ ಓಡ್ ಹೋಗ್ಲಿಕ್ಕಿಲ್ಲ. ಒಂದು ವಿಚಿತ್ರವಾದ ಶಕ್ತಿಯವರನ್ನ ಅದನ್ನು ಇನ್ನಾ ಚೆನ್ನಾಗಿ ಹೇಳುತ್ತಾರೆ. ಚಪ್ಪಲಿ ಕೆಳಗೆ ಹಾಕಿದ ಕಪ್ಪೆಗಳಂತೆ ಅಂತ ವಿಜಯದಾಸರು ಹೇಳುತ್ತಾರೆ. ಕಪ್ಪೆಗಳನ್ನ ಚಪ್ಪಲಿ ಕೆಳಗೆ ಹಾಕಿ ತೊಡೆದರೆ ಹೇಗೆ ಚೀರ್ತಾ ಇರಬೇಕೋ ಹಾಗೆ ಚೀರ್ತಾ ಇರ್ತಾರಂತೆ ತತ್ವಾಭಿಮಾನಿ ದೈತ್ಯರು. ಈ ಚಿಂತನೆಯನ್ನು ಮಾಡಿದರೆ ಯಾರು? ಸ್ವಾಮಿ ಅಂತ ಚಿಂತನೆ ಮಾಡಿದರೆ. ಸ್ವಾಮಿ ಎಂದು ನಿನ್ನ ಉಪಾಸನೆಯನ್ನು ಮಾಡಿ ಸ್ವಾಮಿಯಾಗುವೆನಯ್ಯ ಎನಗಿಂದವರನಿಗೆ. ಪ್ರೇಮನೆಂದು ನಿನ್ನ ಉಪಾಸನೆಯನ್ನು ಮಾಡಿ ಪ್ರೇಮ ಪಡಿವೆನಯ್ಯ ಎನ್ನಿಂದುತ್ತಮರ. ಭಗವಂತನನ್ನ ಪ್ರೇಮ ಪ್ರೇಮ ಅಂತ. ಈಗ ನಮ್ಮ ಜೀವನದಲ್ಲಿ ಅನೇಕ ತೊಂದರೆಗಳು ಬರ್ತಾ ಇರುತ್ತೆ, ಅದಕ್ಕೆ ತಕ್ಕಂತೆ ಅನೇಕ ಜ್ಞಾನಿಗಳ ಹತ್ರ ಹೋಗಿ ಸೇವಾ ಮಾಡ್ತಾ ಇರ್ತೀವಿ. ರಾಯರು, ರಘುತ್ತಮರು, ವಾದಿರಾಜರು ಎಲ್ಲರ ಹತ್ರ ಹೋಗಿ ಸೇವಾ ಮಾಡ್ತಾ ಇರ್ತೀವಿ. ಕರೆಂಟ್ ಹೋಗಿದೆ. ಆ ಸೇವಾ ಮಾಡುವ ಕಾಲಕ್ಕೆ ನಮ್ಮ ಸೇವಾ ಗುರಿ ಏನು ಅಂದರೆ ಅವರ ಪ್ರೇಮವನ್ನು ಪಡೆಯೋದು. ದೊಡ್ಡವರ ಅನುಗ್ರಹ ಪಡೆಯಬೇಕು ಅಂತ ನಾವು ಚಿಂತನೆ ಮಾಡೋದೇ ಆದರೆ ಆ ದೊಡ್ಡವರ ಒಳಗಿರತಕ್ಕಂತಹ ಭಗವಂತನನ್ನ ಪ್ರೇಮ ಪ್ರೇಮ ಅಂತ ಚಿಂತನೆ ಮಾಡಿದರೆ ಆ ದೊಡ್ಡವರ ಅನುಗ್ರಹ ನಮಗಾಗುತ್ತೆ. ಹೇಳುತ್ತಾರೆ, ಪ್ರೇಮನೆಂದು ನಿನ್ನ ಉಪಾಸನೆಯನ್ನು ಮಾಡಿ ಪ್ರೇಮ ಪಡಿವೆನಯ್ಯ ಎನ್ನಿಂದುತ್ತಮರ. ನಂತರ ಕಾಮ ಪೂರ್ಣನೆಂದು ನಿನ್ನ ಬಂಧಿಸಿ ಭಿನ್ನ ಕಾಮರಹಿತ ಆತ್ಮ ಕಾಮ ಉಳ್ಳವನಾಹೇ. ಆಳವಾಗಿ ಹೋಗ್ತಾ ಇರುತ್ತೆ. ನೀನು ಕಾಮ ಪೂರ್ಣ, ಪೂರ್ಣ ಕಾಮ ಅಂದರೆ ಎಲ್ಲ ರೀತಿಯಾದ ಕಾಮನೆಗಳು ನಿನಗೆ ಪೂರ್ಣ ಆಗಿಬಿಟ್ಟಿವೆ, ಯಾವುದು ಉಳಿದಿಲ್ಲ ಅಂತ ನಾನು ಚಿಂತನೆ ಮಾಡಿ ನನ್ನಿಂದ ಭಿನ್ನವಾದ ಕಾಮನೆಗಳು ಕಳ್ಕೊಂಡು ಆತ್ಮಕಾಮ ಮಾತ್ರ ಇಟ್ಟುಕೊಂಡು ಅದು ಪೂರ್ಣ ಆಗಿಬಿಡುತ್ತೆ. ನನಗೆ ಪೂರ್ಣವಾದ ಆತ್ಮಕಾಮನ ಇರತಕ್ಕಂಥವನಾಗ್ತೇನೆ ಅಂದರೆ ಅರ್ಥ ಏನು ಅಂದರೆ, ಹೇಳ್ತಾರೆ ನಮ್ಮಿಂದ ಭಿನ್ನವಾದ ಕಾಮನೆ ಅಂದರೆ ಈ ಹಿಂದೆ ಹೇಳಿತ್ತು ಯಾವುದು, ನಮಗೆ ಭಿನ್ನವಾದ್ದು ಈ ಶರೀರ, ನಮ್ಮಿಂದ ಭಿನ್ನವಾದ್ದು ಶರೀರಕ್ಕೆ ಸಂಬಂಧಪಟ್ಟ ಜಡವಾದ ಮನಸ್ಸು, ಆ ಜಡವಾದ ಮನಸ್ಸಿನಲ್ಲಿ ಬರುವಂತಹ ಕಾಮನೆಗಳು ನಮ್ಮಿಂದ ಭಿನ್ನವಾದ ಕಾಮನೆಗಳು. ಅದರಿಂದ ನಾವು ದೂರ ಆಗುವುದು ಅಂದರೆ ಆ ಶರೀರಗಳಿಂದ ದೂರ ಆಗಿ ಆತ್ಮಕಾಮ ಉಳ್ಳವನಾಹೇ ಅಂದರೆ ಬರೇ ಸ್ವರೂಪದಿಂದಲೇನೆ ಅವಸ್ಥಿತಿ. ಎಲ್ಲಿ? ಮೋಕ್ಷದಲ್ಲಿ ಸ್ವರೂಪದಿಂದ ಮಾತ್ರ ಇರ್ತೇವೆ. ಅಲ್ಲಿ ನಮಗಿರುವಂತ ಮನಸ್ಸು ಯಾವುದು? ನಮ್ಮಿಂದ ಬೇರೆ ಅಲ್ಲ. ಅಭಿನ್ನ, ಅಲ್ಲಿ ಬರುವಂತಹ ಕಾಮನೆಗಳು ನಮ್ಮಿಂದ ಬೇರೆ ಅಲ್ಲ, ಅಭಿನ್ನ. ಆದ್ದರಿಂದ ನಾವು ಏನಾಗ್ತೇವೆ? ಆತ್ಮ ಕಾಮ ಉಳ್ಳವನಾಹೇ ಅಂದ್ರು. ಅಂದ್ರೆ ಭಗವಂತನನ್ನು ಕಾಮಪೂರ್ಣ, ಕಾಮಪೂರ್ಣ ಅಂತ ಹೇಳಿದ್ರೆ ಕಾಮದಿಂದ ತುಂಬಿದವ ಅಂತ ಅರ್ಥ ಅಲ್ಲ, ಅದನ್ನ ಪೂರ್ಣ ಕಾಮ ಅಂತ ಅರ್ಥ. ಕಾಮ ಪೂರ್ಣ ಅಂದ್ರೆ ಪೂರ್ಣವಾದ ಕಾಮನೆ ಇರತಕ್ಕಂಥವ, ಅಂದ್ರೆ ನಮ್ಮಲ್ಲಿ ಕಾಮನೆ ಇರುತ್ತೆ, ಅದು ಪೂರ್ಣ ಆಗಿರಲ್ಲ, ಬಯಕೆ ಇರುತ್ತೆ, ಅದಕ್ಕೆ ಬೇಕಾದ ಸಿಕ್ಕಿರಲ್ಲ. ದೇವರಲ್ಲಿ ಹಾಗಲ್ಲ, ಸ್ವಲ್ಪವೂ ಅವನಿಗೆ ಎಲ್ಲವೂ ಸಿಗುತ್ತೆ, ಎಲ್ಲವೂ ಇರುತ್ತೆ, ಏನೂ ಬೇಡ. ಅವನ ಸ್ವರೂಪದಲ್ಲೇ ಆನಂದ ತುಂಬಿದೆ. ಬೇರೆ ಆನಂದ ಬರಬೇಕಾದರೆ ಅದಕ್ಕೆ ತಕ್ಕಂಥ ಪದಾರ್ಥಗಳದ್ದೋ ವ್ಯಕ್ತಿಗಳದ್ದೋ ಬಯಕೆ ಬೇಕಾಗುತ್ತೆ. ಆ ಪದಾರ್ಥಗಳಿಂದ ವ್ಯಕ್ತಿಗಳಿಂದ ಬರುವ ಸುಖ ದೇವರಿಗೆ ಬೇಡ, ಅವನೊಳಗೆ ಸುಖ ತುಂಬಿದೆ ಅಂತ ದೇವರನ್ನ ಚಿಂತನೆ ಮಾಡಿದರೆ ನಾವು ಕಾಮರಹಿತ ಆತ್ಮ ಭಿನ್ನ ಕಾಮರಹಿತ ಆತ್ಮ ಕಾಮ ಉಳ್ಳವನಹ. ಸಾಮಜ ವರದನೆ ಗೋಪಾಲ ವಿಠಲ ತಾಮಸ ಜನ ವೈರಿ ಆ ಮಹಾ ಗುಣಪೂರ್ಣ. ಸಾಮಜ ವರದ, ಸಾಮಜ ಅಂದ್ರೆ ಆನೆ, ಸಾಮ ಅಂದ್ರೆ ಸಾಮಜ ಅಂದ್ರೆ ಆನೆ. ಸಾಮಜ ವರದ ಅಂತ ಹೇಳಿದರೆ ಗಜೇಂದ್ರ ವರದ ಅಂತ ಅರ್ಥ. ಸಾಮಜ ಅಂದ್ರೆ ಲಕ್ಷ್ಮಿ, ಗಜ ಹೌದು, ಲಕ್ಷ್ಮೀದೇವಿ ಹೌದು. ಆದ್ದರಿಂದ ಸಾಮಜ ವರದನೆ ಗೋಪಾಲ ವಿಠಲ ತಾಮಸ ಜನ ವೈರಿ ಆ ಮಹಾಗುಣಪೂರ್ಣ ಅಂದ್ರು. ಅರ್ಥ ಆಗಿಲ್ಲ. ಆ ಮಹಾಗುಣ ಅಂದ್ರೆ ದೇವರ ಗುಣಗಳೆಲ್ಲ ಚಿಕ್ಕ ಚಿಕ್ಕವು, ಒಂದು ಮಾತ್ರ ದೊಡ್ಡದು ಅಂತ. ಆ ಮಹಾಗುಣಪೂರ್ಣ ಅಂದ್ರೆ ಹಾಗಲ್ಲ, ಎಲ್ಲಾ ಗುಣಗಳು ಪೂರ್ಣವೇ. ಆ ಅಂದ್ರೆ ಆ ಮಹಾಗುಣಗಳಿಂದ ಪೂರ್ಣ ಅಷ್ಟೇ ಹೊರತು ಆ ಗುಣಗಳಲ್ಲಿ ಈ ಗುಣವೇ ದೊಡ್ಡದು, ಮಿಕ್ಕದಲ್ಲಿ ಚಿಕ್ಕದು ಅಂತ ಅರ್ಥ ಅಲ್ಲ. ಹಾಗೆ ದೇವರ ಗುಣಗಳಲ್ಲಿ ವ್ಯತ್ಯಾಸ ಮಾಡಬಾರದು. ಅಥವಾ ಆ ಮಹಾಗುಣಪೂರ್ಣ ಅಂತೀರ, ಎಲ್ಲಾ ಗುಣಗಳು ಒಂದರ ಮೇಲೆ ನಿಂತಿವೆ. ಯಾವುದು ಸ್ವಾತಂತ್ರ್ಯವೆಂಬ ಗುಣ, ಸ್ವಾತಂತ್ರ್ಯ ಗುಣಪೂರ್ಣ ಅಂತ ಹೇಳ್ತಾ ಇದ್ದ. ಇನ್ನ ಮುಂದೆ ಹೇಳ್ತಾ ಇದ್ದಾರೆ, ಶುದ್ಧಾತ್ಮನೆಂದು ಅಶುದ್ಧ ಪದಾರ್ಥದಲ್ಲಿ ಇದ್ದವ ನಾನಿನ್ನ ಬುದ್ಧಿಯಿಂದ ಕೊಂಡಾಡಿ ಅಧ್ಯಾತ್ಮ ಮೊದಲಾದ ತ್ರಿವಿಧ ತಾಪಂಗಳು ಒದ್ದು ನಾ ಬಿಡುವೆನು ನಿನ್ನ ವಂದಿಸಿ. ನಮಗೆ ಒಂದ ಎರಡ ತಾಪಗಳು, ತುಂಬಾ ತಾಪಗಳಿರುತ್ತೆ. ತಲೆಬಿಸಿ, ತಲೆಬಿಸಿ ಒಂದಲ್ಲ, ನಾನಾ ರೀತಿಯಾದ ತಲೆಬಿಸಿಗಳು ಇರುತ್ತೆ. ಹೌದಾ? ಮನೆಗಿದ್ದವ್ರ ಕಾಟ, ಹೊರಗಿದ್ದವ್ರ ಕಾಟ, ಸತ್ತವರ ಕಾಟ, ಹೌದಾ, ದೆವ್ವಗಳ ಕಾಟ, ಎಲ್ಲವೂ ಇರುತ್ತೆ. ಯಾಕಿರಲ್ಲ, ಎಲ್ಲವೂ ಇರುತ್ತೆ. ಹೌದು, ನಿಮಗೆ ಇನ್ನ ದೆವ್ವಗಳು ನಿಮ್ ತಂಟೆಗೆ ಬಂದಿಲ್ಲ ಆದ್ದರಿಂದ ನೀವು ಸಂತೋಷವಾಗಿದ್ದೀರಾ. ಅವು ನಿಮ್ ತಂಟೆಗೆ ಬಂದ್ರೆ ನಿಮ್ ಗತಿ ಏನು? ಬಹಳ ಜನ ಒದ್ದಾಡ್ತಿರ್ತಾರೆ, ನನ್ನ ಹತ್ರ ಬರ್ತಿರ್ತಾರೆ ಜ್ಯೋತಿಷಕ್ಕೆ ಅಂತ. ಒಬ್ಬರ ಮನೆಯ ಪಾಪ ಮನೆ ಕಟ್ಸಿದ್ದಾರೆ, 1.5-2 ಕೋಟಿ ಹಾಕಿ ಕಟ್ಸಿ ಆದ್ಮೇಲೆ ಆ ಮಗಳ ಮೇಲೆ ಬಂದ್ಬಿಟ್ಟಿದೆ ದೇವ, ನನ್ನ ಹತ್ರ ಕರ್ಕೊಂಡು ಬಂದಿದ್ದಾರೆ. ಆ ಹುಡುಗಿ ಅಲ್ರಿ, ನಿಮ್ಮನ್ನ ಒಂದ್ ಗಟ್ಟಿಗೆ ಕೂಗ್ಲಿ ಅಂತ ಹೇಳಿದ್ರೆ ಎಷ್ಟೊತ್ತು ಕೂಗ್ತೀರಾ? ಎಷ್ಟೊತ್ತು ಆಗುತ್ತೆ ಕೂಗ್ಲಿಕ್ಕೆ? 10 ನಿಮಿಷ ಕೂಗ್ತೀರಾ? 1/2 ಗಂಟೆ ಕೂಗ್ತೀರಾ? ನಾನ್ ಸ್ಟಾಪ್ ಆಗಿ ಕೂಗ್ತಾ ಇದ್ದಾಳೆ. ಅಳೋದು ಕೂಗೋದು, ಅಳೋದು ಕೂಗೋದು, ಕೂಗ್ತಾನೇ ಇದ್ದಾಳೆ. ಸಣ್ಣ ಕೂಸು. ಮತ್ತು ಪರಿಹಾರ ಹೇಳಿದ ಮೇಲೆ ಅದು ನಿಲ್ಲಿಸಿ ಹಾಲು ಕುಡಿಲಿಕ್ಕೆ ಶುರು ಮಾಡಿ. ಆ ದುಃಖ ನಮಗೆ ಬರದಂಗಿರೋವರೆಗೂ ನಾವಿರ್ತೀವಿ, ಅದು ನಮ್ಮವರೆಗೂ ಬಂದ್ರೆ ಗೊತ್ತಾಗತ್ತೆ ಟೇಸ್ಟ್ ಏನು ಅಂತೇಳಿ. ಆ ರೀತಿಯಲ್ಲಿ ನಾನಾ ದುಃಖಗಳು. ಹೌದು, ಹೊರಗಿನ ಮನುಷ್ಯರಿಂದ ಕಾಟ, ಪದಾರ್ಥಗಳಿಂದ ಕಾಟ, ಎಲ್ಲದರಿಂದ ಕಾಟ. ಹೌದಾ? ತುಂಬಾ ದುಃಖ ಆಗಿರುತ್ತೆ. ಪದಾರ್ಥದಿಂದ ಕಾಟ ಅಂದರೆ ಯಾವುದೋ ತಗೊಂಡಿರ್ತೀವಿ, ಕಾರೋ ಇನ್ನೊಂದು ಮತ್ತೊಂದು, ಅದ ಎಡವಟ್ಟಾಗಿ ಕೂತಿರುತ್ತೆ, ಸೇಲ್ ಆಗಲ್ಲ, ಹಾಗೆ ಬಳಸಲಿಕ್ಕಿರಲ್ಲ, ದುಡ್ಡೆಲ್ಲ ಬ್ಲ್ಯಾಂಕ್ ಆಗಿರುತ್ತೆ, ನೋಡಿದಾಗೆಲ್ಲ ದುಃಖ ಆಗ್ತಾ ಇರುತ್ತೆ. ಇದರಿಂದ ಈಗ ಆಯ್ತು ಅಂತ ಹೌದು, ನಾನಾ ರೀತಿ ದುಃಖ. ಈ ದುಃಖಕ್ಕೆ ಕಾರಣ ಏನು? ಅದಕ್ಕಂದ್ರು ಶುದ್ಧಾತ್ಮನೆಂದು ಅಶುದ್ಧ ಪದಾರ್ಥದಲ್ಲಿ ಇದ್ದವ. ನಾನು ಹೇಗಿದ್ದೇನೆ? ಅಶುದ್ಧ ಪದಾರ್ಥದಲ್ಲಿ ಇದ್ದವ ಶುದ್ಧನಾಗುವೆನು. ಅದಕ್ಕಂದ್ರೂ ನಾವು ಅಶುದ್ಧ ಪದಾರ್ಥದಲ್ಲಿ ಇರ್ತೀವಪ್ಪ, ಚೆನ್ನಾಗಿದ್ದೀವಲ್ಲ. ಅದಕ್ಕೆ ಅಶುದ್ಧವಾದ ಪದಾರ್ಥಗಳು ಅಂದರೆ ಯಾವುದು? ರಾಗ ಕಾಮ ಕ್ರೋಧಾದಿಗಳೆಲ್ಲ ಅಶುದ್ಧ ಪದಾರ್ಥಗಳು. ನಾ ನಿನ್ನ ಬುದ್ಧಿಯಿಂದ ಕೊಂಡಾಡಿ, ಬುದ್ಧಿಯಿಂದ ಕೊಂಡಾಡಿ ಅಂತ. ದೇವರನ್ನ ಕೊಂಡಾಡಬೇಕಾದ್ರೆ ಬಾಯಿಯೂ ಬೇಕಾಗಿಲ್ಲಂತ. ಮನಸ್ಸಿನಿಂದಲೇ ಭಗವಂತನ ಚಿಂತನೆ ಮಾಡ್ತಾ ಬರಬೇಕು. ಆ ರೀತಿಯಲ್ಲಿ ನಾ ನಿನ್ನ ಬುದ್ಧಿಯಿಂದ ಕೊಂಡಾಡಿ, ಅಧ್ಯಾತ್ಮ ಮೊದಲಾದ ತ್ರಿವಿಧ ತಾಪಂಗಳು ಒದ್ದು ನಾ ಬಿಡುವೆನು ನಿನ್ನ ವಂದಿಸಿ. ದೇವರನ್ನ ನಾವು ಭಗವಂತನನ್ನ ಶುದ್ಧಾತ್ಮ ಶುದ್ಧಾತ್ಮ ಅಂತ ಚಿಂತನೆ ಮಾಡಿದರೆ ತ್ರಿವಿಧವಾದ ತಾಪಗಳು ಕಳೆದು ಹೋಗುತ್ತೆ. ಆಧ್ಯಾತ್ಮಿಕ, ಆದಿ ಭೌತಿಕ, ಆದಿ ದೈವಿಕ ಅಂತ ಮೂರು ತಾಪಗಳು ಕಳೆದು ಹೋಗುತ್ತೆ. ನಿನ್ನ ವಂದಿಸಿ ಉದ್ಧಾರಕ ಸರ್ವ ಜಗಕ್ಕೆ ನೀನೆಂತೆಂದು ಉದ್ಧರಿತನಾಗುವೆ ದಿನ ದಿನ ನಿನ್ನಿಂದ. ಇಲ್ಲಿ ಹೇಳುತ್ತಾರೆ ಉದ್ಧಾರಕ ನೀನೇ ಸರ್ವ ಜಗಕ್ಕೆ, ಎಲ್ಲಾ ಜಗತ್ತಿಗೆ ನೀನೇ ಉದ್ಧಾರಕ, ನೀನೇ ಉದ್ಧಾರಕ ಅಂತ ನಾ ಚಿಂತನೆ ಮಾಡಿ ನಾನು ಉದ್ಧೃತನಾಗ್ತೇನೆ, ನಾನು ಇಲ್ಲಿಂದ ಉದ್ಧಾರ ಆಗ್ತೇನೆ. ಅವಾಗ ಕೇಳಿದ್ರು ದೇವರನ್ನ, ನಾನು ಇವತ್ತು ಕೂಡ್ತೀನಪ್ಪ, ಉದ್ಧಾರಕ 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 ಅಂತ ದೇವರು ಚಿಂತನೆ ಮಾಡಿದ ಇವತ್ತೆಲ್ಲ ಉದ್ಧಾರ ಆಗ್ಬಿಡ್ತೀನ. ಅದಕ್ಕೆ ದಿನ ದಿನ ಅಂದ್ರು, ದಿನೇ 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 ಮಾಡ್ತಾ 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 ಉದ್ಧಾರ ಆಗ್ತೇನೆ ಹರಿಯೇ. ಒಂದ್ ದಿವಸ ಮಾಡಿ ಇನ್ಸ್ಟ್ಯಾಂಟ್ ಆಗಿ ಉದ್ಧಾರ ಆಗ್ಬಿಡ್ಬೇಕು ಅಂದ್ರೆ ಆಗಲ್ಲ. ಅದನ್ನ ಹೇಳಿದ್ರು, ಉದ್ಧಾರಕ ಸರ್ವ ಜಗಕ್ಕೆ ನೀನೆಂತೆಂದು ಉದ್ಧರಿತನಾಗುವೆ ದಿನ ದಿನ ನಿನ್ನಿಂದ. ಮಧ್ಯ ಆದಿ ಅಂತ್ಯರಹಿತನೆಂದು ನಿನ್ನ ತುತಿಸಿ ಶುದ್ಧವಾದ ನಿನ್ನ ಲೋಕದಿ ಹೊಂದಿರುವೆ. ಆ ದೇವರನ್ನ ವಿಶೇಷವಾಗಿ ಆದಿ ಮಧ್ಯ ಅಂತ ರಹಿತ ಅಂತ ಸ್ತೋತ್ರ ಮಾಡಿದರೆ ಏನು ಬರುತ್ತೆ? ಶುದ್ಧವಾದ ದೇವರ ಲೋಕ ನಮಗೆ ಸಿಗುತ್ತೆ. ಅದನ್ನು ಹೇಳ್ತಾ ಇದ್ದಾರೆ. ತದನಂತರ ಛೇದ್ಯ ಭೇದ್ಯ ನೆಂದ ರಹಿತನೆಂದು ನಿನ್ನ ತುತಿಸಿ ಛೇದ ಭೇದಗಳಿಗೆ ದೂರ ನನಗಿರುವೆ. ನೀನು ಅಚ್ಛೇದ್ಯ ಅಭೇದ್ಯ, ನಿನ್ನನ್ನು ಯಾರು ಕತ್ತರಿಸ್ಲಿಕ್ಕಾಗಲ್ಲ, ತುಂಡಿಸ್ಲಿಕ್ಕಾಗಲ್ಲ, ಏನು ಮಾಡ್ಲಿಕ್ಕಾಗಲ್ಲ ಅಂತ ಚಿಂತನೆ ಮಾಡ್ತಾ ಇದ್ರೆ ನನ್ನನ್ನು ಯಾರು ಏನು ಮಾಡ್ಲಿಕ್ಕಾಗಲ್ಲ ಹರಿಯೇ ಅಂತ. ಅಂದರೆ ನಾನಾ ರೀತಿಯಾಗಿರತಕ್ಕಂಥ ಛೇದ ಭೇದಾದಿಗಳು, ಅಂದರೆ ಅಸ್ತ್ರ ಶಸ್ತ್ರ ಮೊದಲಾದವುಗಳಿಂದ ತೊಂದರೆ, ಅಪಮೃತ್ಯು ಮೊದಲಾದವೆಲ್ಲ ಬರೋದು ಅಂತ ನಮ್ಮ ಹಣೆಯಲ್ಲಿ ಬರೆದಿದ್ದರೆ ಅವಾಗ ಏನಾಗುತ್ತೆ ಅಂದರೆ, ಭಗವಂತನನ್ನ ಅಚ್ಛೇದ್ಯ ಅಭೇದ್ಯ ಅಂತ ಚಿಂತನೆ ಮಾಡಿದಾಗ ನಮಗೆ ಛೇದ ಭೇದಗಳಿಗೆ ದೂರ ನಾನಾಗಿರುವೆ. ಭದ್ರಮೂರುತಿ ಚಲುವ ಗೋಪಾಲ ವಿಠಲ ಸಾದೃಶ್ಯರಹಿತನೆಂದು ಧನ್ಯ ನಾನಾಗುವೆ. ಭಗವಂತ ಸಾದೃಶ್ಯರಹಿತ ಅಸದೃಶ, ಅವನಿಗೆ ಹೋಲಿಕೆ ಇಲ್ಲ, ಅವನಿಗೆ ಹೋಲಿಕೆ ಕೊಡ್ಲಿಕ್ಕೆ ವಸ್ತು ಎಲ್ಲೂ ಇಲ್ಲ ಅಂತ ನಾನು ಚಿಂತನೆ ಮಾಡಿ ನಾನು ಧನ್ಯನಾಗ್ತೇನೆ. ಅಲ್ಲಿ ನೋಡಿ, ದೇವರಿಗೆ ಹೋಲಿಕೆ ಇಲ್ಲ ಅಂದರೆ ದೇವರಿಗೆ ದೇವರಿಗೆ ಸಮಾನವಾದವರು ಯಾರೂ ಇಲ್ಲ. ಅಸದೃಶ, ದೇವರಿಗೆ ಸಮಾನವಾದವರು ಯಾರು ಇಲ್ಲ, ಯಾರು ಇಲ್ಲ ಅಂತ ಚಿಂತನೆ ಮಾಡಿದರೆ ನಾವು ಕೂಡ ನಮಗೂ ಸಮಾನರಾದವರು ಯಾರು ಇಲ್ಲ ಅಂತ ಆಗಬೇಕಲ್ವಾ ಅಂದರು. ಈಕ್ವಲ್ ಬರಬೇಕಲ್ಲ. ಅದಕ್ಕಂದ್ರು ಹಾಗಲ್ಲ, ಧನ್ಯ ನಾನಾಗುವೆ, ಉದ್ಧಾರ ಆಗ್ತೇನಷ್ಟೇ, ನಾನು ಸಮಾನಾರು ಯಾರು ಇಲ್ಲ ಅಂತ ನಾನಾಗಲ್ಲ. ಆದರೆ ಚಿಂತನೆ ಮಾಡಬೇಕಾಗಿದ್ದೇನು, ದೇವರಿಗೆ ಸಮಾನರಾದವರು ಯಾರು ಇಲ್ಲ ಅಂತ ಚಿಂತನೆ ಮಾಡಿದರೆ ನಾವು ಧನ್ಯನಾಗ್ತೇವೆ. ಧನ್ಯ ಅಂದರೆ ಏನು ಅಂದರು. ಅದನ್ನು ಹರಿವಂಶದಲ್ಲಿ ಬರುತ್ತೆ. ಕೃಷ್ಣ ತನ್ನ ಸಭೆಯಲ್ಲಿ ಕೂತಿರುವಾಗ ನಾರದರು ಬಂದು ಹೇಳುತ್ತಾರೆ, ಧನ್ಯೋಸಿ ಆಶ್ಚರ್ಯೋಸಿ. ಅವರು ಒಂದು ದೊಡ್ಡ ಆಮೆ ಹತ್ರ ಹೋಗ್ತಾರೆ, ಅದನ್ನು ನೋಡಿ ಆಶ್ಚರ್ಯಕರವಾದವ ನೀನು, ಅದರಿಂದ ನೀನು ಧನ್ಯ ಅಂತ ಹೇಳಿದ ನನಕ್ಕಿಂತ ಇನ್ನೊಂದು 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 ಅಂತ ಎಲ್ಲ ಹೇಳ್ತಾ ಇದ್ದಾರೆ. ತಾರತಮ್ಯದ ಪ್ರಕಾರ ಆಶ್ಚರ್ಯಕರವಾದ ವಸ್ತುಗಳು ಯಾವುದು 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 ಅಂತ ನೋಡಿದಾಗ ಕೊನೆಗೆ ನಾರದರು ಬಂದು ದೇವರ ಹತ್ರ ಹೇಳ್ತಾರೆ, ನೀನು ಅತ್ಯಂತ ಆಶ್ಚರ್ಯಕರ ವಸ್ತುವಯ್ಯ, ನೀನು ಧನ್ಯ ಅಂತ ಹೇಳ್ತಾರೆ. ಧನ್ಯ ಅಂದರೆ ಎಲ್ಲ ರೀತಿಯಲ್ಲಿ ಮಾಡಬೇಕಾದ ಸಕಲ ಕರ್ಮಗಳನ್ನು ಮಾಡಿ ಭಗವಂತನ ಪೂರ್ಣಾನುಗ್ರಹ ಪಡ್ಕೊಳ್ಳೋದೇ ಧನ್ಯ ಅಂತ ಶಬ್ದದರ್ಥ. ಅದನ್ನು ಹೇಳ್ತಾ ಇದ್ದಾರೆ, ನಿನ್ನ ಸದೃಶ್ಯರಹಿತನೆಂದು ಧನ್ಯ ನನಗುವೆ. ಇನ್ನ ಮುಂದೆ ಹೇಳ್ತಾರೆ, ಜನನ ಮರಣ ರಹಿತನೆಂದು ನಿನ್ನನ್ನು ಭಜಿಸಿ ಜನನ ಮರಣಗಳಿಂದ ದೂರ ನಾನಾಗುವೆನಯ್ಯ. ಅಲ್ಲ, ಇಲ್ಲಿ ದೇವರನ್ನ ಹೇಗೆ ಚಿಂತನೆ ಮಾಡ್ತೀವೋ ಹಾಗಾಗ್ತೀವಿ ಅಂತ ಒಂದು ಸೆಂಟೆನ್ಸ್ ಹೇಳಿ ಇಡೀ ಮುಗಿಸ್ಬೋದಾಗಿತ್ತು ದಾಸರು. ದೇವರನ್ನ ನೀವು ಏನಂತ ತಿಳ್ಕೊಂತೀರೋ ಹಾಗಾಗ್ತೀರಪ್ಪ ಅಂತ ಹೇಳಿಬಿಟ್ರೆ ಇದೊಡ್ಡ ಸುಳಾದಿ ಬರ್ತಾ ಇದ್ದಿಲ್ಲ. ಆದರೆ ಯಾವ ಯಾವ ರೀತಿಯಲ್ಲಿ ಚಿಂತನೆ ಮಾಡಬೇಕು ಎಂಬುದನ್ನ ಪಟ್ಟಿ ಚಿಕ್ಕ ಮಕ್ಕಳಿಗೆ ಕೊಟ್ಟು ಅಭ್ಯಾಸ ಮಾಡಿಸಿದಂತೆ ತಂದೆ ತಾಯಿಗಳು ಚಿಕ್ಕ ಮಕ್ಕಳು ಹೇಗೆ ಅಭ್ಯಾಸ ಮಾಡಿಸ್ತಾರೋ ಹಾಗೆ ಸುಳಾದಿಯಲ್ಲಿ ಅಭ್ಯಾಸ ಮಾಡಿಸ್ತಾ ಇದ್ದಾರೆ ದಾಸರಾಯರು. ಮುಂದೆ ಹೇಳ್ತಾರೆ, ಜನನ ಮರಣ ರಹಿತನೆಂದು ನಿನ್ನನ್ನು ಭಜಿಸಿ ಜನನ ಮರಣಗಳಿಂದ ದೂರನಾಗುವೆನಯ್ಯ. ನೀನು ಜನನ ಮರಣ ರಹಿತ ಅಂತ ಚಿಂತನೆ ಮಾಡಿ ನಾನು ಜನನ ಮರಣವಿಲ್ಲದೆ ಸಂತೋಷವಾಗಿರ್ತೇನಯ್ಯ ಅಂದ್ರೆ ಮೋಕ್ಷಕ್ಕೆ ಹೋಗ್ತೇನೆ. ತನು ಅಪ್ರಾಕೃತನೆಂದು ನಿನ್ನ ತಿಳಿದೆನ್ನ ತನುವಿನ ಭ್ರಮಣತ್ವವೆಲ್ಲ ನೆಲ್ಲ ನೀಗುವೆನಯ್ಯ. ಹೇಳ್ತಾರೆ ಅಪ್ರಾಕೃತ ಮೂರ್ತಿ, ಅಪ್ರಾಕೃತ ಮೂರ್ತಿ ಪ್ರಕೃತಿಗೆ ಸಂಬಂಧಪಟ್ಟ ಶರೀರ ಇಲ್ಲದವ ಇಲ್ಲದವ ಅಂತ ದೇವರನ್ನ ಚಿಂತನೆ ಮಾಡಿ ಮಾಡಿ ನನ್ನ ಶರೀರಕ್ಕೆ ಸಂಬಂಧಪಟ್ಟ ದೋಷಗಳೆಲ್ಲ ನಾಶ ಮಾಡಿಕೊಳ್ತೇನೆ ಹರಿಯ. ಶರೀರದಲ್ಲಿ ಎಲ್ಲ ರೋಗಗಳು ಬರ್ತಾ ಇರುತ್ತೆ, ತೊಂದರೆಗಳು ಬರ್ತಾ ಇರುತ್ತೆ, ಬೇಕಾದ ರೀತಿಯಲ್ಲಿ ಇರಲ್ಲ. ಅಂಥ ಕಾಲಕ್ಕೆ ಅದು ಸರಿಯಾಗಬೇಕಾದರೆ ಒಂದೇ ಮಂತ್ರ ಅಪ್ರಾಕೃತ ರೂಪ ಅಂತ ಭಗವಂತನ ಚಿಂತನೆ ಮಾಡಿದರೆ ಪ್ರಕೃತಿಗೆ ಸಂಬಂಧಪಟ್ಟಂತಹ ಈ ಶರೀರ ಅದು ವಿಶೇಷವಾಗಿ ದೋಷರಹಿತವಾಗ್ತಾ ಬರುತ್ತೆ. ತನುವಿನ ಭ್ರಮಣತ್ವವೆಲ್ಲ ನೀಗುವೆನಯ್ಯ. ನಿನಗೆ ನಿನ್ನ ಅವತಾರಕ್ಕೆ ಐಕ್ಯವನ್ನು ಚಿಂತಿಸಿ, ನಿನಗೂ ಅಂದರೆ ಮೂಲ ರೂಪಿಯಾದ ನಿನಗೂ ನಿನ್ನ ಅವತಾರಕ್ಕೂ ಐಕ್ಯವನ್ನ ಚಿಂತಿಸಿ. ಮುಂದೆ ಹೇಳ್ತಾರೆ, ತೊನಗದ ಆನಂದದಲ್ಲಿ ನಿನ್ನ ವಿಷಯೀಕರಿಸುವೆ. ಅದ್ಭುತವಾದ ಆನಂದದಿಂದ ನಿನ್ನನ್ನು ನನ್ನ ಮನಸ್ಸಿನಿಂದ ಚಿತ್ರಣೆ ಮಾಡಿ ನೋಡ್ತಾ ಬರ್ತೇನೆ ಹರಿಯೇ. ಅಂದರೆ ದೇವರ ರೂಪಕ್ಕೂ ರೂಪಕ್ಕೂ ಐಕ್ಯ ಅಂತ ಯಾರು ಚಿಂತನೆ ಮಾಡುತ್ತಾರೋ ಅವರಿಗೆ ಅದ್ಭುತವಾದ ಆನಂದ, ಆ ಆನಂದದಲ್ಲಿ ಭಗವಂತನ ದರ್ಶನ ಆಗ್ತಾ ಬರುತ್ತೆ. ಮುಂದೆ ಹೇಳುತ್ತಾರೆ, ನಿನಗೆ ನಿತ್ಯ ತೃಪ್ತ ಅನಿದ್ರನೆಂದರಿದು ಎನಗಿಪ್ಪ ಹಸಿವೆ ತೃಷೆ ನಿದ್ರೆಗಳ ನೀಗುವೆ. ಅದನ್ನ ಹೇಳ್ತಾರೆ, ನಮಗಿರೋದೇ ಹಸಿವೆ, ಬಾಯಾರಿಕೆ, ನಿದ್ದೆ. ದಾಸರು ಅದೇ ಅಂತಾರೆ, ಹಗಲು ಇರುಳು ಊಟದ ಚಿಂತೆ, ಉಂಡ ಮೇಲೆ ಶಯನ ಅಂತ. ಊಟ ಆದ ಕೂಡಲೇ ನಿದ್ದೆ ಬರುತ್ತೆ, ನಿದ್ದೆ ಆದ ಕೂಡಲೇ ಹಸಿವೆ ಆಗುತ್ತೆ. ಹಸಿವೆ, ಬಾಯಾರಿಕೆ, ನಿದ್ದೆ, ಮೂರು. ಇದರ ಕಾಟದಿಂದ ನಾವು ತಪ್ಪಿಸ್ಕೋಬೇಕಾದರೆ ದೇವರನ್ನ ನಿತ್ಯ ತೃಪ್ತ ಅನಿದ್ರಾ ಎಂಬ ಚಿಂತನೆ. ಚಿಂತನೆ ಸುಮ್ಮನೆ ಅಲ್ಲ, ನಮಗ ಗುಣ ಬರೋವರೆಗೂ ಎಡಬಿಡದೆ ಚಿಂತನೆ ಮಾಡ್ತಾ ಬರಬೇಕು. ಐಕೋರಾಚಾರ್ಯರು ತಮ್ಮ ಶಿಷ್ಯರಿಗೆ ಈ ಗುಣಗಳ ಪಟ್ಟಿಯನ್ನು ಕೊಡ್ತಾ ಒಂದೊಂದು ಗುಣವನ್ನ ಹೇಳಿ ಈ ಗುಣ ಚಿಂತನೆ ಮಾಡಿ ಈ ಸಲ ಅಂತ ಹೇಳಿ ಕಳಿಸಿದರೆ ಅವರು ಊರಿಗೆ ಹೋಗಿ ಯಾವ ಕೆಲಸ ಮಾಡುತ್ತಾ ಇದ್ರು ಆ ಒಂದು ಗುಣ, ನಿತ್ಯ ತೃಪ್ತ ಅನಿದ್ರ, ನಿತ್ಯ ತೃಪ್ತಾಯ ನಮಃ, ಅನಿದ್ರಾಯ ನಮಃ, ನಿತ್ಯ ತೃಪ್ತಾಯ ನಮಃ, ಅನಿದ್ರಾಯ ನಮಃ, ಇದೇ ಚಿಂತನೆ. ಎಳಿದ್ರು ಕೂತರು ಏನು ಮಾಡಿದ್ರು ಇದೇ ಚಿಂತನೆ ಮಾಡ್ತಾ 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 ಕೊನೆಗೆ ಐಕೂರಾಚಾರ್ಯರಿಂದ ಅವರಿಗೆ ಪತ್ರ ಬರ್ತಾ ಇತ್ತಂತೆ. ಇವರೇನು ಫೋನ್ ಮಾಡಿ ಹೇಳಿಲ್ಲ, ಫೋನ್ ಇಲ್ಲವಾಗ, ಬರೀ ಪತ್ರಗಳೇ ಬರೀಬೇಕು. ಅವರೇನು ಚಿಂತನೆ ಮಾಡ್ತಾ ಇದ್ದಾರೆ, ಏಕಾಗ್ರವಾಗಿ ಚಿಂತನೆ ಮಾಡ್ತಾ ಇದ್ರೆ ಐಕೂರಾಚಾರ್ಯರು ಏನಪ್ಪ ನಾನು ಹೇಳಿದ ಚಿಂತನೆ ನಿಂದು ಸಿದ್ಧ ಆಗಿದೆ, ಸಿದ್ಧಿ ಆಗಿದೆ, ಇನ್ನೊಂದು ಚಿಂತನೆಗೆ ಹೋಗುವಂತ ಪತ್ರ ಬರ್ತಾ ಇತ್ತು. ಶಿಷ್ಯರಿಗೆ ಆಶ್ಚರ್ಯ, ಗುರುಗಳು ಆ ಊರಲ್ಲಿ ಕೂತಿದ್ದಾರೆ, ನಾನು ಈ ಊರಲ್ಲಿದ್ದೇನೆ, ನನಗೆ ಚಿಂತನೆಯಿಂದ ಸಿದ್ಧಿ ಆಗಿದೆ ಎಂಬುದು ಅವ್ರಿಗೆ ಗೊತ್ತಾಗಿದೆ ಅಂತ. ಆ ರೀತಿಯಾಗಿ ಭಾಗವತದಲ್ಲಿ ಬಂದಿರತಕ್ಕಂತಹ ಎಲ್ಲ ಗುಣಗಳ ಚಿಂತನೆ ಶಿಷ್ಯರಿಗೆ ಹಿಡಿದು ಏನು ಚಿಕ್ಕ ಹುಡುಗರಿಗೆ ಬೆತ್ತ ತಗೊಂಡು ಮಾಡಿಸಿದಂತೆ ಮಾಡಿಸಿದವರು ನಮ್ಮ ಐಕೂರಾಚಾರ್ಯರು. ಆ ರೀತಿಯಲ್ಲಿ ನಿನಗೆ ನಿತ್ಯ ತೃಪ್ತ ಅನಿದ್ರನೆಂದರಿದು ಎನಗಿಪ್ಪ ಹಸಿವೆ ತೃಷಿ ನಿದ್ರೆಗಳ ನೀಗುವೆ ಅನಿಮಿಷರೊಡೆಯ ಗೋಪಾಲ ವಿಠಲ ಎಂತು ನೆನೆವರು ನೀನವರ ಗುಣದಂತೆ ಗುಣವೀವೇ. ಹೇ ಸ್ವಾಮಿ, ಅನಿಮಿಷರೊಡೆಯ ದೇವತೆಗಳ ಒಡೆಯ ಗೋಪಾಲ ವಿಠಲ, ನಿನ್ನ ಹೇಗೆ ಎಂತು ನೆನೆವರು ಹೇಗೆ ನೆನೆಯುತ್ತಾರೋ ಅವರ ಗುಣದಂತೆ ಗುಣವೀವೆ. ಅವ್ರಿಗೆ ಯಾವ ಗುಣ ಇರುತ್ತೋ ಆ ಗುಣವನ್ನು ನೀ ಕೊಡ್ತೀಯಪ್ಪ. ಅಲ್ಲೂ ಸ್ವಲ್ಪ ನೋಡಬೇಕು ಏನಂದ್ರೆ, ನಿನ್ನನ್ನು ಯಾರು ಹೇಗೆ ನೆನೆಯುತ್ತಾರೋ ಅವರಿಗೆ ಅವರ ಗುಣದಂತೆ ಗುಣವೀವೆ ಅಂದ್ರು. ಅವರ ಗುಣದಂತೆ ಗುಣವೀವೆ ಅಂದ್ರೆ ಇಲ್ಲಿ ವಿಶೇಷ, ದೇವರನ್ನ ನಾವು ನೆನೆದ್ರೆ ದೇವರು ಆನಂದಮಯ, ನಮಗೂ ಆನಂದ ಬಂತು ಅಂದ್ರೆ ದೇವರ ಆನಂದ ನಮಗೆ ಬಂತ ಅಂತ. ದೇವರ ಆನಂದ ಬಂತ ಬರಲ್ಲ. ಕನ್ನಡಿಯಲ್ಲಿ ನಮ್ಮ ಪ್ರತಿಬಿಂಬ ಇದೆ, ನಮ್ಮ ಕೊರಳಲ್ಲಿ ಹಾರ ಹಾಕೊಂಡು ಪ್ರತಿಬಿಂಬದ ಕೊರಳಲ್ಲೂ ಹಾರ ಬಂತು, ಎರಡು ಒಂದೇ ಹೋದಲ್ಲು. ನೋಡ್ಲಿಕ್ಕೆ ಒಂದೇ ತರ, ನೋಡ್ಲಿಕ್ಕೆ ಒಂದೇ ತರ, ಮೆಟೀರಿಯಲ್ಲೇ ಬೇರೆ, ಈ ಹಾರವೇ ಬೇರೆ, ಆ ಹಾರವೇ ಬೇರೆ. ಹಾಗೆ ಭಗವಂತನ ಆನಂದ ಬೇರೆ, ನಮ್ಮದು ಬೇರೆ. ಅದಕ್ಕೆ ದಾಸರಾಯರ ಮಾತುಗಳು ತಲೆಗೆ ಹತ್ತೋದೇ ಲೇಟ್, ಹತ್ತಿದ್ರೆ ಆನಂದದ ಏನು ಒಳ್ಳೆ ಬುಗ್ಗಿ ಬಂದಂತೆ ಬರ್ತಾ ಇರುತ್ತೆ. ಅದಕ್ಕೆ ಹೇಳ್ತಾರೆ, ಎಂತು ನೆನೆವರು ನೀನವರ ಗುಣದಂತೆ ಗುಣವೀವೇ, ತನು ಹೃದಯಾಶ ವನಜ ಮಂಡಲದಲ್ಲಿ ದಿನಕರನಂತೆ ತಾ ಹರಿ ನಿಲ್ಲಿಸಿ, ಘನ ಜ್ಞಾನವೆಂಬ ಕಿರಣಗಳೆಲ್ಲ ಪಸರಿಸಿ ಮನವೆಂಬ ರಥವೇರಿ ತಿರುಗಾಡುತ್ತ. ದೇವರನ್ನು ಚಿಂತನೆ ಮಾಡಬೇಕಂತೆ. ಈ ಶರೀರದ ಹೃದಯ ಆಕಾಶದ ವನಜ ಮಂಡಲದಲ್ಲಿ ಕಮಲ, ಆ ಕಮಲ ಮಂಡಲದಲ್ಲಿ ಒಂದೇ ಶಬ್ದದಲ್ಲೆಲ್ಲ ಹಾಕ್ತಾರೆ, ದಹರಾಕಾಶ ಅಂತ ಆಕಾಶ, ಅಲ್ಲಿ ವಿಶೇಷವಾದ ಕಮಲ, ಆ ಕಮಲದೊಳಗೆ ಯಾವ ಮಂಡಲ, ಚಕ್ರಾಬ್ಧ ಮಂಡಲ, ಇಷ್ಟು ಹೇಳಿದ್ದು. ಹೃದಯ ಆಕಾಶ ವನಜ ಮಂಡಲದಲ್ಲಿ ದಿನಕರನಂತೆ ತಾ ಹರಿ ನಿಲ್ಲಿಸಿ, ಭಗವಂತ ಏನು ಮಾಡುತ್ತಾನೆ, ತಾನೇ ಈ ಒಂದು ಹೃದಯ ಕಮಲದಲ್ಲಿ ಆ ಚಕ್ರಾಬ್ಧ ಮಂಡಲದಲ್ಲಿ ಇದ್ದುಕೊಂಡು ಸೂರ್ಯನಂತೆ ಇದ್ದು ಘನ ಜ್ಞಾನವೆಂಬ ಕಿರಣಗಳೆಲ್ಲ ಪಸರಿಸಿ, ತನ್ನ ಘನವಾದ ಜ್ಞಾನವೆಂಬ ಕಿರಣಗಳನ್ನ ನಮ್ಮಲ್ಲಿ ಚೆನ್ನಾಗಿ ಹರಡುವಂತೆ ಮಾಡುತ್ತಾನಂತೆ. ಮಾಡಿ ಮನವೆಂಬ ರಥವೇರಿ ತಿರುಗಾಡುತ್ತ, ಆ ಮನಸ್ಸೆಂಬ ರಥವನ್ನ ಏರಿ ತಿರುಗಾಡ್ತಾ ಬರ್ತಾನಂತೆ. ಅನುವಾದ ಬುದ್ಧಿಯನು ಅರುಣನ ಸಾರಥಿ ಮಾಡಿ ಘನವಾದ ಭವಾಂಬುಧಿ ಒಣಗಿಸುವ. ಆ ಸೂರ್ಯನ ಸಾರಥಿ ಯಾರು ಅಂದ್ರೆ ಅರುಣ. ಬುದ್ಧಿಯನ್ನೇ ಅರುಣ ಸ್ಥಾನದಲ್ಲಿ ಇಟ್ಟುಕೊಂಡು ಚೆನ್ನಾಗಿ ಘನವಾದ ಭವಾಂಬುಧಿಯನ್ನು ಒಣಗಿಸುವ. ಸೂರ್ಯನಿಗೆ ಹೋಲಿಕೆ ಕೊಡ್ತಾ ಇದ್ದಾರೆ ದೇವರಿಗೆ. ತಾನು ಹೇಗೆ ಆ ಸೂರ್ಯ ಹೊರಗಿದ್ದು ಹೊರಗಿನ ಅಂಬುದಿಯನ್ನು ಒಣಗಿಸ್ತಾನೆ, ಈ ಸೂರ್ಯ ಭಗವಂತ ನಮ್ಮ ಹೃದಯದಲ್ಲೇ ಇದ್ದುಕೊಂಡು ನಮ್ಮ ಭವಾಂಬುಧಿಯನ್ನೇ ಒಣಗಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ದಿನ ದಿನ ತನ್ನ ನೂತನ ಧ್ಯಾನವನ್ನಿತ್ತು, ದಿನ ದಿನ ತನ್ನ ಧ್ಯಾನವನ್ನಿತ್ತು, ಇಲ್ಲ ನೂತನ ಧ್ಯಾನ. ಇವತ್ತು ಧ್ಯಾನ ಮಾಡಿದಂತೆ ಮತ್ತು ನಾಳೆ ಆಗ್ಬಾರ್ದು, ಸ್ಪೆಷಲ್ ಇರಬೇಕು. ಇಲ್ಲಾಂದ್ರೆ ನಾವು ಸುಮ್ಮನೆ ಇರಲ್ಲ, ಅಯ್ಯೋ ದಿನ ಆಗು ಒಂದೇ ಅಡಿಗೆನ, ದಿನ ಆಗು ಒಂದೇ ಟೈಪ ಅಂತ ನಮಗೆ ವೆರೈಟಿಯಲ್ಲಿ ಆಸಕ್ತಿ ಜಾಸ್ತಿ. ಅದಕ್ಕೆ ದೇವರು ನೋಡ್ತಾನಂತೆ, ಧ್ಯಾನ ಕೂಡ ದಿನ ದಿನಕ್ಕೆ ನೂತನವಾದ ಧ್ಯಾನವನ್ನು ಕೊಡ್ತಾ ಬರ್ತಂತೆ. ದಿನ ದಿನ ತನ್ನ ನೂತನ ಧ್ಯಾನವನ್ನಿತ್ತು, ಜನನಿಯ ಮೊಳೆಹಾಲು ಉಣಿಸನಯ್ಯ, ತಾಯಿಯ ಹಾಲು ಉಣ್ಣದಂತೆ ಮಾಡಿಬಿಡ್ತಾನೆ, ಅಂದ್ರೆ ಜನ್ಮವೇ ಇಲ್ಲದೆ ಮಾಡಿಬಿಡ್ತಾನೆ. ತನು ಸಂಬಂಧಿಗಳಂತೆ ಬಂಧು ಅಲ್ಲವು ಕಾಣೋ, ತನುವಿಂದ ಸಂಬಂಧಿಗಳಿದ್ದಾರಲ್ಲ ಅಂಥ ಬಂಧು ಅಲ್ಲೋ ಮಹಾರಾಯ. ಯಾಕೆ ಅನಿಮಿತ್ತ ಬಾಂಧವ ಅಪ್ರಮೇಯ, ಯಾವ ನಿಮಿತ್ತವೂ ಇಲ್ಲದ ಬಾಂಧವ. ಇವಾಗ ನಮಗೆ ಸಂಬಂಧಿಗಳಿರ್ತಾರೆ ಅಂದರೆ ಅಯ್ಯೋ ಇವರು ನನ್ನ ತಮ್ಮ, ನಮ್ಮಣ್ಣ, ನಮ್ಮಣ್ಣನ ಮಗ, ಅಕ್ಕನ ಮಗ, ತಂಗಿ ಮಗ, ಈ ಒಂದು ಸಂಬಂಧದಿಂದ ಬಾಂಧವ್ಯ. ಸ್ವಲ್ಪ ಕಾಲ ಇರುತ್ತೆ ಹೊಟ್ಟೋಗುತ್ತದು, ಇರಲ್ಲದು ಮತ್ತು ಹೊರಟೆಯ ಹೋಗ್ಬಿಡುತ್ತೆ. ಸರಿಯಾದ ಏಟು ಬಿದ್ದರೆ ಕೃಷ್ಣಾರ್ಪಣ, ಅದು ದುಡ್ಡಿನ ವ್ಯವಹಾರ ಬಂದರೆ ಎಲ್ಲವೂ ದೂರ. ದುಡ್ಡಿನ ವ್ಯವಹಾರ ಬಂದರೆ ಎಲ್ಲಕ್ಕೆಲ್ಲವೂ ದೂರ ಆಗ್ಬಿಡುತ್ತಲ್ಲಿ, ಹೌದಾ, ಕೃಷ್ಣಾರ್ಪಣ ಆಗ್ಬಿಡುತ್ತಲ್ಲಿ. ಅಂಥದ್ದು ಈ ನಿಮಿತ್ತದಿಂದ ಬರುವ ಬಾಂಧವ್ಯ ಅಲ್ಲ, ಇದು ಭಗವಂತನದ್ದು. ಅನಿಮಿತ್ತ ಬಾಂಧವ ಅಪ್ರಮೇಯ, ಯಾವುದೇ ಒಂದು ನಿಮಿತ್ತವಿಲ್ಲದೆ ಬರ್ತಾನೋ ಅವನ ಅಡಿಯಲಿಕ್ಕೆ ಸಾಧ್ಯವಿಲ್ಲಯ್ಯ ಅವನ ಬಾಂಧವ್ಯದನ್ನು. ಸನಕಾದಿಗಳೊಡೆಯ ಗೋಪಾಲ ವಿಠಲ, ಅನುವಾಗಿ ಅವರವರ ಗುಣದಂತೆ ಉಪಾಸ್ಯ. ಸ್ವಾಮಿ ಸನಕಾದಿಗಳಿಗೆ ಒಡೆಯ ಅಂದ್ರು, ಅವಾಗ ಅರ್ಥ ನಮಗಾಗಿಲ್ಲ. ಸನಕಾದಿಗಳೊಡೆಯ ಅಂದ್ರೆ ಅರ್ಥ ಏನು ಅಂದ್ರೆ, ಸನಕಾದಿಗಳಿಗೆ ಸದಾ ತನ್ನ ಸ್ಫೂರ್ತಿಯನ್ನ ಕೊಟ್ಟು ಅಂದ್ರೆ, ಇಲ್ಲಿ ತುಂಬಾ ಸಂಶಯಗಳಿಗೆ ದೊಡ್ಡ ಉತ್ತರವಿದು. ಇವಾಗ ದೇವರನ್ನ ಕೇಳ್ಕೊಂತ ಬಂದ್ವಪ್ಪ, ಏನೋ ಚೂರು ಕೊಟ್ಟ, ನಾಳೆ ಬೆಳಿಗ್ಗೆ ಮತ್ತೆ ಬ್ಯಾಕ್ ಹೋಗ್ಬಿಟ್ರೆ, ಬ್ಯಾಕ್ ಟು ಪೆವಿಲಿಯನ್, ಏನಿಲ್ಲಂಗೆ ಹೋಗ್ಬಿಟ್ರೆ ಏನ್ ಮಾಡೋದು? ಅವಾಗ ಕೇಳಿದ್ರು, ದೇವರು ಹಾಗೆ ಮಾಡಲ್ಲ, ಯಾಕೆ ನಿನ್ನದೇ ಆದ ಪ್ರಾರಬ್ಧ ಕರ್ಮ ದೋಷವಿಲ್ಲದಿದ್ದರೆ ಎಲ್ಲಾ ಕರ್ಮ ಹೋಗಿಬಿಟ್ರೆ ಹೇಗೆ? ಸನಕಾದಿಗಳಿಗೆ ಕರ್ಮವಿಲ್ಲ ಅಂದ್ರೆ ಪಾಪವಿಲ್ಲ, ಆದ್ದರಿಂದ ಅವರ ಮನಸ್ಸು ಸದಾ ದೇವರಲ್ಲೇ ಇರುತ್ತೆ. ನಿನಗೂ ಕರ್ಮ ಹೋಯಿತು ಅಂದ್ರೆ ನಿನ್ನ ಮನಸ್ಸನ್ನು ತನ್ನಲ್ಲೇ ಸದಾ ಇಡ್ತಾನೆ, ಮತ್ತು ನೀನು ಹೆದರಬೇಕಾದ ಅವಶ್ಯಕತೆ ಇಲ್ಲವೇ ಇಲ್ಲ, ಪ್ರಶಾಂತವಾಗಿರಬಹುದು ಅಂತ ಆ ರೀತಿ ಹೇಳ್ತಾ ಇದ್ದಾರೆ. ಸನಕಾದಿಗಳೊಡೆಯ ಗೋಪಾಲ ವಿಠಲ, ಅನುವಾಗಿ ಅವರವರ ಗುಣದಂತೆ ಉಪಾಸ್ಯ. ಅವರವರ ಗುಣದಂತೆ ಉಪಾಸ್ಯ ಅಂದ್ರೆ ಹೇಳ್ತಾರೆ, ಆಯಾ ಜೀವರಾಶಿಗಳಿಗೆ ಯಾವ ಯಾವ ಗುಣದಿಂದ ಉಪಾಸನೆ ಮಾಡಬೇಕು ಅಂತ ನಿರ್ಣಯ ಆಗಿಬಿಟ್ಟಿರುತ್ತೆ. ಮನುಷ್ಯೋತ್ತಮರಿಂದ ಸತ್ ಚಿತ್ ಆನಂದ ಆತ್ಮ ಅಂತ ಮನುಷ್ಯೋತ್ತಮರು, ಮನುಷ್ಯಾಧಮರು ಬರೀ ಆತ್ಮ ಅಂತ ಗುಣ ಉಪಾಸನೆ, ಸಾಮಾನ್ಯ ಜನರು ಆತ್ಮ ಅಂತ ಉಪಾಸನೆ, ಸ್ವಲ್ಪ ದೊಡ್ಡವರು ನಾಲ್ಕು, ಆಮೇಲೆ ಕ್ರಮದಿಂದ ದೇವತೆಗಳು ಜಾಸ್ತಿ ಅಂದರು. ಅವರವರು ಹೇಗೆ ಉಪಾಸನೆ ಮಾಡುತ್ತಾರೋ ಅದಕ್ಕೆ ತಕ್ಕಂತೆ ಉಪಾಸ್ಯನಾಗಿ ಅವರಿಗೆ ಅನುಗ್ರಹವನ್ನ ಮಾಡತಕ್ಕಂಥವ ನನ್ನ ಸ್ವಾಮಿ ಅಂತ ದಾಸರಾಜರು ಹೇಳ್ತಾರೆ. ದುಃಖಿಷ್ಟರಿಗೆ ದುಃಖ ವ್ಯಕ್ತಿ ಮಾಡುವನಾಗಿ, ಇದೆಲ್ಲ ಸಜ್ಜೀವ ರಾಶಿಗಳು ಎಲ್ಲರಿಗೂ ಒಂದೇನಾ ಅಥವಾ ಇನ್ನೇನು ಅಂದ್ರೆ, ಹಾ ಸಜ್ಜೀವ ರಾಶಿಗಳ ಕುರಿತು ಇಷ್ಟವರಿಗೆ ಹೇಳಿದ್ದು, ಇನ್ನ ದುಷ್ಟರಾದವರಿಗೆ ಸ್ವರೂಪವೇ ದುಃಖ. ಅವರಿಗೆ ದುಃಖಿಷ್ಟರಿಗೆ, ದುಃಖಿಷ್ಟರು ಅಂದ್ರೆ ದುಃಖದಲ್ಲೇ ಸ್ವರೂಪದಲ್ಲಿ ದುಃಖ ಯಾರಿಗಿರುತ್ತೋ ಅವರಿಗೆ. ದುಃಖ ವ್ಯಕ್ತಿ ಮಾಡುವನಾಗಿ ದುಃಖಿ ಎಂತೆಂದು ತಾ ಕರೆಸಿಕೊಂಬುವನಯ್ಯ, ದುಃಖ ಇರುವಂತವರಿಗೆ ಅವರ ದುಃಖವನ್ನ ಹೊರಗೆ ಹಾಕ್ತಾನಾದ್ದರಿಂದ ದೇವರಿಗೆ ಹೆಸರು ದುಃಖಿ. ದುಃಖಿ ಅಂತ ಶಬ್ದದ ಅರ್ಥ ಸಾಮಾನ್ಯವಾಗಿ ದುಃಖ ಯಾರಿಗೆ ಇದೆಯೋ ಅವನು ದುಃಖಿ. ಅಯ್ಯೋ ದೇವರಿಗೆ ಆ ಶಬ್ದ ವಾಚ್ಯತ್ವ ಬಂದ್ರೆ ದೇವರಿಗೂ ದುಃಖ ಬಂತಲ್ಲ ಅಂದ್ರೆ ಇಲ್ಲಿ ಹೇಳ್ತಾರೆ ದುಃಖ ಪಡಬೇಕಾದವರಿಗೆ ದುಃಖ ಕೊಡೋನಾದ್ದರಿಂದ ದುಃಖಿ. ಹಾಗೆ ಶ್ರೀನಿವಾಸನು ಹೇಳ್ತಾನೆ ನಾನು ಪಾಪಿಷ್ಠ ದುರಾಚಾರಿ. ಶ್ರೀನಿವಾಸ ಕಲ್ಯಾಣದಲ್ಲಿ ಚೋಳರಾಜನಿಗೆ ಹೇಳ್ತಾನೆ ನಾನು ಪಾಪಿಷ್ಠ ದುರಾಚಾರಿ. ಅಲ್ಲ ಶ್ರೀನಿವಾಸ ಪಾಪಿಷ್ಠ ಹೌದೋ ಅಲ್ವೋ ಅಂತ. ಅಲ್ಲಿ ಶ್ರೀನಿವಾಸನ ಪಾಪಿಷ್ಠ ಅಂದ್ರೆ ಹೇಗೆ? ಯಾಕಂದ್ರು ಪಾಪಿಷು ತಿಷ್ಠತೀತಿ ಪಾಪಿಷ್ಠ, ಪಾಪಿಗಳಲ್ಲಿ ಇರ್ತಾನಾದ್ದರಿಂದ ದೇವರಿಗೆ ಪಾಪಿಷ್ಠ ಅಂತ ಹೆಸರು. ಆ ರೀತಿಯಲ್ಲಿ ದುಃಖಿ ಅಂದ್ರೆ ದುಃಖಿಗಳಲ್ಲಿ ಇದ್ದುಕೊಂಡು ದುಃಖ ಪಡುವವರಲ್ಲಿ ಇದ್ದುಕೊಂಡು ದುಃಖವನ್ನ ಪ್ರಕಟ ಮಾಡತಾನಾದ್ದರಿಂದ ದೇವರಿಗೆ ದುಃಖಿ ಅಂತ ಹೆಸರು. ರಕ್ಕಸಾರಿಗೆ ನೀಚರ ಮಾಡೋದರಿಂದ ಚೊಕ್ಕತ ಅವರ ನೆಂತೆಂದು ಬಂದನೆನಿಸಿಕೊಂಬ. ಅಲ್ಲಿ ಹೇಳ್ತಾರೆ ಈತ ರಕ್ಕಸರಿಗೆ ಅರಿ, ರಕ್ಕಸಾರಿಗೆ ನೀಚರ ಮಾಡೋದರಿಂದ ಅಂದ್ರೆ ದೇವರನ್ನ ಇವ ಕಮ್ಮಿ ಅವರು ಹೇಗೆ ನಾವು ದೇವರನ್ನ ದೊಡ್ಡವ ಇಂಥವ ಅಂತ ಚಿಂತನೆ ಮಾಡ್ತೀವೋ ಅವರು ಕೂಡ ಉಪಾಸನೆ ಮಾಡ್ತಾರೆ ದೈತ್ಯರು. ಹರಿ ಬಹಳ ತುಂಬಾ ಇಂಥವ ಅಂಥವ ಅಂದ್ರೆ ಇಂಥ ಕೆಟ್ಟವ ಹಾಗೆ ಬಹಳ ನೀಚ ಹಾಗೆ ಎಲ್ಲ ಈ ಶಿಶುಪಾಲ ಮಾಡಿದ್ದ ಕೃಷ್ಣನ ನೋಡಿದ ಕೂಡಲೇ ಜಾರ ಚೋರ ಅಂತ ಹೇಳಿ ಕೊನೆಗೆ ಎಂತ ಮಾತು ಹೇಳ್ತಾನೆ ಚಿಕ್ಕ ಹುಡುಗಿದ್ದಾಗ್ಲಿಂದೇ ಕೊಲ್ಲಿಕ್ಕೆ ಶುರು ಮಾಡಿದ್ದಾನೆ ಇವನು. ಹಾಲು ಕೊಡ್ಲಿಕ್ಕೆ ಪಾಪ ಯಾರೋ ಹೆಣ್ಮಗಳು ಬಂದು ಪಾಪ ಕೂಸು ಹಾಲು ಕುಡಿಲಿ ಅಂತ ಕೊಟ್ರೆ ಕೊಂದೇ ಬಿಟ್ಟ ಅವಾಗಿಂದ ಶುರು ಮಾಡಿದ್ದಾನೆ ಅಂತ ಕೃಷ್ಣನ ಬಯಲಿಗೆ ಶುರು ಮಾಡ್ತಾನೆ. ಆ ದೇವರು ಮಾಡಿದ್ದು ನಾವು ಪೂರ್ತನೆಯನ್ನ ಕೊಂದದ್ದು ನಾವು ಸ್ತೋತ್ರ ಮಾಡಿದ್ರೆ ಅವನು ಬೈತಾರವರು ಅಯ್ಯೋ ಈ ದೇವರು ಇಂಥವ ಅಂಥೇಳಿ. ಆ ರೀತಿಯಾಗಿ ರಕ್ಕ ಸಾರಿಗೆ ನೀಚರ ಮಾಡೋದರಿಂದ ಅವರ ನೆಂತೆಂದು ಬಂಧನೆನಿಸಿಂಬ. ಅದರಲ್ಲಿ ತಾನು ಚೊಕ್ಕ ಆದರೆ ಅವರನ್ನ ಅವರ ಅಂತ ಬಂಧಕನೆನಿಸಿಕೊಳ್ತಾನೆ. ದಿಕ್ಕಾಗಿ ಅವರವರ ಸಾಧ್ಯ ಸಾಧನ ಕರ್ಮ ವ್ಯಕ್ತಿ ಮಾಡೋದರಿಂದ ಬಾಧ್ಯ ಬಾಧಕನೆಂಬ. ಇದನ್ನು ತುಂಬಾ ಚೆನ್ನಾಗಿ ಹೇಳುತ್ತಾ ಇದ್ದಾರೆ. ಬಾಧ್ಯ ಬಾಧಕನಾಹ ನಿರ್ಭೀತ ಬಾಧ್ಯ ಬಾಧಕತಾಂ ಗತಃ ಅಂತ ಈ ಶಬ್ದಗಳೆಲ್ಲ ಬರ್ತಾ ಇವೆ. ಭಗವಂತ ತಾನೇ ದಿಕ್ಕಾಗಿ ಅವರವರಲ್ಲಿ ಸಾಧ್ಯವು ತಾನೇ ಸಾಧನವು ತಾನೇ ಕರ್ಮವು ತಾನೇ ಅದನ್ನ ವ್ಯಕ್ತಿ ಮಾಡುವುದು ತಾನೇ. ಅದಕ್ಕೆ ಹೇಳ್ತಾರೆ ನಮಗೆ ಭಗವಂತನ ದರ್ಶನ ಆಗಬೇಕು ಅದು ಸಾಧ್ಯ. ಅದಕ್ಕೆ ಬೇಕಾಗಿದ್ದು ಸಾಧನ, ಅದಕ್ಕೆ ಬೇಕಾಗಿದ್ದು ಕರ್ಮ. ಆ ಮೂರರೊಳಗೆ ಸಾಧ್ಯದೊಳಗಿದ್ದು ಸಾಧ್ಯ ಅಂತ ಕರೆಸಿಕೊಳ್ತಾನೆ, ಸಾಧನದೊಳಗಿದ್ದು ಸಾಧನ ಅಂತ ಕರೆಸಿಕೊಳ್ತಾನೆ, ಕರ್ಮದೊಳಗಿದ್ದು ಕರ್ಮ ಅಂತ ಕರೆಸಿಕೊಳ್ತಾನೆ. ಹಾಗೆ ವಿಶೇಷವಾಗಿ ವ್ಯಕ್ತಿ ಮಾಡಿ ಅಂದ್ರೆ ನಮಗೆ ಆಯಾ ಕಾಲಕ್ಕೆ ಆಯಾ ಕರ್ಮಗಳನ್ನ ಪ್ರಕಟ ಮಾಡಿ ಅನುಗ್ರಹ ಮಾಡುತ್ತಾನೆ. ಅದಕ್ಕೆ ಇವರನ್ನ ಬಾಧ್ಯ ಅಂತಲೂ ಕರೀತಾರೆ, ಬಾಧಕ ಅಂತೂ ಕರೀತಾರೆ. ಅಂದ್ರೆ ಸಾಧನ ಅನ್ನೋದು ನೋಡಿ, ಒಬ್ಬ ಇದ್ದಾನೆ ಒಳ್ಳೆಯವ, ಇನ್ನೊಬ್ಬ ಕೆಟ್ಟವ. ಆ ಕೆಟ್ಟವ ಬಂದು ಒಳ್ಳೆಯವನನ್ನ ಬಡದ. ಬಡದಾಗ ಈ ಬಡಿಸಿಕೊಂಡವನು ಸ್ವತಂತ್ರನಲ್ಲ, ಬಡದವನು ಸ್ವತಂತ್ರನಲ್ಲ. ದೇವರೇ ಅವರವರ ಕರ್ಮಾನುಸಾರ ಬಡಿಸಿಕೊಂಡವನಲ್ಲಿ ಬಡದವನಲ್ಲಿ ಇದ್ದುಕೊಂಡು ಮಾಡಿಸಿದ್ದು. ಅವಾಗ ಹೇಳ್ತಾರೆ ಇವನಲ್ಲಿ ನಿಂತುಕೊಂಡು ಆ ಬಡಿಸಿಕೊಳ್ಳುವಂಥ ಕೆಲಸ ಮಾಡಿಸಿ ಇವನ ಪಾಪಕರ್ಮವನ್ನು ಕಳೆದ, ಬಡದವನಲ್ಲಿ ನಿಂತು ಬಡದವ ಅಂತ ಕರೆಸಿಕೊಂಡು ಅವನಿಗೆ ಸಜ್ಜನರಿಗೆ ದುಃಖ ಕೊಟ್ಟ ಕಾರ್ಯವನ್ನು ಮಾಡಿಸಿ ಅವನ ಪಾಪವನ್ನು ಬೆಳೆಸಿದ. ಅದಕ್ಕೆ ಬಾಧ್ಯನೂ ಇವನೇ ಬಾಧಕನೂ ಇವನೇ ಅಂತ ಭಗವಂತನ ಚಿಂತನೆಯನ್ನು ಕೊಡತಾ ಇದ್ದಾರೆ. ಉಕ್ತಿಲಿ ಕರೆಸಿಕೊಂಬುವ ಹೇಯತ್ವಗಳಿಂದ ಲಕ್ಕುಮಿಪತಿ ಆವ ದಾವ ನಿಷೇಧವಿಲ್ಲ. ಹೇಳುತ್ತಾರೆ ಹೇಯತ್ವಗಳಿಂದ ಅಂದ್ರು, ಹೇಯತ್ವ ಅಂದ್ರೆ ಹಾತುಂ ಯೋಗ್ಯಂ ಹೇಯಂ, ಜೀವನ ಅಂದ್ರೆ ನಾವು ಏನಿದ್ದೀವಿ ನಮ್ಮಿಂದ ಏನೇನು ಬಿಟ್ಟು ಹೋಗುತ್ತೆ ಅವೆಲ್ಲ ಹೇಯ, ದೇವರಿಗಂಥದ್ದು ಯಾವುದೂ ಇಲ್ಲ. ಅದರಿಂದ ಭಕ್ತ ವತ್ಸಲ ದೇವ ಗೋಪಾಲ ವಿಠಲ ಸಿಕ್ಕದೆ ಮನೆ ಮನೆ ತುಕ್ಕುತ ಚರಿಸುವ. ಭಕ್ತರಿಗೆ ವತ್ಸಲನಾದ ಅಂದ್ರೆ ಚಿಕ್ಕ ಕರುವಿನಂತೆ ರಕ್ಷಣೆ ಮಾಡಿ ಪೋಷಣೆ ಮಾಡುವಂತಹ ಸ್ವಾಮಿ ಆತನ ವತ್ಸಲ ಅಂತ. ವತ್ಸವತ್ ಲಾತಿ ಗೃಹಾತಿ ಇತಿ ವತ್ಸಲ. ಭಕ್ತರನ್ನ ಚಿಕ್ಕ ಕರುವಿನಂತೆ ಹತ್ತಿರ ಕರೆದು ಅನುಗ್ರಹ ಮಾಡಿ ವಿಶೇಷವಾಗಿ ಚೆಂದಾಗಿ ನೋಡಿಕೊಡ್ತಾನಾದ್ದರಿಂದ ಭಗವಂತನನ್ನ ಭಕ್ತವತ್ಸಲ ಅಂದ್ರು. ಭಕ್ತವತ್ಸಲ ದೇವ ಗೋಪಾಲ ವಿಠಲ ಸಿಕ್ಕದೆ ಮನೆ ಮನೆ ತುಕ್ಕುತ ಚರಿಸುವ. ಯಾರಿಗೂ ಸಿಗದ ಮನೆ ಮನೆಗಳನ್ನ ತುಕ್ಕುತ ಚರಿಸ್ತಾನೆ. ತುಕ್ಕುತ ಅಂದ್ರೆ ಮನೆ ಮನೆಗೆ ಹೆಜ್ಜೆ ಹಾಕಿ ಸಂಚಾರ ಮಾಡತಾನೆ ಅಂದ್ರು. ಅದಕ್ಕಂದ್ರು ಯಾವ ಮನೆ ಮನೆ ಅಂದ್ರೆ ಏನೂ ಇಲ್ಲ, ನಮ್ಮ ಶರೀರಗಳೆಂಬ ಮನೆ ಮನೆ, ಅಥವಾ ಒಂದೇ ಶರೀರದಲ್ಲಿ ಇಂದ್ರಿಯಗಳೆಂಬ ಮನೆ ಮನೆಗೆ ಸಂಚಾರ ಮಾಡತಾ ಸಿಕ್ಕದೆ ತಿರುಗ್ತಾ ಇದ್ದಾನೆ ಭಗವಂತ ಅಂದ್ರು. ಅದ ಕೆಡುತ್ತಾರೆ, ಆವ ದಾವ ನಿಷೇಧವಿಲ್ಲ. ಈತ ಯಾರು? ಲಕ್ಷ್ಮೀಪತಿ ಆವ, ದೇವರು ಲಕ್ಷ್ಮೀಪತಿ. ದಾವ ನಿಷೇಧವಿಲ್ಲ, ದೇವರಲ್ಲಿ ಹೀಗಿಲ್ಲ ಹಾಗಿಲ್ಲ ಅಂತ ಯಾವುದೂ ಇಲ್ಲ. ಆದ್ದರಿಂದ ಅಂದರೆ ನೋಡಿ, ಹೇಯತ್ವಗಳಿಂದ ದಾವ ನಿಷೇಧವಿಲ್ಲ ಅಂದ್ರು. ಒಂದು ದುಃಖಿ ಅಂತ, ಅದು ಹೇಯ ಅಂದ್ರೆ ದುಃಖ ಇರುವುದು ಬಹಳ, ಅಯ್ಯೋ ದುಃಖ ಇದೆಯಾ ಅಂತೇಳಿ ಅಂತ ದುಃಖ ಇರುವಂತ ಒಂದು ವಿಷಯ ದೇವರಿಗಿದೆ ಅಂತ ಹೇಳಿದರೆ ದೇವರಿಗೆ ದುಃಖ ಇಲ್ಲ. ಆ ಶಬ್ದ ದೇವರಿಗೆ ಸಮನ್ವಯ ಮಾಡಬೇಕು. ಕೆಟ್ಟ ಶಬ್ದಗಳು ದೇವರಿಗೆ ಸಮನ್ವಯ ಮಾಡಬೇಕು. ಸಮನ್ವಯ ಮಾಡಬೇಕು ಅಂದ್ರೆ ಆ ಕೆಟ್ಟತನ ದೇವರಿಗೆ ಬರುತ್ತಲ್ಲ. ಇಲ್ಲ, ಕೆಟ್ಟತನವಿಲ್ಲದೇನೆ ದೇವರಿಗೆ ಆ ಶಬ್ದಗಳನ್ನ ಸಮನ್ವಯ ಮಾಡಬಹುದು. ದುಃಖಿ, ಪಾಪಿಷ್ಠ ಮೊದಲಾದ ದುರಾಚಾರ, ದುರ್ಭರವಾದ ಆಚಾರ ಇರತಕ್ಕಂಥವ ದುರಾಚಾರಿ ಅಂತ ಈ ರೀತಿ ಭಗವಂತನನ್ನು ಚಿಂತನೆ ಮಾಡಬಹುದು ಅಂತ ಗೋಪಾಲ ವಿಠಲನ ತಿಳಿಸಿಕೊಡ್ತಾ, ಭಕ್ತವತ್ಸಲ ದೇವ ಗೋಪಾಲ ವಿಠಲ ಸಿಕ್ಕದೆ ಮನೆ ಮನೆ ತುಕ್ಕುತ ಚರಿಸುವ. ಮನೆ ಮನೆ ಅಂದ್ರೆ ಇಂದ್ರಿಯಗಳು, ಆ ಇಂದ್ರಿಯಗಳೆಲ್ಲ ಕಡೆ ತಿರುಗಾಡತಾ ಯಾರಿಗೂ ಸಿಗಲ್ಲ. ನೋಡಿ ಏನೇನು ಇಂದ್ರಿಯಗಳು ಕೆಲಸ ಮಾಡುತ್ತಾ ಇವೆ, ನನ್ನ ಕೈ ಕೆಲಸ ಮಾಡಿತು, ನನ್ನ ಕಾಲು ಕೆಲಸ ಮಾಡಿತು, ಹೀಗೆ ತಲೆಗೆ ಬರುತ್ತಷ್ಟೇ ಹೊರತು ಒಳಗಿದ್ದು ಆ ಇಂದ್ರಿಯಗಳನ್ನ ದೇವ ಕೆಲಸ ಮಾಡುವಂತೆ ಮಾಡುತ್ತಾ ಇದ್ದಾನೆ ಅಂತ ಮನಸ್ಸಿಗೆ ಬರೋದೇ ಇಲ್ಲ. ಅದಕ್ಕೆ ಸಿಕ್ಕದೆ ಅಂತ ಹೇಳಿದ್ರು. ಮುಂದೆ ಹೇಳುತ್ತಾರೆ, ತಾರಕ ಹರಿ ಮುಖ್ಯ ಕಾರಣಕರ್ತ ಮಾರಾರಿ ಬೊಮ್ಮ ಕಾರಣ ನೆನದಿರಿ. ಎಲ್ಲರನ್ನ ಉದ್ಧಾರ ಮಾಡೋದು ಯಾರು ಅಂದ್ರೆ ಹರಿಯೇ ಮುಖ್ಯ ಕಾರಣಕರ್ತ. ಮಾರಾರಿ ಬೊಮ್ಮ ಕಾರಣ ನೆನದಿರಿ, ಈ ಜಗತ್ತಿಗೆ ಕಾರಣ ಮಾರಾರಿ ಬೊಮ್ಮ ಅಂದ್ರೆ ರುದ್ರದೇವರು ಬ್ರಹ್ಮದೇವರು ಕಾರಣ ಅಂತ ಅನ್ನಬೇಡಿ. ಇವ್ರು ಹೇಗ್ ಗೊತ್ತಾ ಅಂತ ಹೇಳ್ತಾರೆ, ಆರಾರಿಗೆ ವರಗಳು ನೀವ ಈವರು ಇವರೆಲ್ಲ ಬಾರದಿದ್ದರೆ ಸರಿ ಹರಿ ತರಿದೊಟ್ಟುವ. ಮೀರ ಶಕ್ಯರು ಅಲ್ಲ ಈ ಶಕ್ತಿಯು ಒಬ್ಬರಾರಾದರೂ ವಿಚಾರಿಸಿ ನೋಡಲು. ನೋಡಿ ಹಿರಣ್ಯಕ್ಷ ಹಿರಣ್ಯಕಶಿಪು ಎಲ್ಲರಿಗೂ ವರಗಳು ಕೊಡ್ತಾರೆ. ವರ ಕೊಡುವ ತಾಕತ್ತಿದೆ, ಅದು ಹಿಂದೆ ತಗೊಂಬ ತಾಕತ್ತಿಲ್ಲ. ಒನ್ ವೇ ಅಷ್ಟೇ, ವರ ಬೇಕಾದ್ರೆ ಕೊಡ್ತಾರೆ. ಭಸ್ಮಾಸುರನಿಗೆ ವರ ಕೊಟ್ಟು ನೀ ಯಾರ ತಲೆ ಮೇಲೆ ಕೈ ಇಟ್ಟ ಸುಟ್ಟೋಗ್ಲಿ ಅಂತ. ಅವಾಗ ಅವನಂದ, ಸ್ವಾಮಿ ಟ್ರೈಲ್ ಹಾಕ್ಬೇಕು ನಿಮ್ ತಲೆ ಮೇಲೆ ಇಲ್ಲ ಕೈಯನ್ನು, ಹೇ ನನ್ ಮೇಲೆ ಯಾಕೆ ಇಡ್ತೀವೋ ಮಹಾರಾಯ ಅಂತ ಹೇಳಿ ಆ ವರವನ್ನ ಹಿಂದಕ್ಕೆ ತಗೊಂಡು ಕೆಲಸ ಮಾಡಿದಾಗ ಮಾಡಬಹುದಲ್ಲ. ಆಗ್ಲಿಲ್ಲ, ಓಡ್ತಾ ಹೋದ್ರು, ಹಿಂದೆ ಅವ್ರು ಬಂದ. ಅವಾಗ ಹರಿ ಸರಿಮ ಹರಿ ತರಿದೊಟ್ಟುವ, ವಿಶೇಷವಾಗಿ ದೇವರೇ ಅದನ್ನೆಲ್ಲ ಪರಿಹಾರ ಮಾಡ್ತಾ ಇದ್ದಾನೆ. ವೀರ ಶಕ್ತರು ಅಲ್ಲ, ಯಾರಿಗೂ ಕೂಡ ತಾವು ಕೊಟ್ಟದ್ದನ್ನೇ ಮೀರ್ಲಿಕ್ಕೆ ಶಕ್ತಿ ಇಲ್ಲ. ಈ ಶಕ್ತಿಯು ಒಬ್ಬರು ಆರಾದರೂ ವಿಚಾರಿಸಿ ನೋಡಲು ಭಾರ ನಿಳಹೇ ಭೂದೇವಿಯ ಭೂದೇಹಿಯೇ ಉದ್ದೇಹಿಯಾಗಿ ಎಳೆಯುವತಾರ ಮಾಡುವ ಜೀವರ ಉದ್ಧರಿಸಲು ಭಾರ ನಿಳಹೇ ಭೂದೇವಿಯ ಭೂದೇವಿಯ ಭಾರವನ್ನು ಇಳಿಸಲಿಕ್ಕಾಗಿ ದೇಹಿಯಾಗಿ ಭಗವಂತ ದೇಹವನ್ನ ಅವತಾರವನ್ನ ಸ್ವೀಕಾರ ಮಾಡಿ ಏಳೈವತಾರ ಮಾಡುವ ಏಳೈವ ಅಂದೇನು ಅಂದ್ರೆ ಏಳು ಪ್ಲಸ್ ಐದು ಹನ್ನೆರಡು. ದಶಾವತಾರ ಪ್ರಧಾನವಾದ್ದು, ದಶಾವತಾರ ಪ್ರಧಾನ, ಅದರಲ್ಲಿ ಮತ್ತು ಕಪಿಲ ದತ್ತ ಎರಡು ವಿಶೇಷವಾದ. ಆದ್ದರಿಂದ ಹನ್ನೆರಡು ಅವತಾರಗಳನ್ನು ಮಾಡುತ್ತಾನೆ. ದೇಹಿಯಾಗಿ ಅವತಾರ ಮಾಡುವ ಜೀವನ ಉದ್ಧರಿಸಲು ಈರೇಳು ಜಗವ ಸೃಷ್ಟಿಸಿ ಒಡನೆ ಇದ್ದು ಆರ ಭಾರಕ್ಕೆ ಎಲ್ಲ ಕಾರಣನಾಗಿ. ಈರೇಳು ಜಗವ, ಈರು ಎರಡು ಏಳು, ಹದಿನಾಲ್ಕು ಲೋಕವನ್ನ ಸೃಷ್ಟಿ ಮಾಡಿ ನಮ್ಮ ಜೊತೆಗೆ ಇದ್ದು ತತ್ ಸೃಷ್ಟ ತದೇವಾನು ಪ್ರಾವಿಶದ್ ತದನು ಪ್ರವಿಶ್ಯ ಸಚ್ಚತ್ಯಚ್ಚಾಭವತ್. ಜಗತ್ ಸೃಷ್ಟಿ ಮಾಡಿದ, ಸೃಷ್ಟಿ ಮಾಡಿ ಅದರೊಳಗೆ ತಾನೇ ನಿಂತ, ಅವರ ಜೊತೆಗೆ ಓಡಾಡ್ತಾನೆ. ಈರೇಳು ಜಗವ ಸೃಷ್ಟಿಸಿ ಒಡನೆ ಇದ್ದು ಆರ ಭಾರಕ ಎಲ್ಲ ಕಾರಣನಾಗಿ. ಈ ರೀತಿ ಸೃಷ್ಟಿ ಸ್ಥಿತಿ ಲಯ ವ್ಯಾಪಾರ ಎಲ್ಲ ಮಾರನಯ್ಯಗೆ ಕ್ರೀಡಿ. ಈ ಸೃಷ್ಟಿ ಸ್ಥಿತಿ ಸಂಹಾರ ಎಲ್ಲ ವ್ಯಾಪಾರವೂ ಕೂಡ ದೇವರಿಗೆ ಕ್ರೀಡಾ. ನಾರಿಗೆ ಸಂಪತ್ತು, ಲಕ್ಷ್ಮೀದೇವಿಗೆ ವಿಶೇಷವಾಗಿರತಕ್ಕಂಥ ಸಂಪತ್ತು ಅಂದ್ರೆ ವಿಭೂತಿ ಎಂದರು. ನಂತರ ಮೂರು ವಿಧ ಜೀವರಿಗೆಲ್ಲ ಭೋಗ, ಮೂರು ವಿಧ ಜೀವರಿಗೆ ಅವರವರ ಸ್ವರೂಪ ಭೋಗ ಆಗುತ್ತೆ. ನಾರಾಯಣನ ವ್ಯಾಪಾರವಯ್ಯ ವಾರಿಜ ಭವನಯ್ಯ ಗೋಪಾಲ ವಿಠಲ ದೂರಕ್ಕೆ ದೂರ ಅತಿ ಸಾರಿಗೆ ಸಾರ್ಯ. ಈ ಸ್ವಾಮಿ ದೂರಾತ್ ದೂರತರಂ ಎತ್ತು ತದೇವಾಂತಿಕ ಮಂತಿಕಾತ್. ದೂರವಾದ ವಸ್ತುಗಳಲ್ಲಿ ಅತ್ಯಂತ ದೂರ ಇವನೇ, ಹತ್ತಿರವಾದ ವಸ್ತುಗಳಲ್ಲಿ ಅತ್ಯಂತ ಹತ್ತಿರ ಇವನೇ ಅಂತ ಆ ಗೋಪಾಲ ವಿಠಲನ ಕುರಿತು ಹೇಳತ. ಎಂತೆಂತೂ ತನ್ನನ್ನು ಭಜನೀಯ ಮಾಳ್ಪರಿಗೆ ಅಂತಂತೆ ಆಗಿ ಪೊಳೆವ ಗೋಪಾಲ ವಿಠಲ. ತನ್ನನ್ನ ಯಾವ ಯಾವ ರೀತಿ ಗುಣಚಿಂತನೆಯನ್ನು ಮಾಡುತ್ತಾರೋ ಅಂಥವರಿಗೆ ಅವರವರಂತೆ ಆಗಿ ದರ್ಶನ ಕೊಡುತ್ತಾ ಇದ್ದಾನೆ ಗೋಪಾಲ ವಿಠಲ ಎಂಬಲ್ಲಿಗೆ ಸ್ವಲ್ಪ ಹೊತ್ತು ಬಿಡೋಣ, ಒಂದೂವರೆ ಗಂಟೆ ಆಯಿತು. ಒಂದು 10 ನಿಮಿಷ ಕೈಕಾಲು ಅಲ್ಲಾಡಿಸಿ ಬಂದರೆ ಸ್ವಲ್ಪ ಅಲರ್ಟ್ ಆಗ್ತಾರೆ ಎಲ್ಲರು. ನಂತರ ಮತ್ತು ಎಷ್ಟು ಗಂಟೆವರೆಗೂ? 12ಕ್ಕಾಗತ್ತಲ್ಲ, ಇನ್ನಾಯ್ತು 11 ಆಯ್ತು. ಅಲ್ಲ ಯಾರಾದ್ರೂ ಸ್ವಲ್ಪ ಕೂತೆದ್ರೆ ಸ್ವಲ್ಪ ಸರಿ ಹೋಗುತ್ತಾ, ಅಥವಾ ಮಾಡಿಬಿಡಂದ್ರೆ ಮಾಡಿಬಿಡುತ್ತೆ, ಅದಕ್ಕೆ ಇಲ್ಲ. 12 ಗಂಟೆ 11 ವರೆ ಬಿಟ್ಬಿಡ್ಲ. ಮೃತ್ತಿಕೆ ದೇಹವಿನ್ನು ವ್ಯರ್ಥ ಯಾತಕ್ಕೆ ದಣಿಪೆ. ಈ ಮಣ್ಣಿನ ದೇಹ ಇದು, ಇದನ್ನ ಕಟ್ಕೊಂಡು ವ್ಯರ್ಥವಾಗಿ ಯಾಕೆ ದಣಿಸ್ತೀಯ? ಅರ್ಥಕ್ಕೂ ಇದೇ ವ್ಯಾಳ್ಯ ಗುರ್ತು ಕೊಡದೆ. ಏನು ಬೇಕೋ ನಿನಗೆ ಚೆನ್ನಾಗಿ ತಿಳ್ಕೋ, ನೀ ತಿಳ್ಕೊಂಡಿ ಎಂಬ ಗುರ್ತು ಇನ್ನೊಬ್ಬರಿಗೆ ಕೊಡಬೇಡ. ನಮ್ಗೆ ಗೊತ್ತಾದ ಕೂಡಲೇ ಮುಖ ಅಗಲ ಮಾಡಿಕೊಂಡು ಎಲ್ಲರೂ ಕರೆದು ಹೇಳಿಬಿಟ್ಟು ಏ ಬೇಡ ಸಾಕು ತಿಳ್ಕೋ, ತಿಳಿದದ್ದು ಯಾರಿಗೂ ಹೇಳಬೇಡ, ಗುಟ್ಟಾಗಿಟ್ಟುಕೋ. ತೀರ್ಥ ಪಾದ ನ ಪಾದ ಕೀರ್ತನೆಯ ಮಾಡು ಮನದಿ, ಸ್ಫೂರ್ತಿಯ ಮಾಡುವನು ಸಾರ್ಥಕಾಗಿ. ಆ ತೀರ್ಥಪಾದನಾಗಿರ್ತಕ್ಕಂತಹ ಶ್ರೀಹರಿಯ ಪಾದವನ್ನ ಕೀರ್ತನೆ ಮಾಡಿದರೆ ಮನದಿ ಸ್ಫೂರ್ತಿಯನ್ನು ಮಾಡುವನು ಸಾರ್ಥಕಾಗಿ. ಅಂದರೆ ಇಲ್ಲಿ ದೊಡ್ಡ ವಿಷಯವನ್ನೇ ಹೇಳ್ತಾ ಬರ್ತಾ ಇದ್ದಾರೆ. ಜೀವಿ ಅನೇಕ ಜನ್ಮಗಳಲ್ಲಿ ತಾನು ಹೊತ್ತು ಹೊತ್ತು ಜನ್ಮಗಳನ್ನು ಸಾಧನೆ ಮಾಡ್ತಾ ಮಾಡ್ತಾ ಬಂದಾಗ ಒಂದು ಜನ್ಮದಲ್ಲಿ ಸಾಧನೆ ಮಾಡಿರ್ತಾರೆ, ಮಾರನೇ ಒಂದು ಜನ್ಮಕ್ಕೆ ಬಂದಾಗ ಹಿಂದಿನ ಪಾಪ ಮತ್ತು ಅದನ್ನು ಮುಚ್ಚಿ ಹಾಕಿರುತ್ತೆ. ಹಿಂದಿನ ಸಾಧನೆ ಅದು ಸ್ಫೂರ್ತಿಗೆ ಬರಲ್ಲ, ಹಾಗೆಯೇ ಮಂಕಾಗಿರ್ತಾನೆ. ಅಂಥ ಕಾಲಕ್ಕೆ ಆ ಮಂಕುತನ ಹೋಗಿ ಹಿಂದಿನ ಜ್ಞಾನವೆಲ್ಲ ಸ್ಫೂರ್ತಿಗೆ ಬರಬೇಕಾದರೆ ತೀರ್ಥಪಾದನ ಕೀರ್ತನೆ ಮಾಡಬೇಕು. ದೇವರನ್ನ ತೀರ್ಥಪಾದ ತೀರ್ಥಪಾದ ಅಂತ ಚಿಂತನೆ ಮಾಡಿದರೆ ಏನು ಮಾಡ್ತಾರೆ ಭಗವಂತ, ಮನದಿ ಸ್ಫೂರ್ತಿಯ ಮಾಡುವನು ಸಾರ್ಥಕಾಗಿ. ಸಾರ್ಥಕವಾಗಿ ಮನದಲ್ಲಿ ಸ್ಫೂರ್ತಿಯನ್ನ ಮಾಡಿಬಿಡ್ತಾನಯ್ಯ. ರಾತ್ರಿ ಹಗಲು ನೀ ತ್ರಿಮೂರ್ತಿಯ ಮರಿಯದೆ ಗಾತ್ರ ಉಪಯೋಗದ ಚಿಂತೆ ತೊರೆದು. ರಾತ್ರಿ ಹಗಲು ನೀನು ದೇವರ ಚಿಂತನೆ ಮಾಡು. ಯಾರನ್ನ? ತ್ರಿಮೂರ್ತಿಯನ್ನು ಸ್ಮರಣೆ ಮಾಡಬೇಕಂತ. ಯಾವ್ದು ಬೇಕಾದ್ರೂ ತಗೊಳ್ಳಿ, ವಿಶ್ವ ತಯಸ ಪ್ರಾಜ್ಞ. ಯಾಕಂದ್ರೆ ಮೂರು ಅವಸ್ಥೆಗಳಿಗೆ, ಜಾಗೃತ ಅವಸ್ಥ, ಸ್ವಪ್ನ ಅವಸ್ಥ, ಸುಷುಪ್ತಿ ಅವಸ್ಥ, ಮೂರು ಅವಸ್ಥೆಗಳಿಗೆ ನಿಯಾಮಕನಾಗಿರ್ತಾನಾದ್ದರಿಂದ ಆ ರೂಪ ಅಥವಾ ಅಚ್ಯುತ ಅನಂತ ಗೋವಿಂದ ಎಲ್ಲವೂ ಇದೆ. ಹೇಳುತ್ತಾರೆ ತ್ರಿಮೂರ್ತಿಯ ಮರಿಯದೆ ಅಥವಾ ಬ್ರಹ್ಮ ವಿಷ್ಣು ಮಹೇಶ್ವರ ಎಂಬ ಶಬ್ದದಿಂದ ದೇವರಿಗೆ ಹೆಸರಿದೆ. ಬ್ರಹ್ಮನೊಳಗೆ ಬ್ರಹ್ಮ, ರುದ್ರನೊಳಗೆ ರುದ್ರ, ನಾರಾಯಣ ಅಂತ. ಗಾತ್ರ ಉಪಯೋಗದ ಚಿಂತೆ ತೊರೆದು, ಅಯ್ಯೋ ಈ ಶರೀರ ಪಡ್ಕೊಂಡಿದ್ದೀನಿ ಇದರಿಂದ ಏನಾದರೂ ಫಲ ಪಡ್ಕೊಳ್ಳೇಬೇಕು ಅಂತ ಟೆನ್ಷನ್ ಆಗ್ಬೇಡಪ್ಪ, ಏನು ಮಾಡಬೇಕೋ ಮೊದಲು ತಿಳ್ಕೋ ಅಂತ ಹೇಳ್ತಾ ಇದ್ದಾರೆ. ಅರ್ಥ ನಿನಗೆ ಮುಖ್ಯ ಅರ್ಥಕೋ ಆವದೆಂದು, ವಾರ್ತಿಯ ಬಿಡು ಒಲಿಸಬೇಡ ಅನ್ಯ, ಶ್ರೋತ್ರ ಜಿಹ್ವೆ ನಾಶಿಕ ಮಾತ್ರದಿ ವಿಷಯದಲ್ಲಿ. ಏನು ಎಲ್ಲ ಈ ಶ್ರೋತ್ರ ಜಿಹ್ವ ನಾಶಿಕ ಮಾತ್ರದಿ ಅಂದರು, ಮಾತ್ರ ಅಂದ್ರೆ ಶಬ್ದ ಸ್ಪರ್ಶ ರೂಪ ರಸಗಂಧಾದಿಗಳಲ್ಲಿ, ಆ ವಿಷಯದಲ್ಲಿ ಒಲಿಸಬೇಡ, ಆ ಮನಸ್ಸಿನಲ್ಲಿ ಕಳಿಸಬೇಡ. ಅರ್ತು ಆಸ್ವಾದಿಸು ಎಲ್ಲ ಶ್ರೀಹರಿಯೇ, ಮರತರೆ ಮರಿಯದೆ ಅರ್ಥರೆ ಅರಿದರೆಂಬೋ ಸ್ಫೂರ್ತಿ ಬರುತ್ತಿರಲೋ. ಹೇಳ್ತಾರೆ ಅರ್ತು ಆಸ್ವಾದಿಸು, ಏನು ವಿಶೇಷವಾದ ತತ್ವವನ್ನು ತಿಳ್ಕೊಂಡದನ್ನು ಆಸ್ವಾದನೆ ಮಾಡು. ಏನಂತ ಅಂದರೆ ಮರೆಯದೆ ಮರೆತಾರೆ ಮರೆಯೋದೆ ಅರ್ತಾರೆ ಅರಿಯೋದೆ. ದೇವರು ನಮ್ಮಲ್ಲಿ ನಿಂತು ಮರೆಸಿದರೆ ಮರೆಯುತ್ತೀವಿ, ತಿಳಿಸಿದರೆ ತಿಳಿಯುತ್ತೀವಿ ಎಂಬೋ ಸ್ಫೂರ್ತಿ ಬರುತ್ತಿರಲೋ. ಆರ್ತನಾಗಿ ಶಾಸ್ತ್ರ ಪ್ರತಿಪಾದ್ಯವೇ ಮೂರ್ತಿ ತಿಳಿದು ಮನದಿ. ಆರ್ತನಾಗಿ ಭಗವಂತನ ಶರಣಾಗತನಾಗಿ ಸ್ವಾಮಿ ನೀನು ತಿಳ್ಕೋಬೇಕಯ್ಯ, ನಿನ್ನ ತಿಳಿಸು ಅಂತ ಮೂರ್ತಿ ಶಾಸ್ತ್ರ ಪ್ರತಿಪಾದ್ಯ ಮೂರ್ತಿಯನ್ನ ತಿಳಿದು ಅಂದ್ರು. ಅಂದರೆ ಯಾವ ಯಾವ ಶಾಸ್ತ್ರವಿರುತ್ತೆ ಅದಕ್ಕೆ ಪ್ರತಿಪಾದ್ಯವಾದ ಒಂದು ಮೂರ್ತಿ ಇರುತ್ತೆ, ಅದನ್ನ ಗುರುಗಳಿಂದ ತಿಳಿದು ಮನದಿ ಒಟ್ಟಾರೆ ಅಂದ್ರು. ಅಲ್ಲ ಒಂದೊಂದು ಶಾಸ್ತ್ರಕ್ಕೆ ಒಂದೊಂದು ಮೂರ್ತಿ ಅಂದ್ರೆ ಅಷ್ಟು ಮೂರ್ತಿ ಕಟ್ಕೊಂಡು ನಾವೇನ್ ಮಾಡೋದ್ರಿ, ಅದನ್ನ ಒಂದಿದ್ರೆ ಸರಿ ಹೋಗುತ್ತಪ್ಪ. ಅದಕ್ಕೊಂದು ಶಾಸ್ತ್ರ ಪ್ರತಿಪಾದ್ಯ ಮೂರ್ತಿ ಯಾರು ಅಂದ್ರೆ ಅದಕ್ಕೆ ಹೇಳ್ತಾರೆ ಅಖಿಲಾಮ್ನಾಯ ಹೃದಯ ದೀಪ್ತಾಯ ಹರೆಯೇ. ಎಲ್ಲಾ ವೇದ ಶಾಸ್ತ್ರಗಳ ಹೃದಯ ದೀಪ್ತನಾದವ ಯಾರು ಅಂದ್ರೆ ಹರಯೇ ಹರಿ ಅಂದ್ರು ಬಿಂಬಮೂರ್ತಿ. ಅದರಿಂದ ಸಕಲ ಆರ್ತನಾಗಿ ಶಾಸ್ತ್ರ ಪ್ರತಿಪಾದ್ಯವೇ ಮೂರುತಿ ತಿಳಿದು ಮನದಿ ಸ್ತೋತ್ರವ ಮಾಡು ನೀ ಸತ್ಪತ್ರದಿಂದ ಯಾತ್ರಿಯು ತೀರ್ಥಗಳು ಎಲ್ಲ ಇದರೊಳುಂಟು. ವಿಶೇಷವಾಗಿ ಹೃದಯದಲ್ಲಿರುವ ಮೂರ್ತಿಯನ್ನು ತಿಳ್ಕೊಂಡು ಆತನ ಸ್ತೋತ್ರ ಮಾಡಯ್ಯ, ಸತ್ಪಾತ್ರದಿಂದ ಕೂಡಿಕೊಂಡು ಯಾತ್ರ ತೀರ್ಥ ಎಲ್ಲ ಇದರೊಳಗೆ ಇದೆ, ಇದು ಬಿಟ್ಟು ಸುಮ್ಮನೆ ತಿರುಗಾಡಬೇಡ, ಮರ್ತು ಬಿಡಬೇಡವೋ ಶ್ರೀಹರಿಯ ಕ್ಷೇತ್ರಜ್ಞ ನಮ್ಮ ಸಿರಿ ಗೋಪಾಲ ವಿಠಲ ಮೂರ್ತಿಮಂತನಾಗಿರುವನೋ ಎಲ್ಲ ಸ್ಥಳದಿ. ಕ್ಷೇತ್ರಜ್ಞ, ಕ್ಷೇತ್ರಂ ಜಾನಾತೀತಿ ಕ್ಷೇತ್ರಜ್ಞ, ಎಲ್ಲಾ ಕ್ಷೇತ್ರಗಳನ್ನ ತಿಳ್ಕೊಂಡಿರ್ತಕ್ಕಂಥ ಕ್ಷೇತ್ರ ಅಂದ್ರೆ ಶರೀರ, ಎಲ್ಲರ ಶರೀರ ಅವರವರ ಕರ್ಮ ಎಲ್ಲವನ್ನ ತಿಳ್ಕೊಂಡಿರ್ತಕ್ಕಂಥ ನಮ್ಮ ಗೋಪಾಲ ವಿಠಲ ಎಲ್ಲಾ ಕಡೆ ಮೂರ್ತಿಮತ್ತಾಗಿ ನಿಂತಿದ್ದಾನಪ್ಪ. ಇನ್ನ ಮುಂದೆ ಹೇಳ್ತಾರೆ, ಧನವು ಧನವು ಎನ್ನು ಧನದೊಳಗಿಪ್ಪನ್ನ ನೆನೆದು ತೆಗೆದುಕೋ ಶೋಧನವು ಮಾಡಿ ನೋಡಿ ತನುವಿಗೆ ಕೆಲಸ ನೀಡು ಕೆಲಸ ವೀಡು ತನು ಸಂಬಂಧಿಗಳ ನೋಡು ಎಣಿಕೆ ತಟ್ಟು ಭಾಗವನು ಮಾಲು ನಾಲ್ಕು ಎಣಿಸುತ ಅಲ್ಲಲ್ಲೇ ಇರು ಎಲ್ಲ ಸ್ಥಳದಿ. ಸ್ವಲ್ಪ ಬೇರಾಗಿ ಹೇಳ್ತಾ ಇದ್ದ, ಧನವು ಧನವು ಎನ್ನು ಧನವು ಧನವು ಎನ್ನು ಧನದೊಳಗಿಪ್ಪನ್ನ ನೆನೆದು ತೆಗೆದುಕೋ ಶೋಧನವು ಮಾಡಿ. ಧನ ಧನ ಅಂತ ಎರಡೊಂದ್ರು, ಅಂದ್ರೆ ಐಹಿಕ ಧನ ಆಮುಷ್ಮಿಕ ಧನ ಅಂತ ಎರಡು, ಐಹಿಕ ಸಂಪತ್ತು ಪಾರತ್ರಿಕ ಸಂಪತ್ತು ಅಂತ ಎರಡು. ಆ ಎರಡರಲ್ಲಿ ಧನದೊಳಗಿಪ್ಪನ್ನ ನೆನೆದು ತೆಗೆದುಕೋ, ಧನ ತಗೊಳ್ಳಬೇಡ, ಧನದೊಳಗಿಪ್ಪನ್ನ ಆ ಭಗವಂತನ ಮೂರ್ತಿಯನ್ನು ಸ್ವೀಕಾರ ಮಾಡು ನೀನು ಅಂದ್ರು. ಅಲ್ಲಿ ಹೇಳ್ತಾರೆ, ಯಾವುದಾದ್ರೂ ಸಂಪತ್ತು ನಿನ್ನ ಹತ್ರ ಬಂದಾಗ ಬರ್ತಾ ಇದ್ರೆ ಸಂಪತ್ತಿನೊಳಗಿರುವ ಭಗವಂತನಿಗೆ ನೀನು ಆಹ್ವಾನ ಕೊಟ್ಟರೆ ಆ ಸಂಪತ್ತಿನೊಳಗಿರುವ ಭಗವಂತನ ಮೂರ್ತಿ ನಿನ್ನಲ್ಲಿ ನಿಂತಿದ್ರೆ ಆ ಸಂಪತ್ತು ಸದಾ ಕಾರಣ ನಿನ್ನ ಹತ್ರ ಇರುತ್ತೆ. ಟೆಕ್ನಿಕ್ ಹೇಳಿಕೊಡ್ತಾ ಇದ್ದಾರೆ, ಸಂಪತ್ತು ಬರಬೇಕು ನಮಗೆ, ಏನು ಮಾಡಬೇಕು? ಯಾವ ಸಂಪತ್ತೇ ಆಗಲಿ, ಐಹಿಕ ಸಂಪತ್ತೇ ಆಗಲಿ ಪಾರತ್ರಿಕ ಸಂಪತ್ತೇ ಆಗಲಿ, ಅದು ಬರಬೇಕಾದ್ರೆ ಅದನ್ನು ಬಾಬಾಬಾ ಅಂದ್ರೆ ಕರೆಯಲ್ಲ ಬರಲ್ಲದು, ಮತ್ತೇನು ಮಾಡಬೇಕು? ಅದರೊಳಗೆ ದೇವರು ಕೂತಿದ್ದಾರೆ, ಆತ ಬಂದ್ರೆ ಅದು ಬರುತ್ತೆ, ಅದಕ್ಕೆ ಆತನನ್ನ ಕರಿಬೇಕು, ಆತನನ್ನ ಕರೆದರೆ ಅದು ಬಂದು ಬಿಡುತ್ತೆ. ಇಷ್ಟು ಹೇಳ್ತಾ ಇದ್ದಾರೆ ನೋಡಿ, ಎಷ್ಟು ಚೆನ್ನಾಗಿದೆ. ಹಾಗಾದ್ರೆ ನಾವು ಸಂಪತ್ತಿನೊಳಗಿರುವ ಸಂಪತ್ತು ಅಂತ ಕರೆಸಿಕೊಂಡ ದೇವರ ಆರಾಧನೆ ಮಾಡಿದರೆ ಸಂಪತ್ತು ಬರುತ್ತೆ. ಸಂಪತ್ತು ಬಂದಾಗ ಅಲ್ಲಿರೋ ದೇವರು ಬಂದ್ರು ಅಂತ ತಿಳ್ಕೊಂಡು ಆ ದೇವರನ್ನ ಪೂಜೆ ಮಾಡಿದರೆ ಆ ದೇವ್ರು ನಮ್ಮ ಹತ್ರ ಇರ್ತಾನೆ, ಅವಾಗ ನಾ ಸಂಪತ್ತು ಎಲ್ಲಿಗೂ ಹೋಗಲ್ಲ. ಅದನ್ನ ಹೇಳ್ತಾ ಇದ್ದಾರೆ, ನೆನೆದು ಧನದೊಳಗಿಪ್ಪನ್ನ ನೆನೆದು ತೆಗೆದುಕೋ, ದುಡ್ಡು ಬಂದಾಗ ಶೋಧನವು ಮಾಡಿ ನೋಡಿ, ಶೋಧನ ಮಾಡಿ ನೋಡು ಅಂದ್ರು. ದುಡ್ಡು ಗಿಡ್ಡು ಬಂದಾಗ ಸ್ವಲ್ಪ ನೋಡಿ ತಗೊಳ್ಳಯ್ಯ, ಶೋಧನೆ ಮಾಡಿ ನೋಡಿ ಅಂದ್ರೆ ದುಡ್ಡು ಬಂದದ್ದಕ್ಕೆ ಕಾರಣವೇನು? ಅದು ತಾನಾಗಿ ಬಂತ, ದೇವರು ಕೊಟ್ನ? ದೇವರು ತಂದ್ರೆ, ದೇವರು ಕೊಟ್ರೆ ಬರ್ತಾ ಇದೆಯಾ, ಅಥವಾ ಜಡವಾದದ್ದು ತಾನಾಗಿ ಬರುತ್ತಾ? ಚೆನ್ನಾಗಿ ನಿನ್ನೊಳಗೆ ತಿಳ್ಕೋ, ಮತ್ತ ಒಂದ್ಸಲ ದೇವರು ಕೊಟ್ಟ ಅಂಬೋದು, ಇನ್ನೊಂದ್ಸಲ ಬಂದ್ಲ ಲಾಟ್ರಿ ಬಂತು ನೋಡ್ರಿ ಅಂತೇಳಿ ಅದೇ ಬಂತು ಅಂತ ಈ ತರ ಮಾಡ್ಬೇಡ. ಹಾಗೆ ಹೇಳ್ತಾರೆ, ಶೋಧನವು ಮಾಡಿ ನೋಡಿ, ತನುವಿಗೆ ಕೆಲಸ ವೀಡು, ತನು ಬಂಧಿಗಳ ನೋಡು. ಅದಕ್ಕೆ ಹೇಳ್ತಾ ಇದ್ದಾರೆ, ನಿನ್ನ ತನುವಿಗೆ ಕೆಲಸ ವೀಡು ಅಂದ್ರು, ಅಂದ್ರೆ ದುಡ್ಡಿಗಾಗಿ ಶರೀರಕ್ಕೆ ಕಷ್ಟವನ್ನ ಕೊಡೋದು ಬಿಡು. ಯಾಕೆ ಬಿಡು ಅಂತೀರಿ? ನಿನ್ನ ಬಂಧಿಗಳ ನೋಡು, ತನು ಸಂಬಂಧಿಗಳಾದವ್ರು ಇದ್ದಾರಲ್ಲ, ದುಡ್ಡಿಗಾಗಿ ಒದ್ದಾಡಿ ಒದ್ದಾಡಿ ಸತ್ತೋಗ್ತಾ ಇದ್ದಾರೆ, ಅವರನ್ನ ನೋಡಿ ಕೂಡ ದುಡ್ಡಿಗಾಗಿ ಶರೀರಕ್ಕೆ ಕಷ್ಟ ಕೊಡ್ತೀಯ? ಎಣಿಕೆ ತಟ್ಟು ಭಾಗವನು ಮಾಡು, ನಾಲ್ಕು ಎಣಿಸುತ್ತ ಅಲ್ಲಲ್ಲಿ ಇರು ಎಲ್ಲ ಸ್ಥಳದಿ. ಎಣಿಕೆ ತಟ್ಟು, ಎಣಿಕೆ ಮಾಡು ಅಂದ್ರು. ಏನೆಣಿಕೆ ಮಾಡಬೇಕು? ನಾಲ್ಕು ಭಾಗವನ್ನು ಮಾಡು ಎಣಿಕೆ, ನಾಲ್ಕು ಎಣಿಸುತ್ತಾ ಅಂದ್ರು. ನಾಲ್ಕು ಎಣಿಸಬೇಕಂತ. ಹಾ, ಧರ್ಮ ಅರ್ಥ ಕಾಮ ಮೋಕ್ಷ ಅಲ್ಲಿ ಹೇಳ್ತಾರೆ. ನಾಲ್ಕು ಎಣಿಸುತ್ತಾ ಅಂದ್ರೆ ಎಲ್ಲಿ ಹೇಳ್ತಾರೆ? ಎಣಿಕೆ ಭಾಗವನ್ನು ಮಾಡು, ನಾಲ್ಕು ಭಾಗ ಆಗುತ್ತೆ. ಈ ದುಡ್ಡು ಏನಿದೆಯಲ್ಲ ಅದು ಯಾವುದಕ್ಕೆ ಅಂದ್ರೆ ಧರ್ಮ ಅರ್ಥ ಕಾಮ ಮೋಕ್ಷ ಈ ನಾಲ್ಕನ್ನು ನಾವು ಬಯಸಬಾರ್ದಲ್ವಾ? ಅಂದ್ರೆ ಹಾಗಲ್ಲ, ನಾಲ್ಕಕ್ಕೆ ದುಡ್ಡು ಬೇಕು. ಆ ನಾಲ್ಕಕ್ಕೆ ತಕ್ಕಂತೆ ದುಡ್ಡನ್ನು ವಿಭಾಗ ಮಾಡಿ ಅದಕ್ಕೆ ತಕ್ಕಂತೆ ಅಲ್ಲಿರುವ ಭಗವಂತನ ಪೂಜಾ ಅಂತ ಕೊಡಬೇಕು. ಹೇಳ್ತಾ ಅಲ್ಲಲ್ಲಿ ಇರು ಎಲ್ಲ ಸ್ಥಳದಿ ಗುಣ ಹರಿಯದೆಂದು ಗುಪ್ತವಾಗಿ. ಇನ್ನು ಅಲ್ಲಲ್ಲಿ ಏನೇನು ಗುಣ ಪ್ರಕಟ ಆಗುತ್ತೆ ಅದು ಭಗವಂತ ಪ್ರಕಟ ಮಾಡುತ್ತಾ ಇದ್ದಾನೆ. ಆ ಗುಣ ಭಗವಂತನದು ಬರ್ತಾ ಇದೆ ಅಂತ ತಿಳ್ಕೊಂಡು ಅನುಗಣ ಪರಿಪೂರ್ಣ ಗೋಪಾಲ ವಿಠಲ ಅನಿಮಿತ್ತ ಬಂದೆಂಬೋ ಗುಣ ಉಳ್ಳವನಾಗೋ. ಅನುಘಣ ಪರಿಪೂರ್ಣ, ಅಣುವಿನಲ್ಲಿ ಪರಿಪೂರ್ಣ, ಘನದಲ್ಲೂ ಪರಿಪೂರ್ಣನಾಗಿದ್ದಾನೆ ಗೋಪಾಲ ವಿಠಲ. ಅವನು ಅನಿಮಿತ್ತ ಬಂಧು ಎಂಬ ಗುಣ ನಿನ್ನಲ್ಲಿ ಬರಲಿ. ಇನ್ನು ಮುಂದೆ ಹೇಳ್ತಾರೆ, ಒಂದು ಅರ್ಥವು ನಿನಗೆ ದೊರಕಿದರಾಯಿತೆ. ಏನೋ ದುಡ್ಡಾಗಿ ನೋಡ್ತಾ ಇದ್ದಿ, ಒಂದು ಸಿಕ್ಕರೆ ಸಾಕ, ಇನ್ನೊಂದು ಬೇಕು ಅನಿಸುತ್ತೆ. ಚಂದಾದಿ ಚಿಂತಿಸು ಅನಂತ ಪರಿಯಲ್ಲಿ, ಅಥವಾ ಶಾಸ್ತ್ರ ಓದಿದಾಗ ಒಂದರ್ಥ ಸಿಕ್ಕರೆ ಸಾಕೇನೋ, ಚೆನ್ನಾಗಿ ಚಿಂತಿಸು ಅನಂತ ಪರಿಯಲ್ಲಿ. ಒಂದು ಭಾಗ ದೇವ ಸಮುದಾಯಕ್ಕೆ ಕೊಡು. ಬಂದದ್ದರಲ್ಲಿ ನಾಲ್ಕು ಭಾಗ ಮಾಡಿ ಒಂದನ್ನು ದೇವ ಸಮುದಾಯಕ್ಕೆ ಕೊಡು. ಒಂದು ಭಾಗ ಪಿತೃಗಳಿಗೆ ಇನ್ನು ಮಾಡು, ಪಿತೃಗಳಿಗೆ ಖರ್ಚು ಮಾಡಬೇಕಂತೆ. ಒಂದು ಭಾಗ ಪರಿವಾರ ಬಂಧುಗಳಿಗೆ ಚಂದಾದಿ ಕೊಟ್ಟು ಆನಂದವ ಉಣುಕಂಡ್ಯ. ಆ ದುಡ್ಡನ್ನು ಕೊಡಬೇಕಂತೆ. ನಂದ ಗೋಪಿಯ ಕಂದ ಗೋಪಾಲ ವಿಠಲನ್ನ ಚಂದಾದಿ ನಿನ್ನ ಮಂದಿರದೊಳು ತಿಳಿ. ಇಲ್ಲಿ ಮನ ಇಲ್ಲ, ಇಲ್ಲಿ ಅಲ್ಲಿ ಹಳೆ ಪುಸ್ತಕ ಏನು, ಹೊಸ ಪುಸ್ತಕದಲ್ಲಿ ಸ್ವಲ್ಪ ಪುಸ್ತಕ ಹೋಗ್ತಾ ಇದೆ ಕಾಣುತ್ತೆ. ನಂದ ಗೋಪಿಯ ಕಂದ ಗೋಪಾಲ ವಿಠಲನ್ನ ಚಂದಾದಿ ನಿನ್ನ ಮನ ಮಂದಿರದೊಳು ತಿಳಿ. ಒಟ್ಟಾರೆ ದೇವರ ಕಡೆ ಗಮನ ಕೊಟ್ಟು ಆ ದೇವರ ಕಡೆ ಗಮನ ಪೂರ್ವಕವಾಗಿ ಬಂದ ದುಡ್ಡನ್ನ ದೇವ ಋಷಿ ಪಿತೃಗಳಿಗೆಲ್ಲ ಕೊಟ್ಟು ಆ ಪೂಜಾದಲ್ಲಿ ನಾವು ಅದನ್ನು ಖರ್ಚು ಮಾಡೋದೇ ಸಾರ್ಥಕವಾದ್ದು ಅಂತ ದಾಸರು ತಿಳಿಸಿಕೊಡ್ತಾ ಇದ್ದಾರೆ. ಜ್ಞಾನವೇ ಮುಖ್ಯ ಸಾಧನ ನಿನಗೆ ನೋಡು, ಏನು ಧನದಿಂದ ಹಾಗೆ ಕರ್ಮ ಅದರೊಳಗುಂಟು. ಮುಖ್ಯ ಸಾಧನ ಯಾವುದು? ಜ್ಞಾನವೇ ಮುಖ್ಯ ಸಾಧನ, ಜ್ಞಾನವನ್ನು ಪಡೆಯೋದೆ. ಏನು ದುಡ್ಡಿನಿಂದ ಏನೇನಾಗುತ್ತೆ ಅದೆಲ್ಲ ಜ್ಞಾನದಿಂದ ಅದರೊಳಗೆ ಸೇರ್ಕೊಂಡ್ಬಿಡುತ್ತೆ. ಪ್ರಾಣಿ ಹಿಂಸಾರಹಿತ ಮಾಡು ನಿತ್ಯ, ಶ್ರೀನಿವಾಸ ಅದಕ್ಕೆ ಮೆಚ್ಚುವನು. ಪ್ರಾಣಿ ಹಿಂಸಾರಹಿತವಾಗಿರತಕ್ಕಂಥ ಕರ್ಮ ಮಾಡಬೇಕು ಅಂದ್ರು. ಅಲ್ಲಿ ನಾವೆಲ್ಲಿ ಪ್ರಾಣಿ ಹಿಂಸಾ ಮಾಡ್ತೀವಿ ಅಂತ ಹೇಳಿದ್ರೆ, ಮನಸ್ಸಿನಿಂದ ಆದರೂ ಇನ್ನೊಬ್ಬರಿಗೆ ಹಿಂಸಾ ಕೊಡೋದು ಆ ರೀತಿಯಾಗಿ ಮಾಡಬಾರದು ಅಂತ ಹೇಳ್ತಾ ಇದ್ದಾರೆ. ಜ್ಞಾನಮಯ ಕಾಯ ಗೋಪಾಲ ವಿಠಲರೇಯ, ಕಾಣಿಸುವ ನಿನಗೆ ಕರುಣವ ಮಾಡಿ ನಿರುತ. ಸ್ವಾಮಿ ಈ ರೀತಿಯಾಗಿ ಯಾರು ಜೀವನ ಮಾಡುತ್ತಾರೋ ಅವರಿಗೆ ದಯವಿಟ್ಟು ಕಾಣಿಸ್ತಾನೆ. ಮುಂದೆ ಹೇಳ್ತಾರೆ, ತನು ಮಂಟಪ ಮಾಡು, ಶರೀರವೇ ದೇವ ಮಂದಿರ, ಶರೀರಮೇವ ದೇವ ಮಂದಿರಂ ಅಂತ ಅರಣ್ಯಕಾಚಾರ್ಯ ಷೋಡಶ ಹೇಳ್ತಾರೆ. ಚಿಂತನೆ ಮಾಡುವ ಕ್ರಮ, ಶರೀರ ತನು ಮಂಟಪ ಮಾಡು, ಮನವೆ ಪೀಠವ ಇಡು, ಮನವೆಂಬ ಪೀಠ ಇಟ್ಟು ನೆನೆದು ಕುಳ್ಳಿಸು ನಿನ್ನ ಒಳಗಿದ್ದ ಮೂರ್ತಿಯ. ನೆನೆದು ಕುಳ್ಳಿಸು ನಿನ್ನ ಒಳಗಿದ್ದ ಮೂರ್ತಿಯ, ಕೂಡಿಸೋದು ಎಲ್ಲಿ ಕೂಡಿಸ್ಬೇಕು ಅಂದ್ರೆ ಹಾಗಲ್ಲ, ಮನಸ್ಸಿನೊಳಗೆ ದೇವರು ಬರೋದೆ ಮನಸ್ಸಿನಲ್ಲಿ ಕೂಡೋದು ಅಂದ್ರರ್ಥ ಅಂದ್ರು. ಮನಸ್ಸಿಗೆ ಬರೋದು ದೇವರ ಮೂರ್ತಿ ಬರಬೇಕು. ಧ್ಯಾನ ಆವಾಹನಾದಿಗಳ ನೆನೆದು ಅಲ್ಲೇ ಇಪ್ಪ ಹನುಮಹಾಮೂರ್ತಿಗೆ ಅಭಿಷೇಕವ ಮಾಡಿಸು. ಧ್ಯಾನ ಆವಾಹನ ಮಾಡಿ ಅಲ್ರಿ, ಒಳಗಿರೋ ದೇವರೇ ಅಲ್ವ, ಮತ್ತು ಧ್ಯಾನ ಆವಾಹನ ಯಾಕೆ ಅಂದ್ರೆ, ಇಲ್ಲ ಮನಸ್ಸಿನಲ್ಲಿ ತಂದು ಕೂಡಿಸಿದ್ದು ದೇವರನ್ನಲ್ಲ ಮೂರ್ತಿಯನ್ನ. ಅಂದ್ರೆ ಹೊರಗೆ ದೇವರ ಮೂರ್ತಿಯನ್ನ ನೋಡಿ ನೋಡಿ ಅಭ್ಯಾಸ ಮಾಡಿ ಆ ಸಂಸ್ಕಾರದಿಂದ ಹೃದಯದಲ್ಲಿ ಮೂರ್ತಿ ಬಂದರೆ ಆ ಮೂರ್ತಿಯೇ ದೇವರು ಅಂತ ತಿಳಿಯಬೇಡ, ಅದರೊಳಗೆ ದೇವರನ್ನು ಆವಾಹನ ಮಾಡು. ಅದಕ್ಕೆ ಹೇಳ್ತಾ ಇದ್ದಾರೆ, ಧ್ಯಾನ ಆವಾಹನಾದಿಗಳ ನೆನೆದು ಅಲ್ಲೇ ಇಪ್ಪ ಅಣುಮಹಾಮೂರ್ತಿಗೆ ಅಭಿಷೇಕವ ಮಾಡಿಸು. ಅಲ್ಲೇ ಇರುವಂತ ಅಣುಮೂರ್ತಿಯವನೇ ಮಹಾಮೂರ್ತಿಯವನೇ. ಅಣುಮೂರ್ತಿ ಒಂದು ಮಹಾಮೂರ್ತಿ ಒಂದು ಅಂದ್ರು. ಯಾವುದು ಅಣುಮೂರ್ತಿ ಅಂದ್ರೆ ಜೀವ ಪರಮಾಣು, ಜೀವನೊಳಗಿರತಕ್ಕಂಥ ಅಗ್ರೇಶ ಅಣುಮೂರ್ತಿ.